ಸಕಲಗುಣರಿಷಿದೋಷಪೇತ ಪೂರ್ಣಾನಂದೋ ವ್ಯಯೋ ಯೋ ಗುರುರಿ ಪರವ ಚಿಂತೆಯೇ ತಮ್ಮಹಂತ ಯತ್ಕರ್ಮಭಿ ಯತ್ತಪಸ ಜ್ಞಾನವೈರಾಗ್ಯತಶ್ಚಯತ್ ಯೋಗೇನ ದಾನಧರ್ಮೇಣ ಹೇಯೋಹಿರಿತರೈರಪಿ ಸರ್ವಂ ಮದ್ಭಕ್ತಿಯೋಗೇನ ಮದ್ಭಕ್ತೋ ಲಭತೆಜಸ. ಯಾವುದು ತಪಸ್ಸಿನಿಂದ, ಕರ್ಮಗಳಿಂದ, ಜ್ಞಾನ ವೈರಾಗ್ಯಗಳಿಂದ, ಯೋಗದಿಂದ, ದಾನ ಧರ್ಮಗಳಿಂದ, ಇತರ ಶ್ರೇಯಸ್ಸುಗಳಿಂದ ಬರುತ್ತೋ ಅದೆಲ್ಲ ಕೂಡ ಭಕ್ತಿ ಒಂದರಿಂದನೇ ಬರುತ್ತೆ ಅಂತ ಹೇಳಿದ್ರು. ಸರ್ವ ಬದ್ಭಕ್ತಿ ಯೋಗೇನ ಬದ್ಭಕ್ತೋ ಲಭತೆ ಅಂಜಸ ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ ಯದಿ ವಾಂಛತಿ. ಏನೇನಾಗ್ಬೋದು ಅಂದರೆ ಸ್ವರ್ಗ ಅಪವರ್ಗ, ಸ್ವರ್ಗ ಮೋಕ್ಷ ಮೊದಲಾದ ಪ್ರತಿಯೊಂದು ಕೂಡ ಅವನಿಗೆ ಅನಾಯಾಸವಾಗಿ ಸಿಗೋದ್ರಿಂದ ಭಕ್ತಿಯೋಗಿಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅನ್ನೋದನ್ನು ತಿಳಿಸಿ. ನ ಕಿಂಚಿತ್ ಸಾಧಬೋಧೀರಾಹ ಭಕ್ತಾ ಹಿ ಏಕಾಂತಿನೋ ಮಮ ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯವಪುನರ್ಭವಂ. ನಾ ಕಿಂಚಿತ್ ಸಾಧವಃ ಧೀರಾಃ ಭಕ್ತಾಃ ಹಿ ಏಕಾಂತಿನಃ ಮಮ ವಾಂಛಂತಿ ಅಪಿ ಮಯಾ ದತ್ತಂ ಕೈವಲ್ಯಂ ಅಪುನರ್ಭವಂ. ಸಾಧವಃ ಸಜ್ಜನರ್, ಧೀರಾಃ ಧೀರರಾದವರು, ಧೀರಸ್ತತ್ರಣ ಮುಹ್ಯತಿ, ಭಕ್ತಾಃ ಏಕಾಂತಿನಃ ಭಕ್ತಾಃ ಏಕಾಂತ ಭಕ್ತರಾದಂಥವರು, ನ ಕಿಂಚಿತ್ ಏನನ್ನೂ ಕೂಡ ನನ್ನಿಂದ ವಾಂಛಂತಿ ಬಯಸೋದೇ ಇಲ್ಲ. ನಿಜವಾದ ಭಕ್ತಿಯ ಒಂದು ಅತ್ಯುತ್ತಮವಾದ ಒಂದು ರೀತಿ ಏನು ಅಂತ ಕೇಳಿದರೆ ಬಯಸ್ತೇ ಇರೋದು. ಬಯಸಿದರೆ ಭಕ್ತಿ ಅಲ್ಲ. ಅದಕ್ಕೆ ಮಾ ಫಲೇಶು ಕದಾಚಾರ, ಎಲ್ಲಿ ಫಲದ ಆಸೆ ಬಂತು ಅಲ್ಲಿ ಭಕ್ತಿ ಹೋಯಿತು ಅಂತ. ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯಂ ಅಪುನರ್ಭವಂ. ಹಾಂ ಹೌದು ಹೌದು, ಕೈವಲ್ಯಂ ಮಯಾ ದತ್ತಂ, ನಾನಾಗಿ ಕೊಟ್ಟರು ಕೂಡ ಕೈವಲ್ಯನ ಬೇಡ ಅಂತಾರೆ. ಅಪುನರ್ಭವಂ ನಚ ಪುನರಾವರ್ತದೆ ನಚ ಪುನರಾವರ್ತದೆ ಅಂತಿದ್ದದ್ದಲ್ಲ. ಈ ರಾವಣಾದಿಗಳ ಸಣ್ಣ ಪುಟ್ಟ ಪುರುಷಾರ್ಥಕ್ಕೆ ಏನೇನೋ ಮಾಡಿದವರು, ಮೋಕ್ಷನೇ ಕೊಡ್ತರು ಏಕಾಂತ ಭಕ್ತರು ಬೇಡ ಅಂತ ಹೇಳ್ತಾರೆ. ಅದೇ ಪ್ರವರ್ತ ತಾಮ್ ಭಕ್ತಿರಲ್ಲಂ ಕ್ಷಣೇ ಕ್ಷಣೆ ಅಂತ ಕೇಳಿದರೆ ಹೊರತು ಮತ್ತೊಂದು ಕೇಳಲಿಲ್ಲ. ಈ ಮಾತು ಎಷ್ಟೋ ಸರ್ತಿ ಬಂತು ಈ ಮಾತು ಈಗಾಗಲೇ ಎಲ್ಲರೂ ಏಕಾಂತ ಭಕ್ತರೆಲ್ಲ ಹಾಗೇನೆ. ನ ಕಿಂಚಿತ್ ಸಾಧವೋ ಧೀರಾಹ ಭಕ್ತಾ ಹಿ ಏಕಾಂತಿನಃ ಮಮ ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯಂ ಅಪುನರ್ಭವಂ. ಇದರಿಂದ ಮಾಫಲೇಶು ಕದಾಚನ ಎಂಬುದಕ್ಕೆ ಎಷ್ಟಿದಾಯಿತು. ಸಾಮಾನ್ಯ ಪುರುಷಾರ್ಥ ಕೇಳೋದು ಮೋಕ್ಷನೇ ಕೊಟ್ಟರೆ ಬೇಡ ಅಂತಕ್ಕಂಥ ಭಕ್ತರಿಲ್ಲಿ, ಈ ಸಣ್ಣ ಪುರುಷಾರ್ಥ ಕೇಳ್ತಕ್ಕಂಥ ಜನ ಇಲ್ಲಿ. ಅದರಿಂದ ಎಲ್ಲಿ ಫಲಾಪೇಕ್ಷೆ ಬಂತು ಅಲ್ಲೇನಿಲ್ಲ ಅಂತ ಅರ್ಥ, ಭಕ್ತಿ ಇಲ್ಲ ಅಂತಲೇ ಅರ್ಥ. ಅದರಿಂದ ಯಾವಾಗಲೂ ಏನು ಅರ್ಥ ಮಾಡ್ಕೊತ ಹೋಗಬೇಕು, ಫಲ ಕೇಳೋದನ್ನು ಬಿಡ್ತಾ 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 ಹೋಗ್ಬಿಡ್ಬೇಕು. ಹಾಗೆ ಭಕ್ತಿ ಜಾಸ್ತಿ ಆದಂತೆ ಲೆಕ್ಕ, ಫಲ ಕೇಳೋದು ಬಿಡ ಅಭ್ಯಾಸ ಮಾಡಿದಂತೂ ಕೂಡ ಭಕ್ತಿ ಜಾಸ್ತಿ ಆದಂತೆ ಲೆಕ್ಕ, ಫಲ ಕೇಳೋ ಅಭ್ಯಾಸ ಬಂದ ತಕ್ಷಣ ಭಕ್ತಿ ಕಡಿಮೆ ಆದಂತೆ ಲೆಕ್ಕ. ಏಕಾಂತ ಅಂದ್ರೇನು? ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಏಕಾಂತ ಅಂದ್ರೆ ಅಬ್ಸಲ್ಯೂಟ್ಸ್. ಏಕಃ ಅಂತಹ ನಿರ್ಣಯ ಅಂದರೆ ಒಂದೇ ಒಂದು ಗುರಿ, ಬೇರೆ ಇಲ್ಲೇ ಇಲ್ಲ. ದೇವರನ್ನು ಹೊರತು ಮತ್ತೊಂದು ಏನು, ಅವರು ಏಕಾಂತ ಭಕ್ತರು ಅಂತ. ಅದು ಏಕಾಂತಿಗಳು ಅಂತ ಒಂದು ಪಂಥನೇ ಇದೆ. ರುಜುಗಳೆಲ್ಲ ಏಕಾಂತ ಭಕ್ತರು. ಮತ್ತೆ ಉಳಿದವರೆಲ್ಲ ಏನು ಮಾಡ್ತಾರೆ, ಒಂದು ಅಟ್ಲೀಸ್ಟ್ ರುದ್ರಾದ್ರೆ ಪದ ಪ್ರಯುಕ್ತಾರೋ ಅಪೇಕ್ಷೆ ಪಡ್ತಾರೆ. ಪುರುಷೋತ್ತಮನ ಪರ್ಯಂಕ ಪದ ವೈದ್ಯ ದೇವ ಮಹಾದೇವ. ಆದರೆ ಇವ್ರಿಗೇನಿಲ್ಲ, ಬ್ರಹ್ಮವಾಯಿಗಳು ಯಾವ ಬ್ರಹ್ಮಪದವಿ ಕೊಟ್ಟರು ಕೂಡ ಭಕ್ತಿ ಕೊಡು ಅಂತಾರೆ ಹೊರತು ಅದಕ್ಕಾಗಿ ಬಿದ್ದು ಕೊಡ್ತಾರೆ, ಬೇರೆ ಕೇಳೋದೇ ಇಲ್ಲ. ಏಕ ಅಂತ ಅಂತ ಅಂದರೆ ನಿಶ್ಚಯ, ಏಕ ಅಂದರೆ ಒಂದೇ. ಅಂದರೆ ದೇವ್ ಇನ್ನು ಎರಡು ಮೋಕ್ಷನ ಕೊಡು ನೀನು ಬೇಕು ಅವೆಲ್ಲ ಇಲ್ಲ, ಒಂದೇ ಒಂದು ಗುರಿ ಇರ್ತಕ್ಕಂಥವ್ರು ಅಂದರೆ ಅವ್ರು. ಅದೇ ಅನನ್ಯ ಆಸ್ತಿಂತ ಎಂತೋ ಮಾಮಿಗೆ ಹತ್ತಿರ ಆಗೋದು. ನಕಿಂಚಿತ್ ಅಂದರೆ ಫಲಾಪೇಕ್ಷೆ ಎಲ್ಲರೂ ಬಿಟ್ಟವರೇನೆ, ಭಕ್ತರೆಲ್ಲ ಫಲಾಪೇಕ್ಷೆ ಬಿಡಲೇ, ಬೇರೆ ದಾರಿ ಇಲ್ಲ. ಹೆಚ್ಚೆಚ್ಚು ಫಲ ಬಿಡ್ತಾ ಹೋದಂತೆ ಭಕ್ತಿ ಜಾಸ್ತಿ ಆಗುತ್ತೆ ಅಂತ, ಹೆಚ್ಚೆಚ್ಚು ಫಲ ಬಿಡ್ತಾ ಹೋದಂತೆ ಭಕ್ತಿ ಜಾಸ್ತಿ ಆಯಿತು. ನಕಿಂಚಿತ್ ಸಾಧವೋ ಧೀರಾಹ ಭಕ್ತಾ ಹಿ ಏಕಾಂತಿನಃ ಮಮ ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯಂ ಅಪುನರ್ಭವಂ. ಮಮ ಏಕಾಂತಿನಃ ಭಕ್ತಾಹ, ಅವ್ರು ಯಾರಾಗ್ತಾರೆ, ಸಾಧವಃ ಧೀರಾಹ ನ ಕಿಂಚಿಂತ್ ವಾಂಛನ್, ಏನನ್ನೂ ಬಯಸೋದಿಲ್ಲ ಅಂತ ಹೇಳಿದರು. ಏನನ್ನೂ ಅಂದ್ರೆ ಲೋಕ ವಿಷಯ ಅಂತ ಆಗಬಾರ್ದು ಅಂಥೇಳಿ ಕೈವಲ್ಯಂ ಅಂತ ಹೇಳಿದರು. ಕೈವಲ್ಯ ಅಂದರೆ ಅಪುನರ್ಭವಂ, ಅದೇನು ಹುಟ್ಟೋದಾದ್ರೆ ಅವಶ್ಯ ಹುಟ್ಟುಬಿಡ್ತೇವೆ, ಅನುಗ್ರಹ ಮಾಡೋದಾದ್ರೆ ಆಯಿತು. ಅವನೇನು ಹೇಳಿದರು, ಎಲ್ಲರಿಗೂ ಮೋಕ್ಷ ಕೊಡ್ತೀನಿ ಹನುಮಂತ ನೀನು ಬರಬೇಡ ಸದ್ಯಕ್ಕೆ ಅಂದರೆ ಅವ್ರೇನಂದ್ರು ಸರಿ ಅಂದ್ಬಿಟ್ರು ಅಷ್ಟೇ. ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಆಮೇಲೆ ಕರ್ಕೊಂಡು ಹೋಗ್ಬೇಕಂತ ಕೇಳಲೇ ಇಲ್ಲ. ಹೇಳಿದಾಗಲಿ ಹೇಗೆ ಹೇಳಿದ್ರೆ ಹಾಗೆ. ನಮಯಿ ಏಕಾಂತ ಭಕ್ತಾನಾಂ ನೈರಪೇಕ್ಷಂ ಪರಂ ಪ್ರಾಹುಹು ನಿಶ್ರೇಯಸ ಮಕಲ್ಮಷಂ ತಸ್ಮಾನ್ ನಿರಾಶಿಷೋ ಭಕ್ತಿ ನಿರಪೇಕ್ಷಸ್ಯ ಮೇ ಭವೇತ್. ನೈರಪೇಕ್ಷಂ ಪರಂ ಪ್ರಾಹುಹು ನಿಶ್ರೇಯಸಂ ಮಕಲ್ಮಷಂ ತಸ್ಮಾತ್ ನಿರಾಶಿಷ ಭಕ್ತಿ ನಿರಪೇಕ್ಷಸ್ಯ ಮೇ ಭವೇತ್. ನೈರಪೇಕ್ಷಂ ಪರಂ ರಾಹು ಅಲ್ಟಿಮೇಟ್ ಇದೆ ಯಾವುದು, ನಿಶ್ರೇಯಸ ಪರಂ ನಿಶ್ರೇಯಸಂ, ಮೋಕ್ಷಕ್ಕೆ ಶ್ರೇಷ್ಠವಾದ ಸಾಧನೆ ಯಾವುದು ಅಂದರೆ ನೈರಪೇಕ್ಷಂ, ಅಪೇಕ್ಷೆ ಪಡೆದಿರುವಿಕೆ, ಟೋಟಲಿ ಕಾಮವನ್ನು ಗೆದ್ದುಬಿಡಬೇಕು. ಅಕಲ್ಮಷಂ ಅದೇನು, ಧರ್ಮ ಪ್ರೋಚ್ಛಿತ ಕೈತವಹ. ಅಕಲ್ಮಷಂ ಅಂದರೆ ಏನು, ತೋರಿಕೆಗಲ್ಲ, ಬೇಡ ಬೇಡ ಅಂತಲೇ ಆಕ್ಷನ್ ಬಿಡ್ತಾರಲ್ಲ ಆ ಟೈಪು, ಬೇಡ ಬೇಡ ಅಡ್ಡ ಹೇಗಿಡಿದ್ರೆ ಕೈ ಹೀಗಿಡ್ತಾರೆ ಬೇಡ ಬೇಡ ಅಂತ, ಇಲ್ಲಿ ಹಾಕ್ರಿ ಅಂತ ಅರ್ಥ, ದೂರ ಉಪಚಾರ ಮಾಡ್ತಿರ್ತಾರೆ ಕೇಳೋದು. ಅದಕ್ಕೆ ಅಕಲ್ಮಷಂ, ವಂಚನೆ ಇರಬಾರ್ದು, ನಿಷ್ಕಲ್ಮಷವಾಗಿ ನಿಷ್ಕವಟ ಬುದ್ಧಿಯಿಂದ ಬೇಡ ಅಂದರೆ ಬೇಡ ಅಷ್ಟೇ, ಕೆಲವು ಬೇಡ ಅಂತ ಒತ್ತಾಯ ಮಾಡಿದ್ರು ತೊಗೊಂಡ್ಬಿಟ್ಟೆ ಅನ್ನೋ ಮಾತಾಡೋದುಂಟು. ಇಲ್ಲಾದರೆ ಇಲ್ಲವೇ ಇಲ್ಲ. ಆ ಒಂದು ನಿಷ್ಠೆ ಬಂದರೆ ಅದಕ್ಕಿಂತ ದೊಡ್ಡ ಮೋಕ್ಷ ಸಾಧನ ಮತ್ತೊಂದಿಲ್ಲ. ತಸ್ಮಾತ್ ನಿರಾಶಿಷ ಭಕ್ತಿ ನಿರಪೇಕ್ಷಸ್ಯ ಮೇ ಭವೇತ್. ನಿರಾಶಿಷ ನಿರಾಶಿ ನಿರ್ಮಮೋ ಯಾತಿ ಪರಂಜಯತಿ ಸುಚ್ಯುತಃ. ತಸ್ಮಾತ್ ಆದ್ದರಿಂದ ನಿರಾಶಿಷ ಭಗವದ್ಭಕ್ತಿಯ ಹೊರತು ಬೇರೆ ಯಾವುದೇ ಒಂದು ಬಯಕೆಯನ್ನು ಹೊಂದಿರದೇ ಇರತಕ್ಕಂತಹ ನಿರಪೇಕ್ಷಸ್ಯ ನಿರಾಶಿಷ ನಿರಪೇಕ್ಷಸ್ಯ ಎರಡಿದೆ. ಒಂದು ಮನಸ್ಸಿನೊಳಗೇ ಇಲ್ಲ, ತೋರಿಕೂ ಇಲ್ಲ, ಒಳಗೂ ಇಲ್ಲ. ಹೊರಗೆ ಕೆಲವರು ಇರ್ತಾರೆ, ಒಂದು ಜಂಟ್ಲಮೇಲೆ ಹೇಳೋದು ಹೊರಗೆ ತೋರಿಸೋದಿಲ್ಲ, ಬೇಕು ಅಂದರೂ ಕೂಡ ಬಾಯ್ಬಿಟ್ಟು ಕೇಳೋದಿಲ್ಲ, ಕೇಳಿದರೆ ವೈಭೂಲಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಮನಸ್ಸಲ್ಲಿ ಅಪೇಕ್ಷೆ ಕೂಡ ಪಡೋದಿಲ್ಲ, ಅದು ಹೊರಗಿಂದು ಒಳಗಿಂತ ಒಂದು ನಿರಾಶಿಷ ನಿರಪೇಕ್ಷಸ್ಯ ಭಕ್ತಿ ಮೇ ಭವೇತ್. ಅಂಥವರಿಗೆ ದೊಡ್ಡ ಭಕ್ತಿ ಬರೋದ್ರಿಂದ ಭಕ್ತಿಯೋಗ ಭಾರಿ ದೊಡ್ಡದು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಯದೀತಿ ವ್ಯರ್ಥಂ ರಾಗಿಣಾಂ ತೇಷಾಂ ಸರ್ವಾಭಿಲಾಷ ಸಂಭವಾದಿ ತತ್ರ ನ ಕಿಂಚಿತಿ. ರಾಗಿ ಮದ್ದಿನ್ನೆಲ್ಲ ಯಾತಕ್ಕೆ ಬಂದು ತಿಂದೆ ಅಂದರೆ ಏನು ಕೇಳಿದ್ರೆ ಸಿಗುತ್ತೆ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಏನು ಕೇಳೋದಿಲ್ಲ ಅಂತ ಇಲ್ಲಿ ಹೇಳಿದರು. ಅರ್ಥ ಆಯ್ತಾ? ಈಗ ಏನು ಕೇಳಿದ್ರೆ ಸಿಗುತ್ತೆ, ಏನೂ ಕೇಳೋದಿಲ್ಲ. ಅದು ಬೇಕಾದರೆ ಹೇಳೋದಾಗ ನೀವು 24 ತಾಸು ಯಾವಾಗ ಬೇಕಾದ್ರೂ ಮನೆ ಬರ್ಬೋದು. ಅದು 2 ಗಂಟೆ ಒಂದು ಬೇಕಾದ್ರೂ ಬಾಗಿಲು ಬಿಡಿರಿ, ಬಾಗಿಲು ತೆಗಿತೀನಿ ಅಂತ. ಬಟ್ ಗ್ಯಾರಂಟಿ ಅವ್ರು ಹೋಗೋದಿಲ್ಲ, ಅರ್ಥ ಆಯ್ತಿಲ್ಲ. ಹೇಳಿದರೆ 2 ಗಂಟೆಗೆ ಒಬ್ಬ ಏನು ಮಾಡಿ ಬಿಡೋದಿಲ್ಲ ಅವರು. ಅಂಥವ್ರಿಗೆ ಮಾತಾಡೋದು ಅರ್ಥ ಆಯ್ತಿಲ್ಲ. ಅಂತ ಬರಬೇಡಾದ್ರೂ ಬರ್ತಿರ್ತಾರೆ, ಬರಬೇಡಾದ್ರೂ ಬರ್ತಿರ್ತಾರೆ. ಯಾವಾಗ ಬೇಕಾದ್ರೂ ಹೋಗೋದಿಲ್ಲ ಅವ್ರು. ಯಾತಕ್ಕೆ? ಅವ್ರು ಯಾರೋ ಹೇಳಿ ವಿಶ್ವಾಸದಿಂದ ಹೇಳಿದ್ರೆ ನಾವ್ಯಾಕೆ ದುರುಪಯೋಗ ತಗೋಬೇಕು, ಆ ಥರ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಅಂಥವ್ರಿಗೆ ಅಷ್ಟೇ ಇಂಥ ಮಾತಾಡೋದು. ಇಲ್ಲೂ ಕೂಡ ಹಾಗೆ ಬೇಕಾದ ಕೊಡ್ತೇನೆ ಅವರಿಗೆ, ಅವ್ರು ಕೇಳೋದೇ ಇಲ್ಲ. ಇದು ವಿಶೇಷ, ಇದು ಭಕ್ತಿಯ ಕೊನೆಯ ಲಕ್ಷಣ ಅಂದ್ರೆ ಅದೇ. ಆದ್ದರಿಂದ ಮಾ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚಾರ ಅಂದರೆ ಕರ್ಮಣ್ಯೇವಾಧಿಕಾರಸ್ತೆ ಕರ್ಮಾಚರಣೆ ಮಾಡು, ಮಾ ಫಲೇಶು ಕದಾಚಾರ ಭಕ್ತಿ ಮಾಡು ಅಂತ ಅರ್ಥ. ಫಲ ಕೇಳಬೇಡ ಅಂದ್ರೆ ಒಂದೇ, ಭಕ್ತಿ ಮಾಡು ಅಂದ್ರೆ ಒಂದೇ. ನಿರಪೇಕ್ಷಸ್ಯ ವೈಭವೇ ದಮಯಿ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಾಃ ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇಹೇ ಪಾರಮುಪೇಯುಷಾಂ. ರಾಮಾಯಣದಲ್ಲಿ ಎಲ್ಲರನ್ನು ಬಿಟ್ಟು ರಾಮದೇವರು ಮುಂದೆ ಹೋಗ್ತಾರೆ. ಸುಮಂತ್ರ ಜೊತೆ ಭರತ ಓಡಿಸ್ಕೊಂಡು ಬಂದಿರ್ತಾನೆ. ಭರದ್ವಾಜ ಆಶ್ರಮ ಮುಂದೆ ಹೋಗ್ಬೇಕಾದ್ರೆ ಸುಮಂತ್ರ ನೀನು ವಾಪಸ್ ಹೋಗುವಂತ ಹೇಳ್ತಾನೆ. ಅಲ್ಲಿವರೆಗೂ ಖುಷಿ ಇದ್ದ ಸುಮಂತ್ರನೇ ಭಾರಿ ದುಃಖ ಆಗಿಬಿಡುತ್ತಾನೆ. ಇಷ್ಟೊತ್ತು ಜೊತೆಯವರ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ಹೇಳಿಬಿಟ್ಟು, ಅದು ವನವಾಸ ಎಲ್ಲೋ ಅಲ್ಲ, ಒಳ್ಳೆ ವಿಷಯ ಅಲ್ಲ, ಮತ್ತೆ ಯಾವುದಕ್ಕದು? ವನವಾಸಕ್ಕೆ ಕರ್ಕೊಂಡು ಎಷ್ಟು ಚೆನ್ನಾಗಿತ್ತು ಸುಮಂತ್ರನ ಭಕ್ತಿ. ಅಕ್ರೂರ ಹಾಗೆ ಇಷ್ಟನ್ನು ಕರ್ಕೊಂಡು ಬಂದ ಮದುವೆಗೆ, ಅಕ್ರೂರ ಹೋಗು ಅಂತ ಹೇಳಿಬಿಟ್ಟ ತಕ್ಷಣವೇ ಅಲ್ಲಿವರೆಗೂ ಅದು ಆನಂದ ಎಲ್ಲ ಏನಾಯ್ತು ತಕ್ಷಣ ಭಾರಿ ಅಫೆಕ್ಟ್ ಆಗಿದೆ. ನಾನು ಕಳಿಸ್ಬೇಡ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ರಾಮನ ಕೃಷ್ಣ ರಾಮನ ವಿಯೋಗವನ್ನು ಬಯಸದೇ ಇರತಕ್ಕಂಥ ಸುಮಂತ್ರ, ಕೃಷ್ಣನ ವಿರ ಬಯಸ್ತಾ ಇದ್ದಂಥ ಅಕ್ರೂರ ಅಂದರೆ ಅದು ಆ ಸಮಯಕ್ಕೆ ಕೆಲವು ಕೆಲಸ ಸಾಕತ್ತಾಗಿ ಓಡೋಗ್ಬಿಟ್ಟು ಇರೋದೇ ಇಲ್ಲ. 5 ಗಂಟೆಗಿಂತ 4:30 ಪ್ಯಾಕಪ್ ಮಾಡಿಬಿಟ್ಟಿರ್ತಾರೆ, ಅದು ಇರೋದೇ ಇಲ್ಲ. 4 ಗಂಟೆಗೆ ಪ್ಯಾಕಪ್ ಮಾಡೋರು ಇರ್ತಾರೆ, ಬೇಡ ಅಂದರೆ ತಕ್ಷಣ ಓಡಿಬಿಡ್ತಾರೆ, ಹೇಳ ಸಾಧ್ಯನೇ ಇಲ್ಲ, ಇದ್ದೇ ಇರ್ತೀರಿ ಅಂತ ಹೇಳಿದ್ರು. ತಸ್ಮಾತ್ ನಿರಾಶಿಷೋ ಭಕ್ತಿ ನಿರಪೇಕ್ಷಸ್ಯ ಮೇ ಭವೇ ನಮಯಿ ಅಂತ ಮತ್ತೆ ಹೇಳ್ತಾರೆ. ಸುಖ ದವಾಜ್ಯಂತಿ ಚೇತ್ತೇ ದುಃಖಯೋಗ್ಯ ಹಾಕಿ. ಸುಖ ಬಯಸೋದಿಲ್ಲ ಅಂತ ಹೇಳಿದರೆ ದುಃಖ ಬಯಸ್ತಾರೆ ಅಂತ ಕೇಳಿದರೆ ನಾ ಇತ್ಯಾಹ ನೈರಪೇಕ್ಷಿತಿ. ನೈರಪೇಕ್ಷಂ ಅಕಲ್ಮಷಂ ನಿಷ್ಪಾಪಂ ಪರಂ ಪೂರ್ಣಂ ನಿಶ್ರೇಯಸಂ ಪ್ರಾಹೃತಿ ತಸ್ಮಾತ್ ಯಸ್ಮಾತ್ ತ್ವದೇಕ ಪರಾಯಣಾನಾಂ ತೇಷಾಂ ಸುಖಲಕ್ಷಣಂ ಫಲಂ ಅನ್ಯಥಾ ಪಾಷಾಣತ್ವಮಪಿ ಶ್ರೇಯಸ್ಯಾದಿತ್ಯಾಶಂಕಾಂ ಪರಿಹರನ್ ಉಪಸಂಹರತಿ ತಸ್ಮಾದಿತಿ. ನಿರಾಶಿಷ ಸಂಸಾರ ವಿಷಯ ನಿರ್ಮುಕ್ತಸ್ಯ ಮೇ ಸಕಾಶಾತ್ ತಸ್ಯ ಭಕ್ತಿ ಆನಂದರೂಪಿಣಿ ಭವೇದಿತ್ಯನ್ವಯ. ಸಂಸಾರ ವಿಷಯವನ್ನು ಬಿಟ್ಟು ನಿರಾಶಿಷ ಅವನಿಗೆ ಧೈರ್ಯಪೇಕ್ಷಂ ಅಲ್ಲಿ ಹೇಳಿದರು, ನಿರಾಶಿಷ ಇಲ್ಲಿ ಹೇಳಿದರು. ಅವನಿಗೆ ಸಾಂಸಾರಿಕವಾದ ಯಾವ ವಿಷಯನೂ ಬೇಡ, ಅದಕ್ಕೆ ಅವನ ನಿರಾಶಿಷ ಅಂತ ಕರೆದು. ಯಥೋ ಭಕ್ತಿ ವಿಷಯೇಣ ಭಕ್ತಾಯ ಫಲಂ ದೇಯಂ ಅತ ಇತಿ ಯದಿ ದದ್ಯಾತ್ ಭಕ್ತಿಯೋಗ ಫಲಂ ಮೋಕ್ಷಮಪಿ ಈಶ್ವರ ಭಕ್ತಿಯೋಗ ಫಲತ್ವೇನ ನತತ್ ಗೃಹೀಯುರೇವತೆ. ಹಾಗಿದ್ದರೆ ಮೋಕ್ಷ ತಗೋತಾರಲ್ಲ ಬ್ರಹ್ಮವಾಯುಗಳು ಅಂತ ಕೇಳಿದರೆ ಅದು ಭಕ್ತಿಯೋಗದ ಫಲ ಅಂತ ತಗೊಳ್ಳೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಏನು ಊಟ ಮಾಡಿದ್ರೆ 100 ರೂಪಾಯಿ ಕೈಲಿಟ್ರು ಅವೆ, ಅವರೇನಂದ್ರು ಏ ಹಗಲ ಕೊಡೋಕ್ಕಾಗ ಇದು ಅದಕ್ಕಲ್ಲ ಅಂತ, ಅದಕ್ಕಲ್ಲ ಇದೆ, ಯಾತಕ್ಕಿದು ವಿಶ್ವಾಸಕ್ಕೆ ಕೊಟ್ಟಿದ್ದಷ್ಟೆ, ಅದಕ್ಕಲ್ಲ. ಅವ ಸರಿಗೆ ಹೋಯ್ತು, ಅದಕ್ಕೆ ಕೊಟ್ಟರೆ ಏನಾಯ್ತು ಅಲ್ಲಿಗೆ? ಮತ್ತೆ ಯಥಾಪ್ರಕಾರ ಬಿದನೆ ಆಗಲಿ, ಆ ವಿಷಯಕ್ಕಲ್ಲ ಇದೆ ಬೇರೆ ಅದೇ ಬೇರೆ ಅಂತ ಹೇಳ್ಬಿಟ್ಟು ಆಗ ಅರ್ಥ ಮಾಡ್ಕೊಂಡ್ರೆ ಏನಾಗಲಿಲ್ಲ, ಆಗ ದೋಷ ಆಗಲೇ. ಇದು ಅರ್ಥ ಮಾಡಿಕೊಂಡ್ರೆ ಮುಕ್ತಿನ ತಗೋತಾರೋ ಅವರು ಭಕ್ತಿಯ ಫಲ ಅಂತ ತಗೊಳ್ಳೋದಿಲ್ಲ. ದೇವ್ರು ಕೊಟ್ಟ ಭಕ್ತಿಯ ಫಲ ಏನಿಲ್ಲ, ಭಕ್ತಿ ಮಾಡೋದಷ್ಟೇ ಫಲ. ಮುಕ್ತಾನಾಮ ವಿಭಕ್ತಿರಿಹಿ ನಿತ್ಯಾನಂದ ಸ್ವರೂಪಿಣಿ ನಿರ್ಣಯದಲ್ಲಿ ಹೇಳ್ತಾರೆ. ಮುಕ್ತಿಯಲ್ಲೂ ಕೂಡ ಭಕ್ತಿ ಹೇಗಿರ್ತದೆ ಅಂತ ಕೇಳಿದರೆ ನಾವೇನ್ ತಿಳ್ಕೊಡ್ತೀವಿ, ಕೆಲಸ ಆದಮೇಲೆ ಭಕ್ತಿ ಯಾತಕ್ಕೆ ಬೇಕು? ಮೋಕ್ಷಕ್ಕೆ. ಮೋಕ್ಷ ಆದಮೇಲೆ ಭಕ್ತಿ ಯಾತಕ್ಕೆ ಬೇಕು? ಗುರಿ ಬಿಟ್ಟಮೇಲೆ ವೆಹಿಕಲ್ ಯಾತಕ್ಕೆ ಬೇಕು ಅಂತ ಹೇಳೋದಿಲ್ಲ ನಾವು ಆ ಥರ. ಆದರೆ ಭಕ್ತಿ ಹಾಗಲ್ಲ, ಏನದು? ಅದು ಮೋಕ್ಷದಲ್ಲೂ ಕೂಡ ದೇಹದ ಪುರುಷಾರ್ಥ, ಆದ್ದರಿಂದ ಸಾಧನನೂ ಅದೇ, ಸಿದ್ಧಿನೂ ಅದೇ. ಅರ್ಥ ಆಯ್ತಾ? ಈಗ ಇನ್ನೂ ಹೇಳೋದಾದರೆ ಅತ್ಯುತ್ತಮ ಭಕ್ತಿ ಮಾಡೋದು ಯಾರು ಅಂದರೆ ಮುಕ್ತರೆ. ಸಂಸಾರದಲ್ಲಿ ಸ್ವಲ್ಪ ಏನೇನಿರ್ಬೋದು, ಡಿಸ್ಟ್ರಾಕ್ಷನ್ ಇರ್ಬೋದು, ಅಲ್ಲೇನಿಲ್ಲ. ಸಂಪೂರ್ಣ ನಿಶ್ಚಯದಿಂದ ಏನು ಮಾಡಬಹುದು. ಎಷ್ಟು ಪರೀಕ್ಷೆಗೆ ಓದೋದು ಬೇರೆ, ಆಮೇಲೆ ಓದೋದು ಬೇರೆ. ಪರೀಕ್ಷೆಗೆ ಓದ್ಬೇಕಾದ್ರೆ ಏನಾಗಿರುತ್ತೋ ಒಂದು ರೀತಿ, ಅದು ಟೆನ್ಷನ್ ಇರುತ್ತೆ. ಆಮೇಲೆ ಏನು ಸುಮ್ಮನೆ ನಿಶ್ಚಿಂತಿಯಾಗಿ ಓದ್ತಾ, ಆ ಓದೋ ಅಭ್ಯಾಸ ಇದ್ದವನಿಗೆ ಪರೀಕ್ಷೆ ಇರೋದೋ ಇರೋದೋ ಇಲ್ಲದೇ ಇರೋದು ಮುಖ್ಯ ಅಲ್ಲ. ಪರೀಕ್ಷೆ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ಹೋಗ್ತಾನೋ ಆ ತರಹ ಮುಕ್ತ ಭಕ್ತಿಯ ಮುಕ್ತ ಯೋಗ್ಯರಾದವರಿಗೆ ಭಕ್ತಿ ಅನ್ನೋದು ಪ್ರಧಾನನೇ ಹೊರತು ಮುಕ್ತಿ ಪ್ರಧಾನ ಅಲ್ಲ ಅವರಿಗೆ. ಏ ಕೇಳೋ ಪ್ರಶ್ನೆ ಇರಲ್ಲ, ದೇವರು ಕೊಡ್ತೀವಿ ನಾವು. ಬಂದು ಬಂಧು ಬಾಂಧವರು ನಮಗೆ ಹೆಚ್ಚು ಪ್ರಿಯರ ದೇವರಿಗೆ ಹೆಚ್ಚು ಪ್ರಿಯರ? ಅಲ್ಲ, ಯಾರು ಹೆಚ್ಚು ಪ್ರಿಯ ಹೇಳಿ ನೋಡೋಣ. ಯಾರು ಹೆಚ್ಚು ಪ್ರಿಯ? ನಾವು ಹೆಚ್ಚು ನೋಡ್ತೇವೆ, ದೇವರು ಹೆಚ್ಚು ನೋಡ್ತಾರ? ಅದೇ ಆ ಕಾನ್ಸೆಪ್ಟ್ ನಾವು ಇರೋದಿಲ್ಲದ ಭಕ್ತಿ ಕಡಿಮೆ ಅಂತ ಅರ್ಥ. ನಾವೇನೋ ದೇವರೇನೋ ನಮ್ಮನ್ನು ನೋಡ್ಬಿಡ್ತಾನೆ, ನಮ್ಮ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ಅಂತ ಕೇಳಿದರೆ ಅಂದರೆ ದೇವರು ನಮ್ಮ ದೇವನೇನಾದ ಅಲ್ಲಿಗೀಗ ಹೌದಾ? ಈಗ ದೇವ್ರ ಬಗ್ಗೆ ಭಕ್ತಿ ಬಂದಿಲ್ಲ ಅಂತ ಏನು ಮಾಡಬೇಕಾಗ, ಏನು ಮಾಡಬೇಕು? ಅದೇ ಹೇಳ್ತಿರೋದು, ಅದು ಭಕ್ತಿ ಆಗಲಿಲ್ಲ. ಯಾವ ದೇವರು ನಮ್ಮನ್ನು ಕಾಪಾಡ್ತಾನೋ ಅದೇ ದೇವ್ರು ಉಳಿದವ್ರನ್ನು ಕಾಪಾಡ್ತಾನೆ. ತಲ್ಲಣಿಸ ದೇವರು ಖಂಡೆ ತಾಳು ಮನವೇ, ಆ ಭಾವನೆ ಬಂದುಬಿಟ್ರೆ ಅವಾಗ ಏನಾಗುತ್ತಾಗ ನಿಶ್ಚಿಂತೆ ಆಗಿರೋ, ಏನು ಯೋಚನೆ ಇಲ್ಲ, ಆ ಭಾವನೆ ಬರಬೇಕು. ಅದು ಭಕ್ತಿಯ ಕ್ಲೈಮ್ಯಾಕ್ಸ್. ಆ ರೀತಿ ಬರ್ತಾ 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 ಹೋದಂತೆ ಭಕ್ತಿ ಹೆಚ್ಚಿದಾಗುತ್ತೆ ಅಂತ. ಭಕ್ತಿಯೋಗ ಫಲತ್ಪೇರ್, ಯಾವ್ರ ಜೊತೆಗೆ ಹೋಗಿರ್ತಾರೆ, ಅದೋ ದೊಡ್ಡವ್ರು ನೋಡಕ್ಕೆ ಹೋಗಿರ್ತಾರೆ, ಇವನು ಹೋಗಿರ್ತಾರೆ, ಜೊತೆ ನಾಲ್ಕು ಜನ ಹೋಗಿರ್ತಾರೆ, ಊಟಕ್ಕೆ ಹೇಳ್ರಿ ಅಂತಾರೆ. ನಮ್ಮವ್ರಿಗೆ ಹಾಕಿದ್ದು ಕೇಳಬೇಕಾಗಿಲ್ಲ, ಎಷ್ಟರ ಬಂದಿರಿ ಅವರಿಗೆಲ್ಲ ಹಾಕ್ಬಿಡ್ತಾರೆ ಮತ್ತೆ. ಏ ನಮ್ಮವ್ರಿಗೆ ಹಾಕಿದ್ರೆ ಸಪ್ರೇಟ್ ಸ್ಪೆಷಲ್ ಕೇಳಬೇಕಾಗಿಲ್ಲ ಅವರಿಗೆ, ಅವ್ರು ಕೇಳಬೇಕಾದ್ರೆ ಅಂತ ಕೇಳ್ತಾರೆ. ಎಷ್ಟೇ ಅಷ್ಟೆಲ್ಲ ಜನಕ್ಕೆ ಹಾಕ್ತೀವಿ ಅಂತ ಇದು ಅರ್ಥ ಮಾಡಿಕೊಂಡ್ರೆ, ಇಲ್ಲ ಅವ್ರಿಗೂ ಹಾಕ್ಬೇಕಾ, ಹಾಗಿದ್ದರೆ ನಿಮ್ಮ ಒಬ್ಬರು ತಿಳ್ಕೊಂಡಿದ್ದೆ ನಾನು ಈಗ ಅಂತ ಯಾರ್ದು ಅಂತಾರ? ಒಬ್ಬರೇ ತಿಳ್ಕೊಂಡಿದ್ದು ಇಷ್ಟರ ಬೇರೆ ಬಂದುಬಿಟ್ಟಿರ, ಏನಾಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತಬೇಕಾರೆ, ಈ ಸರ್ ತೋಗ್ಬಿಡಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಜನರು ಬಂದವರಿಗೆಲ್ಲ ಹಾಕ್ತೀವಿ, ಡ್ರೈವರ್ ಸಮೇತ ಡ್ರೈವರು ಇನ್ಯಾರು ಇದ್ದಾರೆ ಕರ್ಕೊಂಡ್ರಿ ನಿಮ್ಮನ್ನು, ಏನು ಕೆಡದೇ ಇಲ್ಲ, ನಿಮ್ಮ ಕಡೆಯವರಾದ್ರೆ ಹಾಕ್ಬೋದು ಆಯ್ತು ಅಷ್ಟೇ. ಯಾರಿದೆ ಪ್ರಹ್ಲಾದ್ ಹೇಳಿದ್ದದೇನೆ, ಏಚತ್ವ ಮನೋವೃತಾಹ, ನಿನ್ನಿಂದ ಬರೋರಿಗೆಲ್ಲ ಸದ್ಗತಿ. ಈ ಮಾತೆಲ್ಲ ಹೇಳಿದ ಮೇಲೆ ಬಂಧು ಬಾಂಧವರು ಯೋಚನೆ ಕೇಳ್ಬೋದು ಅನ್ನೋ ಪ್ರಶ್ನೆ ಏನು ಸಿಗಲಿಲ್ಲ, ಉತ್ತರ ಇಲ್ಲ ಅದಕ್ಕೆ. ಅಲ್ಲಿ ಉತ್ತರ ಸೇರ್ಕೊಂಡು ಹೋಗ್ಬಿಟ್ಟಿದೆ, ಅಲ್ಲಿ ಅದ್ರ ಸ್ಪೆಷಲ್ ಉತ್ತರ ಕೂಡ ನೆಸ್ಸಿಟಿನೇ ಇಲ್ಲ. ನಮ್ಮ ಈ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಃ, ಇನ್ನು ಸ್ವಲ್ಪ ಹೇಳ್ತಾರೆ, ಯದ ಯಥೋ ಭಕ್ತಿ ವಿಷಯ ವಿಷಯೇಣ ಭಕ್ತಾಯ ಫಲಂ ದೇಯಂ ಅತ ಇತಿ ಯದಿ ದದ್ಯಾತ್ ಭಕ್ತಿಯೋಗ ಫಲಂ ಮೋಕ್ಷಮಪೀಶ್ವರ ಭಕ್ತಿಯೋಗ ಫಲತ್ವೇನ ತತ್ ಗೃಹೀಯುರೇವತೇ ಇತಿ ಅಸ್ಮಾತ್ ವಾಕ್ಯಾತ್ ಮುಕ್ತಿಫಲಾತ್ ಭಕ್ತಿಲಕ್ಷಣ ಸಾಧನಸ್ಯ ಅಧಿಕಾನಂದ ಬುದ್ಧ್ಯಾ ಇತ್ಯರ್ಥ. ಭಕ್ತಿಯೋಗದ ಫಲವನ್ನಾಗಿ ಮೋಕ್ಷವನ್ನು ಸ್ವೀಕಾರ ಮಾಡದೇನೆ ಬರೀ ದೇವರು ಕೊಟ್ಟ ಅಂತ ಅಷ್ಟೇ ಸ್ವೀಕಾರ ಮಾಡೋದ್ರಿಂದ ಏನೂ ಯೋಚನೆ ಇಲ್ಲ. ನಮಗೆ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಾಃ ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇ ಪಾರಂಭುಪೇಯುಷಾಂ. ನಮಗೆ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಾಃ, ಈ ರೀತಿಯಾದ ಏಕಾಂತ ಭಕ್ತರಿಗೆ ಯಾ ದೋಷದ ಹೆಸರೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ? ಏನಾದರೂ ಫಲ ಕೇಳಿದರೆ ದೋಷ ಆರೋಪಣೆ ಮಾಡಬೇಕು, ದೋಷದ ಹೆಸರೇ ಇಲ್ಲ ಅಂತ ಮೇಲೆ. ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇ ಪಾರಂಭುಪೇಯುಷಾಂ, ಇವರೆಲ್ಲ ಎಂಥವರು ಅಂದರೆ ಸಾಧುಗಳು, ಸಮಚಿತ್ತರು ಅಂತಲ್ಲ, ಸುಕೃತ ಸಮಚಿತ್ತಾ ಪ್ರಶಾಂತಾ, ಸಮಚಿತ್ತರು ಪ್ರಶಾಂತರು. ಸಮಚಿತ್ತಾನಾಂ ಬುದ್ಧೇ ಪಾರಂ ಉಪೇಯುಷಾಂ, ಬುದ್ಧಿ ಮೇಲಿದ್ದಾರಲ್ಲ ಅವರು ಬೇಕವರಿಗೆ. ಯೋ ಬುದ್ಧೇ ಪರತಸ್ತು ಸಹ, ಬುದ್ಧಿ ಮೇಲಿರೋದು ಅಂದರೆ ಯಾರು? ನಾರಾಯಣ. ಅಂತ ಪರಮಾತ್ಮನ ಬಿಟ್ಟು ಇನ್ನೇನು ಬೇಕಿಲ್ಲ, ಆದ್ದರಿಂದ ಅವರು ಯಾವುದೇ ವಿಧವಾದ ಗುಣದೋಷ ಪ್ರಸಕ್ತಿ ಬರೋದೇ ಇಲ್ಲ. ನಮ್ಮ ಈ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣಾ ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇ ಪಾರಂ ಉಪೇಯುಷಾಂ. ಭಕ್ತಿಯೋಗಿನಃ ರಾಗಿಡಶ್ಚೇತ್ ತೇಷಾಂ ವಿಷಯಾಃ ಗುಣದೋಷೋದ್ಭಾವಕಾಃ ಶುರಿತಿ ತತ್ರಃ ನೇತಿ. ಕಾಮಿತ್ವೇಪಿ ತೇಷಾಂ ಭಕ್ತಿಫಲತ್ವೇನ ವಿಷಯಭೋಗಾಭಾವಾತ್ ಗುಣಾಃ ವಿಷಯಾಃ ಗುಣದೋಷೋದ್ಭಾವಕಾಃ ನಭವಂತಿ. ಆದ್ದರಿಂದ ವಿಷಯಭೋಗನೇ ಅವರಿಲ್ಲ ಅಂದಮೇಲೆ ಏನು ಗುಣದೋಷೋದ್ಭಾವಕಾಗ ಪ್ರಸಕ್ತಿನೇ ಬರಲಿಲ್ಲ ಅವರಿಗೆ. ಸಮಚಿತ್ತಾನಾಂ ಸಮತ್ವೇನ ಮತ್ಪ್ರಿಯ ವಿಹಿತ ಕರಣಾತ್ ಮದಪ್ರಿಯ ನಿಷಿದ್ಧ ವರ್ಜನಾಚ್ಚ. ಅವರು ಸಮಚಿತ್ತರು, ಸಹಜವಾಗಿಯೇ ದೇವ್ರಿ ಪ್ರಿಯವಾದನ್ನು ಮಾಡ್ತಾರೆ, ಸಹಜವಾಗಿಯೇ ದೇವ್ರಿಗೆ ಅಪ್ರಿಯವಾದ ಬಿಟ್ಬಿಡ್ತಾರೆ. ಈರುಳ್ಳಿ ನಿಷಿದ್ಧ ಅಂತ ಬಿಡೋದು, ದೇವ್ರಿಗೆ ಅಪ್ರಿಯ ಮುಗಿದೋಯ್ತು ಅಷ್ಟೇ. ಅದು ಮೇನ್ ಮಾಡ್ಕೋತಾರ ನಿಷಿದ್ಧ ವಿಧಿ ಎಂಬುದಕ್ಕೆ ಮೇನ್ ಕ್ರೈಟೀರಿಯಾ ಏನೋ, ದೇವರಿಗೆ ಪ್ರಿಯವಾದದ್ದು ವಿಧಿ, ಪ್ರಿಯವಲ್ಲದ್ದು ನಿಷಿದ್ಧ. ಈ ರೀತಿ ಯೋಚನೆ ಮಾಡೋದ್ರಿಂದ ಅವರಿಗೆ ತಪ್ಪು ಮಾಡೋ ಪ್ರಸಂಗನೂ ಬರಲಾರದು. ಏತದಪಿ ಕುತ ಇತ್ಯತ ಉಕ್ತಂ ಬುದ್ಧೇರಿತಿ. ಬುದ್ಧೇ ಪ್ರಕೃತೇ ಪಾರಂ ಅಪ್ತು ಕಾಮಾನಂ ಮದೇಕಹಿತಕರಣಸ್ಯ ಯುಕ್ತತ್ವಾದಿತ್ಯರ್ಥ. ಅನೇನ ಯಶಾಂ ವೈರಾಗ್ಯಮಿ ಅಧಿಕಮಿತ್ಯುಕ್ತಂ ಭವತಿ ತದುಕ್ತಂ. ಕಾಮಿನೋಪಿ ಸ್ವಯಂ ಕಾಮಾನ್ ಭುಂಜತೇನ ಫಲಾತ್ಮನ ತಸ್ಮಾತ್ ವಿರಾಗೇಪ್ಯಧಿಕಾ ದೇವಾ ಏವ ಹಿ ತಾದೃಶಃ. ಕಾಮಿನೋಪಿ ಸ್ವಯಂ ಕಾಮಾನ್ ಭುಂಜತೇನ ಫಲಾತ್ಮನ. ದೇವತೆಗಳು ಎಂಜಾಯ್ ಮಾಡೋದು ಭಾರಿ ಜಾಸ್ತಿ, ಅದು ಯಾವುದು ಫಲ ಅಂತ ಕೇಳಿ ಮಾಡೋದಿಲ್ಲ ಅವರು. ಏನಂತ ಮಾಡ್ತಾರೆ? ದೇವರು ಕೊಟ್ಟಿದ್ದು ಅಂತ ಅಷ್ಟೇ. ತಸ್ಮಾತ್ ವಿರಾಗೇಪ್ಯಧಿಕಾ ದೇವಾ ಏವ ಹಿ ತಾದೃಶಃ. ಇಲ್ಲಿ ಕನಕಾದಿಗಳು ದೊಡ್ಡ ಯತಿಗಳು, ದೇವರು ಮಧ್ಯೆ ಹೇಳಿದ್ರು, ಇಂದ್ರಾದಿಗಳು ಗೃಹಸ್ಥರು, ಅವರು ಭೋಗಿಗಳು, ಭೋಗ ಬಿಟ್ಟವರು. ಇವರು ಭೋಗ ಬಿಟ್ಟ ಇವರಿಗಿಂತ ಭೋಗ ಅನ್ನಿಸೋ ದೇವತೆಗಳು ಇನ್ನೂ ಶ್ರೇಷ್ಠ. ಯಾತಕ್ಕೆ ಅಂದರೆ ಅವರು ಬೇಕು ಅಂತ ಅನುಭವಿಸೋದಲ್ಲ, ದೇವರು ಕೊಡ್ತಾನೆ ಅಷ್ಟೇ ಅವ್ರ ಕಾನ್ಸೆಪ್ಟ್. ಅಲ್ಲಿ ಪ್ರಯತ್ನನೇ ಇಲ್ಲ ಅವರಲ್ಲ, ಆದ್ದರಿಂದ ಅವರಿಗೇನಿಲ್ಲ, ಇವರಿಗಿಂತ ಹೆಚ್ಚು ಪೂಜ್ಯತ್ವ ಬಂತು ಬಂದು ತಿಳಿಸ್ತಾರೆ. ತಸ್ಮಾತ್ ವಿರಾಗೇ ಪೇಧಿಕಾ ದೇವಾ ಏವ ಹಿ ತಾದೃಶಾಹ ಬುದ್ಧೇ ಪ್ರಕೃತೇ ಪಾರಂ ಆಪ್ತು ಕಾಮಾನ ಮದೇಕೈತ ಕರಣಸ್ಯ ಯುಕ್ತತ್ವಾದಿತ್ಯರ್ಥ. ಹಿಂದಿನ ಕಾಲಕ್ಕೆ ಈ ರಾಜ ಮಹಾರಾಜರ ಬಗ್ಗೆ ಅಷ್ಟು ಭಕ್ತಿ ಮಾಡ್ತಿದ್ರು, ಸುಮಾರು 1200-1300 ಆ ಹೊತ್ತಿಗೆಲ್ಲ ರಾಜ ಸತ್ರೆ ಪರಿವಾರದವರೆಲ್ಲ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಿದ್ರು, ರಾಜನಿಂದನೇ ಹೋಗ್ಬಿಡೋದು ಅಷ್ಟರ ಮಟ್ಟಿಗೆ. ಅವ್ರು ಎಂಥವರವರೆಲ್ಲ ಕೂಡ ಆಜೀವ ಜೊತೆ ಬದುಕಿರೋರಿಗೆಲ್ಲ ಸತ್ ಮೇಲೂ ಜೊತೆಗೆ ಹೋಗೋದಂತ, ಅಷ್ಟರ ಮಟ್ಟಿಗೆ ಅವರ ಭಕ್ತಿ ತೋರಿಸ್ತಂಥ ಪದ್ಧತಿ ಇತ್ತು. ಇವರೆಲ್ಲ ಕ್ಷತ್ರಿಯ ಯೋಧರ ಹೆಂಡಂದರು ಸಾಗಮನ ಮಾಡೋದು ಹೇಗಿತ್ತು, ಹೆಂಗಸರ ಗಂಡಸರು ಕೂಡ ರಾಜನ ಜೊತೆಗೆ ಹೋಗಿಬಿಡ್ತಾ ಇದ್ರು ಅಂತ ಕೇಳಿದರೆ, ಲೋಕದಲ್ಲಿ ಎಷ್ಟು ತ್ಯಾಗ ಮಾಡೋದಾದರೆ ದೇವರಿಗೆ ಎಷ್ಟು ತ್ಯಾಗ ಮಾಡ್ಬೋದು. ಅದು ಇವರೆಲ್ಲ ಎಂಥವರು ಲಿಮಿಟೆಡ್, ರಾಜನಿಂದ ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಅವ್ರವ್ರ ಕಣ್ಮುಗೆ ತಕ್ಕಂತೆ ಹೋಗಿಬಿಡ್ತಾರೆ ಅಷ್ಟೇ. ಆದರೆ ಅಂಥವ್ರ ಬಗ್ಗೆ ಅಷ್ಟು ಡೆಡಿಕೇಶನ್ ಇರಬೇಕಾದ್ರೆ ದೇವ್ರ ಬಗ್ಗೆ ಟೋಟಲ್ ಸ್ಯಾಕ್ರಿಫೈಸ್ ಮಾಡಬೇಕು. ಹಾಂ ಹಾಂ, ಬಿಡೋದು ಯಾವ ರೀತಿ, ಈಗ ದೇವರು ಕೊಟ್ಬಿಟ್ಟಿದ್ದಾರೆ, ಬೇಡ ಅಂದರೆ ದೇವರು ಅವಮಾನ ಮಾಡಿದಾಗ ಆ ರೀತಿಯಾಗಿ ಸ್ವಾಮಿಗಳು ಎಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ, ಅಲ್ಲೂ ಬೇಡ ಅಂದರೆ ಏನಾಗುತ್ತೆ, ಈಗ ಬೇಕು ಅವ್ರಿಗೆ ಗೊತ್ತು ಇವನು ಬೇಡ ಅಂತ ಹೇಳಿಬಿಟ್ಟು. ಆದರೆ ನನಗೆ ನಾನಿಗೆ ಗೊತ್ತಿರ ಹಾಕ್ತಿ ಹೇಳ್ತಾರೆ, ನಾನು ಹಾಕಿಲ್ಲ ಹಾಕ್ತೀನಿ ಅಂತ ಬರ್ತಾರೆ, ಯಾವ ಸೀಟ್ಗಳನ್ನ ಯಾರು ಹಾಕಿ ಆಯಿತು ಅಂತಾರೆ, ನಾನು ಹಾಕಿ ನಾನು ಸ್ವಲ್ಪ ಹಾಕ್ತೀನಿ, ಎಲ್ಲರೂ ಆ ರೀತಿ ಹಾಕಿದ್ರೆ ಗತಿಯೇನಾಗಬೇಕು ಹೌದಲ್ಲ. ಆದರೆ ದೇವ್ರೇನು ಮಾಡಿ ನಾನು ಹಾಕ್ಬಿಟ್ಟು ನಾನು ಕೊಡ್ತೀನಿ, ನಿಮಗೆ ಬೇಡ ನನಗೆ ನಾನು ಕೊಡ್ತೀನಿ. ಆದರೆ ದೇವ್ರು ಯಾಕೆ ಕೊಡ್ತಾನೆ, ಯೋಗ್ಯತೆ ನೋಡಿಕೊಂಡೇ ಕೊಡೋದ್ರಿಂದ ದೇವರು ತಪ್ಪು ಮಾಡೋದಿಲ್ಲ. ಇವರು ಕೂಡ ಏನು ತಿಳ್ಕೊತಾರೆ, ಭಕ್ತಿಗೆ ಇದು ಇದಲ್ಲ, ಬಿಸ್ನೆಸ್ ಅಲ್ಲ, ದೇವ್ರು ಕೊಟ್ಟ ತೊಗೊಂಡ್ಬಿಡ್ತಾರೆ. 1 ಲಕ್ಷ ರೂಪಾಯಿ 2 ಡೊನೇಷನ್ ಕೊಟ್ಟರು, ಊಟ ಮಾಡ್ಕೊಂಡು ಹೋಗ್ರಿ ಅಂದರು, ಊಟ ಆಯಿತು, 1 ಲಕ್ಷ ರೂಪಾಯಿ ಸ್ವಲ್ಪ ಮೈನಸ್ ಮಾಡ್ಕೊಂಡು ಅದರೊಳಗೆ ಊಟ ಆಯ್ತು. ಆದ್ದರಿಂದ ಎಷ್ಟೋಗ್ಬೋದು, 99,000 ರೂಪಾಯಿ ಅಷ್ಟು, 100 ರೂಪಾಯಿ ಊಟ ಧ್ವಜ ಮಾಡ್ಕೊಳಕ್ಕೆ ಹೋಗೋದು. ಎಷ್ಟು ಮಾಡ್ತಾರೆ, ಎಷ್ಟು ಕೊಟ್ಟೆ ಅಂತ ಹೇಳ್ತಾರೆ, ಆಮೇಲೆ 1 ಲಕ್ಷ ಕೊಟ್ಟೆ ಅಂತ ಹೇಳ್ತಾರೆ. ಊಟ ಮಾಡಿ ಜಾಗಕ್ಕೆ ಸೇರೋದಿಲ್ಲ, ಇದಕ್ಕೆ ಸೇರಿದ್ದಲ್ಲ, ಅರ್ಥ ಆಯ್ತಾ? ಅದೇನದು 10 ರೂಪಾಯಿ ಕೊಟ್ಟಿದ್ದು, 10 ರೂಪಾಯಿ ಅವ್ರು ಕೇಳೋದಿಲ್ಲ ಮತ್ತೆ, 10 ರೂಪಾಯಿ ಕೊಟ್ಟಿದ್ದಲ್ಲ. ಆ ರೀತಿಯಲ್ಲಿ ದೇವರು ಕೊಡೋ ಭೋಗಗಳನ್ನು ದೇವರು ಕೊಟ್ಟಾದ್ಮೇಲೆ ಯಾತಕ್ಕೆ ಕೊಡ್ತಾನೆ ದೇವರು, ಇಲ್ಲ ಪರೀಕ್ಷೆ ಕೊಡ್ತಾರೆ, ಇಲ್ಲ ಯೋಗ್ಯತೆ ಇದೆ ಅಂತ ಕೊಡ್ತಾನೆ ಅಷ್ಟೇ. ಯೋಗ್ಯತೆ ಇದೆ ಕೊಡ್ತಾನೆ, ಪರೀಕ್ಷೆ ಇದೆ ಪರೀಕ್ಷೆ ಮಾಡಿ ಕೊಡ್ತಾನೆ. ಅವ್ರು ಪರೀಕ್ಷೆ ಮಾಡೋದ್ರೊಳಗೆ ಯೋಚನೆ ದೇವತೆಗಳ ಮೇಲೆ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ. ಪರೀಕ್ಷೆ ಪಾಸ್ ಆದರೆ ಮತ್ತೆ ಪರೀಕ್ಷೆ ಇಲ್ಲ, ಪರೀಕ್ಷೆ ಮಾಡೋದು ಯಾರಿಗೆ, ಇನ್ನು ಸ್ಟೂಡೆಂಟ್ ಆಗಿದ್ದವರು, ದೇವತೆಗಳು ಅಲ್ಲಿ ಸಿದ್ಧಿಗೆ ಹೋಗ್ಬಿಟ್ಟಿದ್ದಾರೆ ಫಲ ತಗೊಂಡು, ಪರೀಕ್ಷೆ ಇಲ್ಲ ಅವರಿಗೆ. ಸೊ ಎಂತ ಕೊಡ್ತಾನೆ ದೇವರು, ಯೋಗ್ಯತೆ ಇದೆ ಅಂತ ಕೊಡ್ತಾನೆ. ಆದ್ದರಿಂದ ಅವ್ರಿಗೆ ದೋಷ ಬರೋದಿಲ್ಲ. ಬಡಿಸ್ಬೇಕಾದ್ರೆ ಯೋಗ್ಯತೆ ನೋಡ್ಕೊಂಡು ಬಡಿಸ್ತಾರಲ್ಲ, ಆ ಥರ ಅವನಿಗೆ ರೋಗ ಬಂದು ಅವೆಲ್ಲ ಹಾಕಬೇಡ್ರಿ, ಬರೀ ಕಟ್ಟು ಹಿಟ್ಟು ಹಾಕ್ಬಿಡಿ, ಸೀಟು ಹಾಕಬೇಡ್ರಿ ಅಂತಾರಲ್ಲ, ಬಡಿಸೋರಿಗೆ ಗೊತ್ತಿರುತ್ತಲ್ಲ. ಆ ರೀತಿ ದೇವರಿಗೆ ಗೊತ್ತು, ಸರ್ವಜ್ಞ ದೇವರಾದ್ದರಿಂದ ಅದು ಕೊಟ್ಟಮೇಲೆ ಏನು ಮಾಡ್ತಾರೆ ಇವರು, ತಮಗೆ ಬೇಕು ಅಂತಲ್ಲ ಬೇರೆ ಇದರಿಂದ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಎಷ್ಟೋ ಜನ ನೋಡಿಬೇಕಾರೆ ಇನ್ನು ಸೇವ್ ಸೀಟ್ ಸಾಕಾಗ್ಬಿಟ್ಟಿರುತ್ತೆ, ಮತ್ತೊಂದು ಹಾಕ್ಬಿಡ್ತಾರೆ. ಹೇಳಿದ್ರೆ ಇಲ್ಲ ಇಲ್ಲಿ ಪ್ರಸಾದ ಅಂತಾರೆ, ಏನು ಮಾಡ್ತಾರೆ ಆಗ, ಅವಾಗೇನೋ ಒಬ್ಬ ಸುಮ್ಮನೆ ತಿಂತಾರೆ, ಪ್ರಸಾದ ಇದಲ್ಲ ಇದು ವಿಶೇಷ ಪ್ರಸಾದ ಅಂತ ಹೇಳಿದ ತಕ್ಷಣ ಅವ ಸ್ವೀಟ್ ಅಂತ ವ್ಯಾಲ್ಯೂಯೇಟ್ ಮಾಡೋದಿಲ್ಲ, ಏನಂತ ವ್ಯಾಲ್ಯೂಯೇಟ್ ಮಾಡ್ತಾರೆ, ಪ್ರಸಾದ ಅಷ್ಟೇ, ಸ್ವೀಟ್ಗೆ ಹೆಸರಿಲ್ಲ ಅದಕ್ಕೆ. ಆ ರೀತಿಯಲ್ಲಿ ಸಾಧು ರಾಮ ಸಮಚಿತ್ತಾನಾಂ ಬುದ್ಧೇ ಪಾರಂ ಉಪೇಯುಷಾಂ ಏವ ಮೇತಾನ್ ಮಯಾಧಿಷ್ಠಾನ್ ಅನುತಿಷ್ಠಂತಿ ಮೇ ಪಥಃ ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು. ಏವ ಮೇತಾನ್ ಮಯಾ ಅಧಿಷ್ಠಾನ್ ಅನುತಿಷ್ಠಂತಿ ಮೇ ಪಥಃ ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಂ ವಿದುಹು. ಏವಂ ಈ ರೀತಿಯಾಗಿ ಏತಾನ್ ಪಥಃ ಈ ಮೂರು ಹಾದಿಗಳನ್ನು, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಮೂರು ಹಾದಿಗಳನ್ನು ಏನಿವು, ಮಯಾ ಅಧಿಷ್ಠಾನ್ ಅವರ ಯೋಗ್ಯತೆ ತಕ್ಕಂತೆ ನಾನು ಅವರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೇನೆ. ಅವರು ಏ ಅನುತಿಷ್ಠಂತಿ, ಅವ್ರು ಯಾರು ಸರಿಯಾಗಿ ಅನುಸರಿಸಿ ನಡೀತಾರೋ, ಕ್ಷೇಮಂ ವಿಂದಂತಿ ಅವರೆಲ್ಲ ಮೋಕ್ಷವನ್ನೇ ಹೊಂದ್ತಾರೆ. ಅದು ಯಾವುದು ಮೋಕ್ಷ, ಕ್ಷೇಮ ಅಂದರೆ ಮತ್ಸ್ಥಾನಂ, ನನ್ನ ಸ್ಥಾನವಾದ ಮೋಕ್ಷವನ್ನು ಹೊಂದುತ್ತಾರೆ. ಆ ಅದೇನಂತ ಹೆಸರು ಅಂದರೆ ಯದ್ಬ್ರಹ್ಮ ಪರಮಂ ವಿದು, ಪರಬ್ರಹ್ಮ ಸ್ಥಾನ ಅಂತ ಹೆಸರು. ಪರಮಂ ಬ್ರಹ್ಮಸ್ಥಾನ ಅಂದರೂ ಒಂದೇ, ಮತ್ಸ್ಥಾನ ಅಂದರೂ ಒಂದೇ, ವೈಕುಂಠ ಲೋಕ ಅಂದರೂ ಒಂದೇ, ಅಲ್ಲಿಗೆ ಬರ್ತಾರೆ. ಇಂಥ ಶುದ್ಧವಾದ ಜ್ಞಾನಯೋಗ, ಶುದ್ಧವಾದ ಕರ್ಮಯೋಗ, ಶುದ್ಧವಾದ ಭಕ್ತಿಯೋಗ, ಈ ಮೂರರಲ್ಲಿ ಅವ್ರ ಯೋಗ್ಯತೆಗೆ ತಕ್ಕಂತೆ ಯಾವುದೋ ಅಂತ ನಾನು ಏನು ಮಾಡಿರ್ತೇನೆ, ಆ ರೀತಿಯಾಗಿ ಅವರನ್ನು ನಾನು ಅವಕಾಶ ಕಲ್ಪಿಸ್ತೇನೆ, ಅವರು ಅದನ್ನು ಮಾಡ್ತಾರೆ, ಫಲವಾಗಿ ಸದ್ಗತಿ ಬಂದುಬಿಡ್ತಾರೆ ಅಷ್ಟೆ. ಇದೆ ವಿಂಶೋಧ್ಯಾಯ ಅಥ ಏಕವಿಂಶೋಧ್ಯಾಯ ಶ್ರೀ ಭಗವಾನುವಾಚ. ಯಾವ್ದು ಎಷ್ಟೋ ಸರಿ ಕೆಲವು ಕಾಂಬಿನೇಷನ್ ಸೀಟ್ ಕೊಡಬೇಕಾದ್ರೆ ಇವರು ಕೇಳಿದ್ದು ಕೊಡೋದಿಲ್ಲ, ಅಷ್ಟೇನು ಮಾರ್ಕ್ಸ್ ಕೊಟ್ಬಿಡ್ತಾರೆ, ಗೊತ್ತಾಯ್ತಿಲ್ಲ ಅವ್ರು ಫಿಸಿಕ್ಸ್ ಕೇಳಿರ್ತಾರೆ, ಫಿಸಿಕ್ಸ್ ಕಡಿಮೆ ಮಾರ್ಕ್ಸ್ ಇರುತ್ತೆ, ಅದಕ್ಕೆ ಹೋಗು ಅಂತ ಹೇಳಿದ್ದ. ಯಾಕೆ ಅದು ಇವ್ರಿಗೆ ಗೊತ್ತು, ಅವ್ರು ಯೋಗ ಇದ್ದಿರೋದ್ರಿಂದ ನೋಟ್ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಅಪ್ಲಿಕೇಶನ್ ಯಾವುದಕ್ಕಾರ ಹಾಕ್ಕೊಳ್ಳಿ, ಇವರು ಅವ್ರು ಕೊಡೋದು ಮಾತ್ರ ಯಾವುದಕ್ಕೆ ಕೊಡ್ತಾರೆ, ಯೋಗ್ಯತೆ ಮಾತ್ರ ಕೊಡ್ತಾರೆ. ಅದೇ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ, ಯೋಗತಿಗೆ ತಕ್ಕಂತೇ ಹುಟ್ಟಿಸೋದ ಆ ರೀತಿ ಹುಡ್ಸಿರ್ತಾನೆ. ಜ್ಞಾನ ವಿಕಾರ ಮಾಡ್ತಕ್ಕಂಥವ್ರನ್ನ ಹುಡ್ಸೋ ರೀತಿನೇ ಬೇರೆ. ಬ್ರಾಹ್ಮಣರು ಹುಡ್ಸೋ ರೀತಿ ಮಾಡ್ಬೇಕಾದ್ರೆ ವ್ಯವಸ್ಥೆ ಏನು ಮಾಡ್ತಾನೆ? ಅವರಿಗೆಲ್ಲ ಕೂಡ ಸತ್ವಗುಣ ಜಾಸ್ತಿಯಾಗಿ ಹುಡ್ಸೋದ್ರಿಂದ ಸಹಜವಾಗಿ ಆ ಕಡೆ ಹೋಗ್ತಾರೆ. ಕ್ಷತ್ರಿಯರಾಗಿ ಹುಡ್ಸ್ಬೇಕಾದ್ರೆ ರಜೋಗುಣ ಜಾಸ್ತಿ ಮಾಡೋದ್ರಿಂದ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಕೊಡ್ತಾನೆ ಅವರು. ದೇವ್ರು ಕೊಡೋದೇ ಆ ರೀತಿ, ಮ್ಯಾನುಫ್ಯಾಕ್ಚರ್ ಮಾಡೋದೇ ಆ ರೀತಿ ಅಂತ ಹೇಳ್ತಾರಲ್ಲ ಆ ರೀತಿ, ಡಿಸೈನ್ ಮಾಡೋದು ಯಾವುದಕ್ಕೆ ಅಂತ ಹೇಳ್ತಾರಲ್ಲ ಆ ರೀತಿ ಡಿಸೈನ್ ಮಾಡ್ತಾನೆ ಪರಮಾತ್ಮ. ಈಗ ಇದಿರುತ್ತೆ, ಈ ಪೆಟ್ರೋಲ್ ಇಂಜಿನ್ ಡಿಸೈನ್ ಮಾಡೋ ಕ್ರಮ ಬೇರೆ, ಆ ಡೀಸೆಲ್ ಇಂಜಿನ್ ಡಿಸೈನ್ ಮಾಡೋ ಕ್ರಮ ಬೇರೆ. ಇದಕ್ಕೆ ಅದು ಹಾಕಿದ್ರೆ ಹೋಗೋದಿಲ್ಲ, ಆ ಇಂಜಿನ್ ಅದರಲ್ಲೇ ಹೋಗೋದು. ತುಪ್ಪ ಹಾಕಿಬಿಟ್ರೆ ಹೋಗಿ, ಪೆಟ್ರೋಲ್ ಬಂದು ಇನ್ನೂ ಭಾರಿ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ತುಪ್ಪ ಹಾಕಿಬಿಟ್ರೆ ಏನಿಲ್ಲ, ಅವಳಿಗೆ ಗೋಘೃತ ಹಾಕ್ತೇವೆ ಅಂತ ಹಾಕಿದರೆ ಇನ್ನು ಮೆಷಿನ್ ಕೆಟ್ಟೋಗ್ಬಿಡುತ್ತೆ ಹೊರತು ಮುಂದಕ್ಕೆ ಹೋಗೋದಿಲ್ಲ. ಅದೇ ಹಾಕ್ಬೇಕು ದೇವ. ಅದು ಯಾರಿಗೆ ಗೊತ್ತದಲ್ಲ, ನಿನಗೆ ಗೊತ್ತು ಆಯಿಲಿ ಡೀಸೆಲ್ ಇಂಜಿನ್ ಇದನ್ನು ಹಾಕ್ರಿ ಅಂತ ಯಾರು ಹೇಳ್ತಾ, ದೇವರೆಲ್ಲ ಆ ರೀತಿ ಫಿಕ್ಸ್ ಮಾಡಿಬಿಡುತ್ತೆ. ಆದ್ದರಿಂದ ನಾನು ಏನು ಮಾಡೋದು, ದೇವ್ರನ್ನ ಮತ್ತೆ ಕೇಳೋದಕ್ಕೆ ಹೋಗಬಾರದು. ನಮ್ಮನ್ನು ಏನಾಗಿ ಹುಟ್ಟಿಸಿದ್ದಾನೋ ಅದಕ್ಕೆ ತಕ್ಕಂತೆ ಸಾಧನೆ ಮಾಡಿ ದೇವ್ರು ಡಿಸೈಡ್ ಮಾಡಿ ಹುಟ್ಟಿಸಿದಾರಿಂದ ಅದು ನಡ್ಕೋಬೇಕಾದ ನಮ್ಮ ಕರ್ತವ್ಯ. ಯಾಕೆ ನಾವಾಗಿ ಹುಟ್ಟಿ ಬಂದಿದ್ದಲ್ಲ ಯಾರು ಕೂಡ, ದೇವ್ರು ನಮ್ಮ ಚಾಯ್ಸ್ ಅಲ್ಲ ಇದು. ದೇವ್ರು ಹುಟ್ಟಿಸಿದ್ದಾರೆ ಅಂದಮೇಲೆ ಯೋಗ್ಯತೆ ನೋಡಿ ಈ ಕಾರ್ಯ ಮಾಡಲಿ ಅಂತ ಹುಟ್ಟಿಸಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ದೋ ಹೋದ್ರೆ ದೇವರಿಗೆ ನಾವು ದ್ರೋಹ ಮಾಡಿದಾಗ. ಅದಕ್ಕೇನೆ ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋ ಹ್ಯ ಕರ್ಮಣ, ನಿಯತ ಕರ್ಮ ನೀನು ಮಾಡಬೇಕು ಅಂತ ಹೇಳಿ. ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು. ಏನೋ ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಅದಕ್ಕೋಸ್ಕರನೇ ಸಕಾಮ ಕರ್ಮ ಎಷ್ಟು ಜನ ಮಾಡ್ತಾರೆ? ಸಾಧ ಎಲ್ಲರೂ ಮಾಡ್ತಾರೆ. ನಿಷ್ಕಾಮ ಕರ್ಮ ಮಾಡೋರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಮೊದಲಿಂದನೇ ಹೇಗಿರ್ತಾರೋ ಅವರು, ನಮ್ಗೆ ಗೊತ್ತಾಗದೇ ಇದ್ರು ಪ್ರಮುಖ ಮಾಡ್ತಿರ್ತಾನೆ. ಅವ್ರಿಗೆ ಆ ಕಡೆ ಅಪೇಕ್ಷೆ ಇರೋದಿಲ್ಲ, ಆ ಸ್ವರೂಪ ಅದು. ಎಲ್ಲರಿಗೂ ಪ್ರಶ್ನೆ ಇಲ್ಲೇ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ಒಂದು ಹಂತದಲ್ಲಿ ಇರೋದು ಬೇರೆ, ಅದು ಮೋಸ್ಟ್ ಆಫ್ ದೇರ್ ಪಾರ್ಟ್ ಲೈಫ್. ಅದೊಂದೇ ದೇವ್ರ ಬಗ್ಗೆ ಅಲ್ಲ, ಅವ್ರ ಅಪ್ರೋಚ್ ಹೇಗಿರ್ತದೆ. ದೇವ್ರ ಹತ್ರ ಫಲ ಕೇಳೋದಿಲ್ಲಲ್ಲ, ಆ ಲಂಚ ಅಂದ್ರೆ ಅರ್ಥನೇ ಆಗೋದಿಲ್ಲ ಅವ್ರಿಗೆ. ತಿಳಿತಿಲ್ಲ ಯಾಕೆ ಕೇಳ್ತಾ ಇರೋರಲ್ಲ ಅಂತ ಹೇಳ್ಬಿಟ್ಟು ಯಾರಾದ್ರೂ ಕೇಳಿ ಯಾರೋ ಹೇಳಿ ಅವ್ರನ್ನ ಹೇಳ್ತಾರೆ ನೋಡಿ, 24 hours ಅವೈಲೇಬಲ್, ನಾನು ಸರ್ವಿಸ್ ತೊಗೊತ್ತೆ, ತೊಗೊಳಕ್ಕೆ ಹೋಗೋದೇ ಇಲ್ಲ. ಯಾತಕ್ಕೆ ಅಪೇಕ್ಷೆನೇ ಇಲ್ಲ ನಾವು ಬಗ್ಗೆ. ಇರೋ ಸಿಗೋದಿಲ್ಲ ನಾಟ್ ಅವೈಲೇಬಲ್ ಅಂದ್ರೆ ಕೂಡ ಮತ್ತೆ ಇದು ಮಾಡ್ತಾರೆ, ದಯವಿಟ್ಟು ಈ ಸತ್ ಒಂದಂತ ಬಂದ್ಬಿಡಿ ಅಂತ ಗೊತ್ತಾನೆ. ಆ ಟ್ರೆಂಡ್ ಅವರು, ಕೆಲವರು ಕೇಳೋ ಟ್ರೆಂಡೇ ಕೆಲವರು ಇರುತ್ತೆ, ಕೆಲವರು ಕೇಳಬಾರ್ದು ಕೆಲವ್ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ದೇವ್ರನ್ನಲ್ಲ, ಯಾರು ಬಂದ್ರೂ ಕೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಮಾರ್ಕಂಡೇಯರ ಹತ್ರ ದೇವರು ಇರ್ತಾರೆ, ಶಿವ ಪಾರ್ವತಿ ಹಿಡಿತಾರೆ, ರಾಜಸ್ಕಂದಲ್ಲಿ ಬರ್ತಾರೆ, ಇಬ್ಬರು ಹಿಡಿತಾರೆ. ಅವಾಗ ಹೇಳ್ತಾರೆ ಪಾರ್ವತಿ ಏನೋ ಭಾರಿ ತಪಸ್ ಮಾಡಿದ್ರೆ ಕಾಣುತ್ತೆ, ಏನೋ ಕೊಟ್ಟೋಗೋಣ ಅಂತ ಕೇಳಿದರೆ, ಈ ಭಗವದ್ಭಕ್ತರ ಸಹವಾಸ ಭಾರಿ ಕಟ್ಟ ಪಾರ್ವತಿ, ಇವ್ರು ಏನು ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು, ದೇವ್ರನ್ನ ಕೇಳೋದಿಲ್ಲ, ನಮ್ಮನ್ನು ಯಾರು ಏನು ಕೇಳೋದೇ ಇಲ್ಲ ಅವರು. ಅರ್ಥ ಆಯ್ತಾ? ಈಗ ಓದಿ ಹಿಡಿದು ಅಲ್ಲ, ಟ್ರೆಂಡ್ ಇರೋದೇ ಹಾಕಿ. ಕೆಲವರಂತೂ ಇದು ವಾಪಸ್ ಕೊಟ್ಬಿಡ್ತಾ ಇದ್ರು, ಹಿಂದೆ ಜಾಸ್ತಿ ಕೊಟ್ಟರೆ ಅಷ್ಟು ಕೆಲಸ ನಾನು ಮಾಡಿಲ್ಲ ಅಂದ್ಬಿಡ್ತೀನಿ, ಅಷ್ಟು ಕೆಲಸ ನಾನು ಮಾಡಿಲ್ಲ, ಇದಿಷ್ಟು ಅದು ಇಷ್ಟೇ ಸಾಕು ನನಗೆ. ಈಗ ಕಡಿಮೆ ಮಾಡಿ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಅದು ಒಂಥರ ಈ ಟ್ರೆಂಡ್. ಆ್ಯಕ್ಚುಲಿ ಅವ್ರಿಗೆ ನಾವು ಇದನ್ನು ತೊಗೊಳ್ಳೋ ಅರ್ಹತೆ ನಮಗೆ ಇಲ್ಲ, ಇದು ಬೇಡ ಬೇಡ ವಾಪಸ್ ಕೊಟ್ಬಿಡೋದಂತ. ಇದು ಒಳ್ಳೆ ಸ್ವಭಾವ, ಯಾರು ಹೇಳ್ಕೊಟ್ಟು ಬರಬೇಕಾಗಿಲ್ಲ, ಅದು ಸ್ವಭಾವ. ಅದರಿಂದ ಎಲ್ಲ ಮಾಡ್ತಾರೆ ಅಂತ ಹೇಳಕ್ಕೆ ಬರ. ಅದು ಏನಾಗುತ್ತೆ, ಶಾಸ್ತ್ರದಿಂದ ಏನಾಗುತ್ತೆ ಅಂದರೆ ರಿಫೈನ್ ಆಗುತ್ತೆ. ಸಾಣೆ ವಜ್ರಕ್ಕೆ ಸಾಣೆ ಹಿಡಿದ್ರೆ ಒಳ್ಳೆ ಹೊಳೆಯುತ್ತೆ, ಕಲ್ಲಿಗೆ ಸಾಣೆ ಹಿಡಿದ್ರೆ ಬರೀ ಪೀಸ್ ಆಗುತ್ತೆ ಅಷ್ಟೇ, ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಸಾಣೆ ಹಿಡಿಯೋದಂದ್ರೆ ಸಾಧನೆ, ಯೋಗ್ಯ ದೇವರು ಅಂದರೆ ವಜ್ರದ ಕಲ್ಲುಗಳು. ಅವರಿಗೆ ಶಾಸ್ತ್ರ ಹಿಡಿದ್ರೆ ಸಾಣೆ ಹಿಡಿದಾಗ ಆಗ್ತದೆ ಹೊರತು ಉಡಿದವರು ಸಾಣೆ ಹಿಡಲಿಕ್ಕೆ ಬರೋದಿಲ್ಲ. ಶ್ರುತಿಶಾಣ ನಿಶಾತತ ಮೈಹಿ ವಿಬಲೈಹಿ ಶ್ರುತಿಶಾಣಿ. ಶಾಸ್ತ್ರ ಓದಿದ್ರೆ ಎಲ್ರಿಗೂ ಹೆಲ್ಪ್ ಆಗಲ್ಲ, ನೆನಪಿರಬೇಕು. ಎಲ್ರಿಗೂ ಶಾಸ್ತ್ರದಿಂದ ಹೆಲ್ಪ್ ಆಗೋದಿಲ್ಲ. ಯಾರಿಗೆ ಹೆಲ್ಪ್ ಆಗೋದು? ಈ ಮೆಡಿಕಲ್ ಪುಸ್ತಕ ಇಂಜಿನಿಯರ್ ಕೊಟ್ಟರೆ ಏನು ಹೆಲ್ಪ್ ಆಗುತ್ತೆ ಅವರಿಗೆ? ನಂಬರ್ 1 ಮೆಡಿಕಲ್ ಪುಸ್ತಕ ಬುಕ್ ಇನ್ ದಿ ವರ್ಲ್ಡ್, ನಂಬರ್ 1 ಬುಕ್. ಇವನು ಇಂಜಿನಿಯರ್ ಕೊಟ್ಟರೆ ಏನು ಮಾಡ್ತಾನೆ ಅವನು? ಬಿಸಾಕ್ತಾರೆ, ಯಾರು ಪಾಪ ಇದ್ರೆ ಕೊಟ್ಬೇಡ ಅಂತ ಅನ್ಕೋತಾನೆ. ಯಾರಿಗಾರು ಕೊಟ್ಬೇಡ, ನನಗಂತೂ ಉಪಯೋಗ ಬರೋದಿಲ್ಲ, ಆ ಥರ ಯೋಚನೆ ಮಾಡ್ತಾನೆ. ಅರ್ಥ ಆಯ್ತಾ? ಈಗ ಅವನಿಗೆ ಗೊತ್ತಿರೋ ನನಗೆ ಅರ್ಥ ಆಗ ಉಪಯೋಗ ಇಲ್ಲ ಅಂತೇಳಿ. ಶಾಸ್ತ್ರ ಅನ್ನೋದು ಯಾರಿಗೆ ಅಂತ ಕೇಳಿದರೆ ಆ ಸ್ವರೂಪ ಯೋಗ್ಯತೆಯೇ ಇರಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಅವರಿಗೆ ಭಾರಿ ಉಪಯೋಗ ಆಗುತ್ತೆ ಅಂತ ಯೋ ಜನ್ಮ ಬಂದಾಗ ಒಳ್ಳೆ ಸಾಧನೆ ಮಾಡ್ಕೊಳ್ತಾರೆ. ಉಳಿದವರಿಗೆ ಬಂದಾಗ ಅದು ಅರ್ಥ ಆಗೋದಿಲ್ಲ, ಆದ್ದರಿಂದ ಅದರಲ್ಲೇನು ಇದರಲ್ಲೇನು ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಂಡ್ಬಿಡ್ತಾರೆ. ಯಾರು ಯಾರು ಯಾತಕ್ಕೆ ಯಾರು ಸೇವೆ ಮಾಡಿದ್ರು, ಅವ್ರು ಏನಿತ್ತು, ಯಾರು ಸೇವೆ ಮಾಡಿದ್ದು, ಅದಕ್ಕೇನಿತ್ತು ಅಂದರೆ ಹೇಳಿದ್ರು ದಶರಥ ಆದ ಎಲ್ಲರ ಕೇಸುಗಳು ಹೇಗೆ ಅಂತ ಕೇಳಿದರೆ, ಅವರಿಗೆಲ್ಲ ಮೋಕ್ಷಗಿಟ್ಟದ ಪ್ರಶ್ನೆ ಅಲ್ಲ, ಅಧಿಕಾರಿಕ ದೇವರು ಅಂತ ಇರ್ತಾರೆ. ಗೊತ್ತಾಯ್ತು? ಆ ಸಾಧನೆ ಮಾಡೋದು ಬದ್ಧ ಹೇಳ್ಬಿಟ್ರೆ ಮಾಡಲಿಲ್ಲ ಏನು, ಆ ಸಾಧನೆ ಮಾಡೋದ್ರಿಂದ ಆನಂದ ವೃದ್ಧಿ ಆಗಿ, ಮೋಕ್ಷಕ್ಕೆ ಬೇಕಿಲ್ಲ ಅದು, ಆನಂದ ವೃದ್ಧಿಗೆ ಉಪಯೋಗ ಆಗುತ್ತೆ ಎಕ್ಸ್ಟ್ರಾ. ಎಂಥ ಫಲ ಅದು? ದೇವ್ರ ಭಕ್ತನಾಗ ಮಗ ಬೇಕು ಅಂತ ಕೇಳಿ ಏನಾಯ್ತು ಅಲ್ಲಿಗೆ, ಫಲ ಅಂತ ಕರೆಯೋದಿಲ್ಲ. ಅದು ಅವ್ರ ಅನುಸಂಧಾನ ಕ್ರಮ. ಅದು ನಮಗೇನು ಹೇಳಿದ್ನಲ್ಲ, ಮಠಕ್ಕೆ ಊಟಕ್ಕೆ ಹೋಗ್ತಾರೆ, ಮಠಕ್ಕೆ ಊಟಕ್ಕೆ ಹೋದ್ರಪ್ಪ. ಕೆಲವರು ಆದಷ್ಟು ಕಣ್ಣು ತಪ್ಪಿಸಿ ಊಟ ಮಾಡೋರು ಕೆಲವರು, ಕೆಲವರು ಟೋಕನ್ ತೊಗೊಂಡು ಹೋದ್ರೆ ಕೆಲವರು, ಕೆಲವು ಸೇವಕರ ಕರೆದ್ರು ತೊಗೊಂಡ್ರೆ ಕೆಲವರು, ಕೆಲವರು ಕಮಿಟಿಯವರೇ ಕರೆದಿರ್ತಾರೆ ಅವರು ಕೆಲವರು. ಆ ರೀತಿ ಊಟಕ್ಕೆ ಹೋಗಿ ವೆರೈಟಿ ಇಲ್ಲ. ನಾವೆಲ್ಲರೂ ರಾಜ್ಯ ನಮ್ಮಂತೆ ತಿಳ್ಕೊಡ್ತೀವಿ, ಎಲ್ಲರೂ ಕೂಡ ನೀವು ಕೂಡ ಟಿಕೆಟ್ ತೊಗೊಳ್ಳೋ ಬಂದಿರ ಅಂತ ಕೇಳೋ ರೀತಿಯಲ್ಲಿ ನಮ್ಮಂತೆ ತಿಳ್ಕೊಂಡ್ಬಿಟ್ರೆ ತಪ್ಪಾಗ್ತದೆ. ತಿಮ್ಮಣ್ಣ ಭಟ್ರು ನಮ್ಮ ರೀತಿ ಮಾಡಿದ್ದಲ್ಲ. ಇವತ್ತು ಮಕ್ಕಳು ಬೇಕಂತ ಕೇಳೋ ಎಷ್ಟು ಜನ ಇಲ್ಲ, ಯಾರು ತಿಮ್ಮಣ್ಣ ಭಟ್ರು ಅಂತ ಕೇಳೋ ಎಷ್ಟು ಜನ ಸಿಗ್ತಾರೆ? ಅವರು ಬರೀ ಈ ರೀತಿ ಕೇಳಿದವರಲ್ಲ. ಅವರು ಯಾವ ರೀತಿ ಕೇಳಿದವರು? ಯೋಗ್ಯ ಭಕ್ತ ಬೇ, ಭಗವದ್ ಭಕ್ತನಾದ ಮಗ ಹುಟ್ಟಬೇಕು, ಅದು ನಿಷ್ಕಾಮಿಗೆ ಸೇರಿಬಿಡುತ್ತೆ. ಅದನ್ನು ಕೇಳೋದಿಲ್ಲ. ರುಜುಗಳಾದವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ ಅಂಥದ್ದು ನಾವು ಅಪೇಕ್ಷೆ ಪಡೆದ್ರೆ ಭಾರಿ ಕೇಳೋದು, ಯಾವ ಅವಸ್ಥೆಯಿಂದಲೂ ಇಷ್ಟಪಡೋದಕ್ಕೆ ಹೋಗೋದಿಲ್ಲ ಅವರು. ಏವಮೇ ಅದಕ್ಕೆ ಏಕಾಂತ ಭಕ್ತರು, ಏಕಾಂತ ಭಕ್ತ ಎರಡು ಗುಂಪು ಮಾಡ್ತಾರೆ ಭಕ್ತರಲ್ಲಿ. ಏವಮೇತಾನ್ ಮಯಾದಿಷ್ಟಾನ್ ಅನುತಿಷ್ಠಂತಿ ಮೇ ಪಥ ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು. ಕರ್ಮಯೋಗಿನಃ ಕ್ಷೇಮಂ ವಿಂದಂತಿ, ಜ್ಞಾನಯೋಗಿನೋ ವೈಕುಂಠಾದಿ ಸ್ಥಾನಂ, ಭಕ್ತಿ ಯೋಗಿನೋ ಬ್ರಹ್ಮ ತತ್ರಾಪಿ, ಮುಕ್ತಿ ಮುಖ್ಯ ಮುಕ್ತಿಭಾತ್ ಬ್ರಹ್ಮ ಪರಮಂ ಬ್ರಹ್ಮ ವಿಂದತೀತಿ. ಇಲ್ಲೂ ಕೂಡ ಮೂರು ಪದ ಯಾತಕ್ಕೆ ಹೇಳಿದರು? ಕ್ಷೇಮಂ ಅಂತ ಒಂದು ಪದ, ಮತ್ಸ್ಥಾನಂ ಅಂತ ಒಂದು ಪದ, ಬ್ರಹ್ಮ ಅಂತ ಇನ್ನೊಂದು ಪದ, ಮೂರು ಯಾತಕ್ಕೆ ಬಂತು ಅಂದರೆ ಮೂರು ಯೋಗಿಗಳಿಗೆ ಕ್ರಮವಾಗಿ ಸಿಗುತ್ತೆ ಅಂತ ಅರ್ಥ. ಮೂರು ಫಲ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮೊದಲನೆಯವರು ಕ್ಷೇಮಂ ವಿಂದಂತಿ, ಕರ್ಮಯೋಗಿಗಳಿಗೆ ಮೋಕ್ಷ ಸಿಕ್ಕಿಬಿಡುತ್ತೆ, ಭಕ್ತಿ ಆಮೇಲೆ ಇವರಿಗೆಲ್ಲ ಜ್ಞಾನಯೋಗಿಗಳಿಗೆ ವೈಕುಂಠಾದಿ ಸ್ಥಾನ ಸಿಗುತ್ತೆ, ಈ ಭಕ್ತಿಯೋಗಿಗಳಿಗೆ ಸಾಕ್ಷಾತ್ ಪರಮಾತ್ಮ ಸಾಹಿತ್ಯ ಮುಕ್ತಿನೇ ಸಿಗುತ್ತೆ, ಸರ್ವಾಂಗ ಸಾಹಿತ್ಯ ಸಿಗೋದ್ರಿಂದ ಅವರಿಗೆ ವಿಶೇಷವಾದ ತಾರತಮ್ಯ ಉಂಟು ಅಂತ ಅರ್ಥ. ಉತ್ತಮೋ ಭಕ್ತಿಯೋಗಸ್ತು ಜ್ಞಾನಯೋಗಸ್ತು ಮಧ್ಯಮ ಅಧಮಃ ಕರ್ಮಯೋಗಶ್ಚ ಬ್ರಹ್ಮೈಕೋ ಮುಖ್ಯ ಭಕ್ತಿ ಭಾಕ್. ಮೂರು ಯೋಗಗಳಲ್ಲಿ ಭಕ್ತಿಯೋಗ ಶ್ರೇಷ್ಠ, ಜ್ಞಾನಯೋಗ ಮಧ್ಯಮ, ಅಧಮ ಅನ್ನೋದು ಕರ್ಮಯೋಗ. ಅತ್ಯಂತ ಶ್ರೇಷ್ಠ ಭಕ್ತಿಯೋಗಿಗಳು ಯಾರು ಅಂತ ಕೇಳಿದರೆ ಬ್ರಹ್ಮದೇವರು ಒಬ್ಬರೇ, ರುಜುಗಳೊಬ್ಬರೇ, ಬೇರೆ ಯಾರಿಗೂ ಅಂತ ಅವಕಾಶ ಇಲ್ಲ. ಜ್ಞಾನವಪ್ಯಧಿಕಂ ತೇಷಾಂ ನಿಯತಂ ಭಕ್ತಿಯೋಗಿನಂ. ಭಕ್ತಿಯೋಗಿ ಅಂತ ಕರೆದ್ರೆ ಅವರಿಗೆ ಜ್ಞಾನ ಆಗಿನ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಉದೇತಿ ಭಗವದ್ಭಕ್ತಿಯ ತದ್ವತ್ ನ ಜ್ಞಾನಯೋಗಿನ. ಅದು ಭಕ್ತಿ ಡಾಮಿನೇಟ್ ಆಗ ಹಾಗೆ ಜ್ಞಾನಯೋಗಿಗಳಿಗೂ ಭಕ್ತಿ ಇರ್ತದೆ. ರಿಲೇಟಿವ್ ಕಂಪೇರ್ ಮಾಡಿದರೆ ಭಕ್ತಿಯೋಗಿಗಳ ಭಕ್ತಿಯ ಒಂದಿದಕ್ಕೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಾನಮಪ್ಯಧಿಕಂ ತೇಷಾಂ ನಿಯತಂ ಭಕ್ತಿಯೋಗಿನ ಉದೇತಿ ಭಗವದ್ಭಕ್ತಿಯ ತದ್ವತ್ ನ ಜ್ಞಾನಯೋಗಿನ. ಭಕ್ತಿಂ ಶಕಮ್ಯತೋ ಜ್ಞಾನಂ ಜ್ಞಾನಸ್ನೇಹಾತ್ಮಿಕಾ ಚಸ. ಜ್ಞಾನ ಅಂಬುದು ಭಕ್ತಿಯ ಅಂಶ, ಆ ಭಕ್ತಿ ಎಂಬುದು ಇನ್ನೂ ದೊಡ್ಡದು. ಭಕ್ತಿ ಅಂಗಿ, ಜ್ಞಾನ ಅಂಗ, ತೆರ್ಫೋರ್ ಅಂಗಕ್ಕಿಂತ ಅಂಗಿ ದೊಡ್ಡದಾದ್ದರಿಂದಾಗಿನೇ ಭಕ್ತಿ ಎಂಬುದು ಜ್ಞಾನಕ್ಕಿಂತ ದೊಡ್ಡದು. ಸಿಂಪಲ್ ರೆಸಲ್ಯೂಷನ್ ಅದು. ತಥಾಪಿ ಜ್ಞಾನಯೋಗಿತ್ವ ಮಾನುಷ ಜ್ಞಾನತೋ ಅಧಿಕಂ. ಈ ಕರ್ಮಯೋಗಿಗಳಿಗೆ ಸಾಮಾನ್ಯ ಜ್ಞಾನಕ್ಕಿಂತ ಜಾಸ್ತಿ ಜ್ಞಾನ ಇರ್ತದೆ. ಭಕ್ತಿಯೋಗಿ ತಥೋ ಯತ್ನ ಕಾರ್ಯೋ ವಿದ್ವದ್ಭಿರಂಜಸ. ಅದು ಜ್ಞಾನಿಗಳಾದ್ರೆ ಯಾವಾಗಲೂ ಯಾವ ಕಡೆ ಗಮನ ಕೊಡಬೇಕು ಅಂದರೆ ಭಕ್ತಿಯೋಗದ ಬಗ್ಗೆ ಗಮನ ಕೊಡೋದು, ಅದು ಟ್ರೈನ್ ಅಪ್ ಮಾಡೋದೆಲ್ಲ ಕೂಡ. ಇದೆಲ್ಲ ಹೈಯೆಸ್ಟ್ ಫಿಲಾಸಫಿ. ಟ್ರೈನ್ ಅಪ್ ಮಾಡಬೇಕಾದ್ರೆ ಪಾಠ ಪ್ರವಚನ ಎಲ್ಲಿಂದ ಶುರುವಾಗಬೇಕಿದು? ಬೈಮಂದಿರ ಶುರುವಾಗಿದ್ರೆ ಶುರು ಮಾಡ್ತಾ ಹೋಗ್ಬೇಕಾಗಿ, ಸದಾಸೃತಿಯೇ ಶುರು ಮಾಡೋದು. ಆ ಥರ ಗುರುಕುಲವಾಸದಲ್ಲಿ ಏನು ಟ್ರೈನಿಂಗ್ ಬರುತ್ತೆ ಅಂದರೆ ಅಂಥ ಬುದ್ಧಿ ಬರುತ್ತೆ. ಬರೀ ಪಾಂಡಿತ್ಯ ತಯಾರು ಮಾಡೋ ಪಾಠ ಪ್ರವಚನಗಳು ಏನಾಗುತ್ತೆ ಅಂತ ಕೇಳಿದರೆ ಪಠ್ಯಪಾಠದಲ್ಲಿ ಎಂಡ್ ಆಗ್ಬೋದೆ ಹೊರತು ಇದು ಬರೋದಿಲ್ಲ. ಆ ಥರ ಟ್ರೈನಿಂಗ್ ಕೊಟ್ಬಿಟ್ಟು ಹಿಂದೆ ಋಷಿಗಳು ಏನು ಮಾಡ್ತಾ ಇದ್ರು? ಇದ್ದುಬಿಡು ಅಷ್ಟೇ, ಪಾಠ ಹೇಳ್ತಾ ಇದ್ದಿಲ್ಲ, ಸೇವೆ ಮಾಡ್ಕೊಂಡು ಇದ್ದುಬಿಡು ಅಷ್ಟೇ, ಒಂದು ಫೈನ್ ಡೇ ತಲೆ ಮೇಲೆ ಕೈ ಇಟ್ಟರೆ ಅಪರೋಕ್ಷ ಜ್ಞಾನ. ಆ ಥರ ಟ್ರೈನ್ ಅಪ್ ಮಾಡ್ತೀವಿ. ಈಗ ಆ ಥರ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಆ ಕ್ವಾಲಿಟಿ ಡೌನ್ ಆಗಲೇಬೇಕು. ಆ ಕ್ವಾಲಿಟಿ ಡೌನ್ ಆಗೋದು ಅನಿವಾರ್ಯ ಆಗಿಬಿಡ. ಅದೇ ಒಂದು ದೃಷ್ಟಿ, ಅವಾಗ ಒಂದು ತಪ್ಪು ಮಾಡಿದಾಗ ಇಲ್ಲ ನಾಳೆ ಪಾಠ ಇಲ್ಲ ಮುಗಿದೋಯ್ತು, ಸರಿ ಮಾಡಿಕೊಂಡ್ರೆ ಪಾಠ ಇಲ್ಲ ಅವನು. ಇವತ್ತು ಪಾಠ ಇಲ್ಲಾದರೆ ಇವ್ರು ಹೇಳ್ತಿರೋಲ್ಲ ಅನ್ನೋ ಕಾಲ ಇರೋದು, ಹೇಳ್ತಿರಲ್ಲ ಹೋಗ್ಬಿಡ್ತೀರಿ ಆ ಕಡೆ ಅಂದಿರುತ್ತೆ. ಆ ಥರ ಹಿಂದೆ ಆಗಲ್ಲ, ಪಾಠ ಹೇಳಿದ್ರೆ ಭಾರಿ ಯೋಚನೆ ಮಾಡ್ತಿದ್ರು ಅವರು, ಎಂಥ ಪರಿಸ್ಥಿತಿ ಬಂತಲ್ಲ ಅದಕ್ಕಾಗಿ ತಪ್ಪು ಮಾಡಿದ್ರೆ ಅವಾಯ್ಡ್ ಮಾಡ್ತಿದ್ರು. ಇವತ್ತು ಲೋಕದಲ್ಲಿ ಇವತ್ತೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಹೇಳೋದಿಲ್ಲ, ಸಸ್ಪೆಂಡೆಡ್ ಫಾರ್ 1 ವೀಕ್ ಅಂತ ಕೇಳೋದಿಲ್ಲ. ಆ ಥರ ಮಾಡ್ತಿದ್ರು. ಇದು ಲೋಕವಿದ್ಯೆಗೆ ಯಾತಕ್ಕೆ ಜನ ಕಷ್ಟಪಟ್ಟು ಹೋಗ್ತಾರೆ ಅಂದರೆ ಇಮಿಡಿಯೇಟ್ ಫ್ರೂಟ್ ಕಾಣುತ್ತೆ ಅವರಿಗೆ, ಕೆಲಸ ಸಿಗೋದೆಲ್ಲ ಕಾಣುತ್ತೆ, ಅದಕ್ಕೋಸ್ಕರ ಬಯಸ್ಕೊಂಡ್ರು ಹೋಗ್ತಾರೆ. ಅಧ್ಯಾತ್ಮ ತಕ್ಷಣ ಕಾಣೋದಿಲ್ಲ, ಅದರಿಂದ ಏನು ಮಾಡ್ತಾರೆ ಅದಕ್ಕೆ ಬೆಲೆ ಕಟ್ಟೋದಿಲ್ಲ. ಗುರುಕುಲ ವಾಸದಲ್ಲಿ ಆ ಥರ ಆಗ್ಬಿಟ್ಟು ಹಸು ಕಾಯಲೇಬೇಕು, ರಾಜಕುಮಾರರಾದರೂ ಹಸುನ ಕಾಯಬೇಕು, ಹೆಚ್ಚು ಕಡಿಮೆ ಆದರೆ ಶಾಪನೆ. ಆ ವಿದ್ಯೆಗೆ ಅವ್ರು ಯಾತಕ್ಕೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೋತಿದ್ರು ಅಂದರೆ ಅಷ್ಟು ಬೆನಿಫಿಟ್ ಇದೆ ಅದರೊಳಗೆ. ಆದ್ದರಿಂದ ಆ ಥರ ಪರೀಕ್ಷೆ ಮಾಡೋದಕ್ಕೆ ಬರ್ತದೆ, ಬರ್ತಾ ಬರ್ತಾ ಜ್ಞಾನದ ರೀತಿ ಕಡಿಮೆ ಆಗಿಬಿಡುತ್ತೆ, ಅಪ್ರೋಚಸ್ ಚೇಂಜ್ ಆಗೋಯಿತು, ಅದಕ್ಕೆ ಅದು ನಿರೀಕ್ಷಿತ ಫಲ ಕೊಡೋದಿಲ್ಲ. ಭಕ್ತ್ಯಂಶಕಂ ಯಥೋ ಜ್ಞಾನಂ ಜ್ಞಾನಸ್ನೇಹಾತ್ಮಿಕಾ ಚಸ ತಥಾಪಿ ಜ್ಞಾನಯೋಗಿತ್ವ ಮಾನುಷ ಜ್ಞಾನತೋ ಅಧಿಕಂ ಭಕ್ತಿಯೋಗೇ ತಥೋ ಯತ್ನ ಕಾರ್ಯೋ ವಿದ್ವದ್ಭಿರಂಜಸ ಇತ್ಯತಃ ಫಲತಾರತಮ್ಯಂ ಅವಗಂತವ್ಯಂ. ಈ ಜ್ಞಾನಯೋಗ ಮೂರು ಯೋಗಗಳು, ಮೂರು ಯೋಗದಲ್ಲಿ ತಾರತಮ್ಯ, ಅದರ ತಕ್ಕಂತೆ ಫಲದಲ್ಲೂ ತಾರತಮ್ಯ ಅಂತ ಹೇಳೋದಕ್ಕೆ ಮೂರು ಪದ ಹೇಳಿದರು. ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು ಇತಿ ವಿಂಶೋಧ್ಯಾಯ ಅಥ ಏಕವಿಂಶೋಧ್ಯಾಯ. ಈ ರೀತಿ ಅರ್ಥ ಬರೆಯೋದೆಲ್ಲ ಟೀಕಾರಾಯರ ಕ್ರಮ ಇದೆ. ಪ್ರತಿಯೊಂದು ಪದಕ್ಕೂ ಆ ರೀತಿ ಸ್ವಸ ಕೃತ್ಯ ಹುಡುಕಿ ಹೇಳೋದು ಟೀಕಾರಾಯರ ಕ್ರಮ. ಆದ್ದರಿಂದಲೇ ಜೈತೀರ್ಥರ ಆದಮೇಲೆ ಯಾರು ಬಂದಿದ್ದು? ವಿಜಯಧ್ವಜರು ಬಂದು. ಇವರೆಲ್ಲ ಇದನ್ನೆಲ್ಲ ನೋಡಿದಾಗ ಎಷ್ಟೋ ಕಡೆಗೆ ಅವ್ರ ಮಾತಿನ ಛಾಯೆ ಕಾಣಿಸುತ್ತೆ. ಟೀಕಾರ ಹೊಸ ಒಂದು ಟ್ರೆಂಡ್ ಮಾಡಿದರು, ಗೊತ್ತಾಯ್ತಿಲ್ಲ ಯಾವ ರೀತಿ ಯಾವುದೇ ಒಂದು ಶ್ಲೋಕ ಅರ್ಥ ಮಾಡಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅಲ್ಲಿಷ್ಟೇ ಒಂದೊಂದು ಪದಕ್ಕೂ ಹೊಸ ಹೊಸ ರೀತಿಯಲ್ಲಿ ಒಂದು ತಾತ್ಪರ್ಯ ಇರ್ತದೆ ಎಂಬುದನ್ನು ತಿಳಿಸೋ ಪದ್ಧತಿ ಹಾಕಿದೆ. ಮುಂದೆ ಬರೋರೆಲ್ಲ ಅಡಾಪ್ಟ್ ಮಾಡ್ತಾ ಬಂದರು ಆ ಕ್ರಮದೊಳಗೆ. ಇದು ಶ್ರೀ ವಿಜಯಧ್ವಜ ತೀರ್ಥ ವಿಷ್ಣು ವಿರಚಿತಾಯಾಂ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಏಕಾದಶ ಸ್ಕಂಧಸ್ಯ ವಿಂಶೋ ಅಧ್ಯಾಯಃ. ಇದು ಹೋದಾಗ ಏನಾಗುತ್ತೆ, ಪ್ರತಿ ಸತ್ಯವನು ಏನು ಕೇಳಬೇಕು ಅನಿಸುತ್ತೆ ತಷ್ಟ ಕಟ್ ಮಾಡ್ಬೇಕಾದ್ರೆ, ಓಹೋ ಮಹಾಫಲೇಶ್ವರ ಕಥಾಚನ ಇದೇ ಇದು ಅಂತ ಹೇಳಿ ತಷ್ಟ ಕಟ್ ಮಾಡಿಬಿಡ್ಬೇಕು. ಅದು ನಿಧಾನವಾಗಿ ಏನಾಗ್ತಾ ಹೋಗುತ್ತೋ ಅದು ದೊಡ್ಡದಾಗಿ ಡೆವಲಪ್ ಆಗುತ್ತೆ. ಈ ಕಳೆ ಬಿಡೋ ತಷ್ಟ ಕಳೆ ಕಟ್ ಮಾಡ್ತಿರ್ತಾರಲ್ಲ ಆ ಥರ, ಬೇರೆ ಯಾವಾಗಲೂ ವಾಚ್ ಮಾಡ್ತಿರ್ತಾರೆ ಸರಿಯಾಗಿ ಬೆಳೆಯುತ್ತೋ ಇಲ್ಲ ಅಂತೆ. ಜ್ಞಾನಭಕ್ತಿಗಳ ವೃದ್ಧಿ ಆಗ್ತಾರೆ, ಪ್ರಯತ್ನ ಪಡ್ತಾ ಇರಬೇಕು. ಶ್ರೀ ಭಗವಾನ್ ವಾಚ ಯಯೇತಾಂ ಮತ್ಕಥಾಂ ಹಿತ್ವಾ ಭಕ್ತಿ ಜ್ಞಾನ ಕ್ರಿಯಾತ್ಮಿಕಾಂ ಶುದ್ರಾನ್ ಕಾಮಾನ್ ಖಲೈಹಿ ಪ್ರಾಣೈಹಿ ಜುಷಂತಃ ಸಂಸರಂತಿ ತೇ. ಯಯೇತಾಂ ಮತ್ಕಥಾಂ ಹಿತ್ವಾ ಭಕ್ತಿ ಜ್ಞಾನ ಕ್ರಿಯಾತ್ಮಿಕಾಂ ಶುದ್ರಾನ್ ಕಾಮಾನ್ ಖಲೈಹಿ ಪ್ರಾಣೈಹಿ ಜುಷಂತಃ ಸಂಸರಂತಿ ತೇ. ಇಂಥ ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿ ಜ್ಞಾನ ಕ್ರಿಯಾತ್ಮಿಕಾಂ ಮತ್ಕಥಾಂ ಹಿತ್ವಾ, ಭಕ್ತಿ ಜ್ಞಾನ ಕ್ರಿಯಾ ಮೂರು ಯೋಗಗಳು, ಮೂರು ಯೋಗ ಸಂಬಂಧಪಟ್ಟಂತಹ ಮದ್ವಿಷಯಕ ಕಥಾಂ ನನ್ನನ್ನು ಉಪದೇಶ ನನ್ನ ತಿಳಿಸಿಕೊಡ್ತಕ್ಕಂಥ ಶಾಸ್ತ್ರ ವಿಚಾರವನ್ನು ಹಿತ್ವಾ ಬಿಟ್ಟುಬಿಟ್ಟು, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಮೂರು ಯೋಗದಲ್ಲಿ ಒಂದು ಯೋಗನೂ ಇಲ್ಲ, ಎಲ್ಲ ಬಿಟ್ಟುಬಿಟ್ಟು ಶುದ್ರಾನ್ ಕಾಮಾನ್ ಖಲೈಹ್ ಪ್ರಾಣೈಹಿ ಅವರೇನು ಮಾಡ್ತಾರೆ, ಶುದ್ರ ಕಾಮನೆಗಳೋಸ್ಕರವಾಗಿ ಅವರ ಬದುಕು ಪ್ರಾಣೈಹಿ ಜುಷಂತಹ, ಪ್ರಾಣೈಹಿ ಜುಷಂತಹ ಬರೀ ಪ್ರಾಣ ಬದುಕಿರೋದೇ ಶುದ್ರ ಕಾಮನೆಗಳಿಗೋಸ್ಕರ ಅಂತ ಇದ್ದವ್ರು ಏನಾಗ್ತಾರೆ ಅಂದರೆ ಸಂಸಾರ ಅಂತಿದೆ, ಮತ್ತೆ ಸಂಸಾರ ಬಿಡ್ತಾನೆ ಇರ್ತಾರೆ, ಉದ್ಧಾರ ಆಗೋ ಚಾನ್ಸ್ ಇಲ್ಲ. ಸೊ ಪ್ರತಿಯೊಂದು ಫಲಾಪೇಕ್ಷೆ ಕೂಡ ಸಂಸಾರಕ್ಕೆ ಅದಕ್ಕೆ ಏನು ಮಾಡುತ್ತೆ ಅದು ಲಿಂಕ್ ಕೊಡುತ್ತೆ, ಮತ್ತೆ ಫಲ ಕೇಳಿದಾದ್ರೆ ಮತ್ತೆ ಹುಟ್ಟಿ ಬರಲೇಬೇಕು. ಆದ್ದರಿಂದ ಸಂಸಾರ ಗೆಲ್ತಕ್ಕಂಥವ್ರು ಬಂದು ಅಭ್ಯಾಸ ಮಾಡಬೇಕಾದ್ದು, ಫಲ ಬಿಡೋ ಅಭ್ಯಾಸ ಮಾಡಬೇಕು ಅಂಥೇಳಿ. ಯಯೇತಾಂ ಮತ್ಕಥಾಂ ಹಿತ್ವಾ ಭಕ್ತಿ ಜ್ಞಾನ ಕ್ರಿಯಾತ್ಮಿಕಾಂ ಶುದ್ರಾನ್ ಕಾಮಾನ್ ಖಲೈಹ್ ಪ್ರಾಣೈಹಿ ಜುಷಂತಃ ಸಂಸರಂತಿತೇ. ಕರ್ಮಯೋಗಿನಾಂ ಭಗವತ್ಪ್ರಿಯತ್ವೇನ ದ್ರವ್ಯ ದೇಶಾದಿ ಶುದ್ಧಿ ಕಥನಪೂರ್ವಕಂ ಕರ್ಮಕರಣ ಪ್ರಕಾರಂ ವಕ್ತಿ ಅಸ್ಮಿನ್ ಅಧ್ಯಾಯೇ. ಕರ್ಮಯೋಗ ಅಂಬೋದು ಲೋಯೆಸ್ಟ್ ಸಂತದ ಯೋಗ, ಅದಕ್ಕೋಸ್ಕರವಾಗಿ ಅದು ವಿವರಣೆ ಎಲ್ಲ ಮುಂದೆ ಹೇಳೋದು ಕೊಟ್ಟಿದ್ದಾರೆ. ಈಗ ತತ್ರ ಕಥಿತಾನಾಂ ತ್ರಯಾಣಾಂ ಮಧ್ಯೆ ಏಕಮಪಿ ಅನುತಿಷ್ಠತಾಂ ಗತಿಮಾ ಏತಾಮಿ. ಏಕಮಪಿ ಅನುತಿ ಒಂದಾದ್ರೂ ಹೇಳಬೇಕಲ್ಲ, ಒಂದು ಇಲ್ಲದ ಹೋದರೆ ಹಾಳಾಗಿ ಹೋಗ್ತಾರೆ. ಭಕ್ತಿಜ್ಞಾನ ಕ್ರಿಯಾತ್ಮಿಕಾಂ ಭಕ್ತಿಜ್ಞಾನ ಕರ್ಮಯೋಗ ವಿಷಯಂ. ಭಕ್ತಿ ಜ್ಞಾನ ಕ್ರಿಯಾತ್ಮಿಕ ಅಂದರೆ ಕ್ರಿಯಾ ಅಂದರೆ ಕರ್ಮ, ಭಕ್ತಿಜ್ಞಾನ ಕರ್ಮಯೋಗ ವಿಷಯಂ. ಸ್ವೇ ಸ್ವೇ ಅಧಿಕಾರೇಯ ನಿಷ್ಠಾ ಸಗುಣ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷಶ್ಚ ದುಹಯೋರೇಶ ನಿಶ್ಚಯ. ಹಿಂದೆ ಬಂತು, ಸ್ವೇ ಸ್ವೇ ಅಧಿಕಾರೇಯ ನಿಷ್ಠಾ ಸಹ ಗುಣ ಪರಿಕೀರ್ತಿತಃ. ತಮ್ಮ ತಮ್ಮ ಅಧಿಕಾರ ಅಂದ್ರೇನು, ವರ್ಣಾಶ್ರಮದಲ್ಲಿ ವರ್ಣಾಶ್ರಮ ತಕ್ಕಂಥ ಕರ್ಮದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಏನಿದೆ ಕಮಿಟ್ಮೆಂಟ್ ಇದೆ, ನಿಷ್ಠಾ ನಿಷ್ಠೆಯಿಂದ ಮಾಡಿ ಮುಗಿಸ್ಬೇಕಲ್ಲ, ನಿಷ್ಠೆಯಿಂದ ಮಾಡಿ ಮುಗಿಸಿದರೆ ಸ ಗುಣ, ಅದರ ಗುಣ ಅಂತ ಕರೀತಾರೆ. ವಿಪರ್ಯಯಸ್ತು ದೋಷಸ್ಯ, ವರ್ಣಾಶ್ರಮ ಧರ್ಮಕ್ಕೆ ವಿರುದ್ಧವಾದ ಕೆಲಸ ಆದರೆ ಏನಂತ ಕರೀತಾರೆ ಅದನ್ನು, ದೋಷ ಅಂತ ಕರೀತಾರೆ. ಉಭಯೋರೇಷ ನಿರ್ಣಯ ಗುಣದೋಷಗಳ ನಿರ್ಣಯ ಅಂದರೆ ಹೀಗೆ, ನಾವು ವರ್ಣಕ್ಕೆ ತಕ್ಕದ್ದನ್ನು ಮಾಡದೆ ಹೋದರೆ ಅದು ನಾವು ದೇವರಿಗೆ ಮಾಡಿದ ದ್ರೋಹ, ಆಶ್ರಮಕ್ಕೆ ತಕ್ಕಂತೆ ನಡ್ಕೊಳ್ಳದೆ ಹೋದರೆ ಅದು ದ್ರೋಹ, ಅದು ನಡ್ಕೊಂಡ್ರೆ ಅದು ಗುಣ. ಯಥಾ ಗುಣದೋಷ ಅದೇ ಶ್ಲೋಕ, ಆ ಶ್ಲೋಕ ಅವತಾರಿಕ ಟೈಪ್ ಕೊಟ್ಟು ಕಂಟಿನ್ಯೂ ಮಾಡ್ತಾರೆ, ಅಷ್ಟು ಹಿಂದೆ ಬಂದಿತ್ತು ಈ ಶ್ಲೋಕ, ಅದು ಹೇಳಿದೆ ಅದು ಹಿಂದೆ ಬಂದಿದ್ದ ಶ್ಲೋಕನೇ. ಅದು ಮತ್ತೆ ಏನು ಮಾಡ್ತಾರೆ ಈಗ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಹೇಳ್ತಾರೆ. ಎಷ್ಟನೇದದು, 226 ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿ ಸಗುಣ ಪರಿಕೀರ್ತಿತ ಅದೇ ಅದು ಪಲ್ಲವಿ ಅಂತ ಅದು ರಿಪೀಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಶುದ್ಧ ಶುದ್ಧಿ ವಿಧೀಯೇತೆ ಸಮಾನೇಷ್ವಿ ವಸ್ತುಷು ದ್ರವ್ಯಶ್ಚ ವಿಚಿಕಿತ್ಸಾರ್ಥಂ ಗುಣದೋಷೌ ಶುಭಾಶುಭೌ. ಶುದ್ಧ ಶುದ್ಧಿ ವಿಧೀಯೇತೆ, ಪ್ರತಿಯೊಂದು ಸಮಾನೇಷ್ವಿ ವಸ್ತುಷು, ವಸ್ತುಗಳೆಲ್ಲ ಸಮವಾದರೂ ಕೂಡ ಅವಕ್ಕೆ ತಕ್ಕಂಥ ಶುದ್ಧಿ ಅಶುದ್ಧಿಗಳ ಕ್ರಮದಲ್ಲಿ ವ್ಯತ್ಯಾಸ ಇದೆ ಅಂಥೇಳಿ. ಅದೇ ಅಂತ ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ, ಅದು ಪೂರ್ತಿ ರಿಪಿಟೇಷನ್ ಮಾಡ್ತಾನೆ, ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಶುದ್ಧ ಶುದ್ಧಿ ವಿಧೀಯೇತೆ ಸಮಾನೇಷ್ವಿ ವಸ್ತುಷು, ಶುದ್ಧಿ ಮತ್ತು ವಸ್ತುಗಳು ಸಮಾನವಾಗಿದ್ದರೂ ಕೂಡ ಶುದ್ಧಿ ಅಶುದ್ಧಿಗಳ ಬಗ್ಗೆ ವ್ಯತ್ಯಾಸ ಇದೆ. ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷವು ಶುಭಾಶುಭ, ಪಂಚಭೂತಾತ್ಮಕತ್ವೇನು ಸಮಾನೇಶ್ವಪಿ ಅಂದ್ರೇನು, ಇವತ್ತು ಬಂಗಾರ ತೊಗೊಂಡ್ರೂ ಪಂಚಭೂತನೇ ಇರೋದು, ಅದರೊಳಗೆ ಕಬ್ಬಿಣ ತೊಗೊಂಡ್ರೂ ಪಂಚಭೂತನೇ ಇರೋದು. ಜಗತ್ತಲ್ಲಿ ಪ್ರತಿಯೊಂದರಲ್ಲೂ ಏನಿದೆ, ಭೂತೈಹಿ ಪಂಚಭೀರಾವಿಷ್ಟಂ ಬ್ರಹ್ಮ ಸತ್ಯಲೋಕದಿಂದ ಹಿಡಿದು ಅಂಧಂತಮಸ್ಸಿನವರೆಗೆ ತೊಗೊಂಡ್ರೆ ಪ್ರತಿಯೊಂದರಲ್ಲೂ ಏನು ಸೇರ್ಕೊಂಡ್ಬಿಟ್ಟಿದೆ, ಪಂಚಭೂತಗಳು ಸೇರ್ಕೊಂಡ್ಬಿಟ್ಟಿದೆ. ಆದರೆ ರೆಮಿಡಿ ಮಾತ್ರ ಒಂದೇ ರೀತಿ ಇಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದನ್ನು ಹೇಳುತ್ತಾರೆ. ಅದು ತಕ್ಕಂತೆ ಶುದ್ಧಿ ಶುದ್ಧಿ ಬೇರೆ ಆಗಿಬಿಡುತ್ತೆ. ಶುಭಾಶುಭೌಚ ತತ್ಪತ್ ಸನ್ನಿಧಾನ ವಿಶೇಷ ತದಭಾವಕೃತತ್ವೇನ ವಿಧೀಯತೆ ಕಿಮರ್ಥ ಮತ ಉಕ್ತಂ ವಿಚಿಕಿತ್ಸಾರ್ಥಮಿತಿ. ಯಾತಕ್ಕಾಗಿ ಮಾಡಿರೋದಂದರೆ ಶುದ್ಧ ಸಿದ್ಧಿ ವಿವೇಕ ಜ್ಞಾನೇನ ಪುಣ್ಯಾಧಿಕ್ಯೇನ ಸುಖಾಧಿಕ್ಯಂ ಭವತಿ ಇತಿ ಜ್ಞಾಪನಾರ್ಥಂ ಇತಿ. ಶುದ್ಧ ಸಿದ್ಧಿಗಳಲ್ಲಿ ವ್ಯತ್ಯಾಸ ಇದೆ ಅಂತ ಗೊತ್ತಾದಾಗ ಪುಣ್ಯಾಧಿಕ್ಯವಾಗಿ ಅದು ಸುಖಾಧಿಕ್ಯ ಕಾರಣವಾಗುತ್ತಾದ್ದರಿಂದ ಅದನ್ನು ತಿಳಿಬೇಕು. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು ಹರಿಸನ್ನಿಧಿ ವೈಶೇಷ್ಯಾತ್ ವಿಶೇಷಸ್ಯ ಮಹಾನ್ ಸದಾ ಇತಿ ವಚನಾತ್. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು, ಪಂಚಭೂತಾತ್ಮಕವಾಗಿರೋದ್ರಿಂದ ಎಲ್ಲ ವಸ್ತುಗಳು ಒಂದು ರೀತಿ ಸಾಮ್ಯ ಇದೆ. ಅದು ಹರಿಸನ್ನಿಧಾನ ವಿಶೇಷ ಇದೆ, ಅದರಿಂದ ವಿಶೇಷನ ಉಪಯೋಗ. ನಾವು ಆಧುನಿಕರ ವಾದ ಏನು, ಎಲ್ಲರಿಗೂ ಎರಡು ಕೈ ಎರಡು ಕಾಲ ಒಂದು ತಲೆ ಸಾಲ ಇಕ್ಕೊಂಡು ಅಂದ್ಬಿಡ್ತಾರೆ. ಅದು ಕೆಲಸಕ್ಕೆ ತೋಗ್ಬೇಕಾದ್ರೆ ಕ್ವಾಲಿಫಿಕೇಶನ್ ಯಾಕೆ ನೋಡ್ತೀರಿ ಹಾಗಿದ್ರೆ? ಹೌದಲ್ಲ, ಎರಡು ಕಾಲು ಇದ್ದಾರೆ ಹಿಂಗೆ ಬಾ ಸೇರಿಕೊಂಡು ಹೋಗ್ಬೇಕಷ್ಟೆ. ಕಾಲು ಕೈ ಚೆಕ್ ಮಾಡ್ತಾ ಕೂತೋಗ್ಬಿಟ್ರೆ ಆಯ್ತು. ಅದು ತಮ್ಮ ಮಾತಿಗೆ ವಿರುದ್ಧ ಅದು. ಹೊತ್ತಾನೆ ಎಲ್ಲದಕ್ಕೂ ಸಮ, ಹೊತ್ತಾನೆ ಏನೇನು ಗಂಡು ಸೆಂಗಸರೆಲ್ಲ ಸಮ. ಕ್ರಿಕೆಟ್ ಮ್ಯಾಚ್ ಆಡ್ತಾರೆ, ಐದು ಜನ ಇವರು ಐದು ಜನ ಸೇರಿಸ್ಕೊಟ್ರೆ ಹಾಗಿದ್ರೆ ಸೇರಿಸ್ಕೊಂಬೋದಿಲ್ಲ. ಜಡ್ಸ್ ಬೇರೆ ಅವರೇ ಎರಡು ಭಾಗ ಮಾಡಿಬಿಡ್ತಾರೆ. ಅದು ತಮ್ಮಲ್ಲೇ ವಿರೋಧ ಇದೆ. ಹಾಗಿದ್ರೆ ಏನು ಮಾಡಬೇಕು ನೀವೀಗ? 50-50 ಎಲ್ಲ ಕಡೆ ಆ ರೀತಿ ಮಾಡಿದರೆ ಒಪ್ಪೋದ ಇಲ್ಲ, ಅದೆಲ್ಲ ಇಲ್ಲೇ ಇಲ್ಲ. ಕೆಲವು ಕೆಲವು ಮಿಲಿಟ್ರಿ ಸೇರಿಸ್ಕೊಳ್ಳಿ ನೋಡಿ, ದೇಶದಲ್ಲಿ ಸೇರಿಸ್ಕೊತಾರೆ. ಅದೇ ಆಗಲ್ಲ ಫಿಸಿಕಲ್ ವೇರಿ ಆಯ್ತಲ್ಲ. ಈಗ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಅಂದರೆ ಭೇದ ಒಪ್ಕೋಬೇಕಲ್ಲ. ಅದ್ರ ಮಾತಾಡೋದು ಬೇರೆ, ಇದು ಮಾಡೋದು ಬೇರೆ. ಇದು ಹೇಳ್ತಾರೆ ಎಲ್ಲ ವಸ್ತುಗಳು ನಾವು ಒಪ್ಕೊಬಿಡ್ತೇವೆ. ಸಾಮ್ಯನ ಪಂಚಭೂತಾತ್ಮಕತ್ವ ರೂಪ ಸಾಮ್ಯ ಇದೆ, ಅದ್ರ ವ್ಯಾಲ್ಯೂಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಬಂಗಾರದಲ್ಲೂ ಪಂಚಭೂತ, ಇದು ಲೋಹ ಅದು ಲೋಹ, ಎಕ್ಸ್ಚೇಂಜ್ ಮಾಡ್ಕೊಂಬಂಡಿ ನೋಡಂತೆ. ಎರಡು ಲೋಹ ಹೋಗ್ತಾನೆ, ಅದು ನಾನು ಬಂಗಾರ ಕೊಡ್ತೀನಿ, ನಾನು ಕಬ್ಬಿಣ ಕೊಡ್ತೀನಿ ಬಂಗಾರ ಕೊಡು. ನಾನು ಬಂಗಾರ ಕೊಡ್ತೀನಿ ಕಬ್ಬಿಣ ಕೊಡು ಅಲ್ಲ, ಉಲ್ಟಾ ಪಲ್ಟಾ. ಈ ಥರ ಬೆನಿಫಿಟ್ ಇರೋದು ಮಾತ್ರ ತಗೊಳ್ತಾ ಹೋಗೋದು. ನಾವು ನೀವು ಒಂದೇ ಆದ್ರಿಂದ ನಿಮ್ಮನ್ನು ನಂಬಿಕೆ ಕೊಡಿ, ನಮ್ಮ ನಿಮಗೆ ಕೊಡಬೇಕಲ್ಲ. ನಾವು ನೀವು ಒಂದೇ ಆದ್ರಿಂದ ನಿಮ್ಮನ್ನು ನಂಬಿಕೆ ಕೊಟ್ಬಿಡಿ ಅಷ್ಟೇ. ಇದು ಇದೇ ಈ ರೀತಿ ಅದ್ವೈತ ಫಾಲೋ ಮಾಡಿದ ಗತಿ ಏನಾಗಬೇಕು? ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಯಾನಘ ದರ್ಶಿತೋಯಂ ಮಯಾಚಾರೋ ಧರ್ಮ್ಯಮುದ್ವಹತಾಧುರಂ ಏತದೇ ವಿವೃಣೋತಿ ಧರ್ಮಾರ್ಥಮಿತಿ ಸುಕೃತಾದಿ ಪ್ರಯೋಜನ ಉದ್ದಿಶ್ಯ ಧರ್ಮ್ಯಂ ಧರ್ಮ ಸಾಧನಂ ಧುರಮುದ್ವಹತಾಮಯ ಯಾತ್ರಾರ್ಥಂ ಶರೀರ ಯಾಪನಾರ್ಥಂ. ನಾವು ವ್ಯವಹಾರ ಯಾತಕ್ಕೆ ಮಾಡಿದ್ದೇನೆ ಅಂದರೆ ಮೊದಲನೇದಾಗಿ ಧರ್ಮಾರ್ಥಂ, ನಾ ಹೇಳಿದ್ರೆ ನಡ್ಕೊಂಡ್ರೆ ಧರ್ಮಸಿದ್ಧಿ ಆಗತ್ತೆ. ವ್ಯವಹಾರಾರ್ಥಂ ಲೋಕದಲ್ಲಿ ವ್ಯವಹಾರ ಸಿದ್ಧಿ ಆಗತ್ತೆ. ಯಾತ್ರಾರ್ಥಂ ಯಾತ್ರ ತೀರ್ಥಯಾತ್ರೆ ಅಂತಲ್ಲ, ಜೀವನಯಾತ್ರೆ, ಬದುಕು ಸುರಕ್ಷಿತವಾಗಿರುತ್ತೆ. ಅದಕ್ಕೋಸ್ಕರವಾಗಿ ವಿಭಾಗ ಮಾಡಿದ್ದೇನೆ. ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ವಾ ಅನಘ ದರ್ಶಿತೋಯಂ ಮಯ ಆಚಾರ ಧರ್ಮ ಉದ್ವಹತಾಧುರಂ. ಅದಕ್ಕೋಸ್ಕರ ಅವರವ್ರ ತಕ್ಕಂತೆ ಏನು ಮಾಡಿಬಿಟ್ಟಿದ್ದೆ ನಾನೀಗ ವರ್ಣಾಶ್ರಮ ಥರದ ವ್ಯತ್ಯಾಸ ಮಾಡಿದ್ದೆ. ಯಾಕೆ ಅವರ ಪರ್ಪಸ್ ಸರ್ವ್ ಆಗಬೇಕು, ಡಿಸೈನ್ ಮಾಡಿರೋ ಅಂತ ಅರ್ಥ. ಹೇಗೆ ಡಿಸೈನ್ ಮಾಡಿ? ಯಾಕೆ ನನ್ನ ಕೆಲಸ ಅದೇನೆ, ನೀನ್ಯಾಕೆ ಮಾಡ್ಲಿಕ್ಕೆ ಹೋದಿ ಅಂದರೆ ಧರ್ಮ ಉದ್ವಹತಾಧುರಂ, ಧರ್ಮದ ಭಾರ ಹೊತ್ತವನು ನಾನು, ಅದಕ್ಕೆ ಜವಾಬ್ದಾರಿ. ರೂಲ್ಸ್ ನೀನ್ಯಾಕೆ ಫ್ರೇಮ್ ಮಾಡ್ತೀರಿ ಅಂದರೆ ಪ್ರೊಪ್ರೈಟರ್ ನಾನೇ ಅಂತ ಹೇಳ್ತಾರೆ, ಕಂಪ್ನಿ ಓನರ್ ನಾನು, ಐ ಹ್ಯಾವ್ ಎವರಿ ರೈಟ್ ಟು ಫ್ರೇಮ್ ದಿ ರೂಲ್ಸ್ ಅಂತ ಹೇಳ್ತಾರೆ. ಅಥವಾ ವರ್ಕರ್ಸ್ ರೂಲ್ಸ್ ಫ್ರೇಮ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾರು ಫ್ರೇಮ್ ಮಾಡಬೇಕು ಅದನ್ನು? ಪ್ರೊಪ್ರೈಟರ್ ಮಾಡಬೇಕು, ಅಧಿಪತಿ ಮಾಡಬೇಕು. ನಾನು ಧರ್ಮದ ಭಾರ ಹೊತ್ತವನು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಯಾವ ರೀತಿ ಇದ್ರೆ ಧರ್ಮ ಉಳಿಯುತ್ತೆ ಅಂತ ನನಗೆ ಗೊತ್ತು, ಅದ್ರ ತಕ್ಕಂತೆ ಮಾಡ್ತೇನೆ. ಅದಕ್ಕೆ ಚಾತುರ್ವರ್ಣ್ಯ ಮಯಾ ಸೃಷ್ಟು. ಯಾವ ಚಾತುರ್ವರ್ಣ್ಯದ ವ್ಯವಸ್ಥೆ ಯಾತಕ್ಕೆ ಮಾಡಿದ್ದೇನೆ ಅಂದರೆ ಧರ್ಮ ಸಂರಕ್ಷಣೆ ಜವಾಬ್ದಾರಿ ನನಗಿದೆ, ಅದಕ್ಕೆ ನಾನು ಮಾಡಿದ್ದೇನೆ ಅಷ್ಟೆ. ಧರ್ಮಂ ಉದ್ವಹತಾ ಧುರಂ, ಧುರ ಅಂದರೆ ಭಾರ, ಧರ್ಮದ ಭಾರ ಹೊತ್ತ ನಾನು ಇಂಥ ವ್ಯವಸ್ಥೆ ಮಾಡಿದ್ದೇನೆ. ಯಾತ್ರಾರ್ಥಂ ಶರೀರ ಯಾಪನಾರ್ಥಂ, ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇ ದಕರ್ಮಣಃ. ಯಾತ್ರಾ ಅಂದರೆ ಶರೀರ ಯಾತ್ರ, ಜೀವನಯಾತ್ರೆ ನಡಿಬೇಕಲ್ಲ ಅಂತಾರಲ್ಲ, ಜೀವನಯಾತ್ರೆ ನಡಿಬೇಕಲ್ಲ, ಅದಕ್ಕೆ ಯಾತ್ರ ಅಂದರೆ ಈ ಯಾತ್ರ. ಭೂಮಿ ಅಂಬು ಅಗ್ನಿ ಅನಿಲ ಆಕಾಶಾಃ ಭೂತಾನಾಂ ಪಂಚಧಾತವಃ ಆಬ್ರಹ್ಮಸ್ಥಾವರಾದೀನಾಂ ಶರೀರ ಆತ್ಮ ಸಂಯುತಾಃ. ಸ್ವಾಮಿನ ಎಕ್ಸ್ಪ್ಲೇನ್ ಮಾಡ್ತಾನೆ ಈಗ. ಭೂಮಿ ಅಂಬು ಪೃಥ್ವಿ ಅಪ್, ಅಗ್ನಿ ತೇಜಸ್ಸು, ಅನಿಲ ವಾಯು, ಆಕಾಶ ಗಾಳಿ, ಐದು ಇವು ಪಂಚಭೂತಗಳು ಅಂದರೆ ಇವು. ಭೂತಾನಾಂ ಪಂಚಧಾತವಃ, ಪ್ರತಿಯೊಂದು ಮೇನ್ ಎಲಿಮೆಂಟ್ಸ್ ಇವು. ಅದಕ್ಕೆ ಪಂಚಭೂತಗಳು ಅಂದ್ರೇನು? ಮೇನ್ ಎಲಿಮೆಂಟ್ಸ್ ಆಫ್ ಎನಿ ಫಿಸಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಅಂದ್ರೆ ಇಷ್ಟಿರಲೇಬೇಕು ಅದಕ್ಕೆ. ಆ ಬ್ರಹ್ಮ ಸ್ಥಾವರಾದೀನಾಂ, ಬ್ರಹ್ಮದೇವರಿಂದ ಹಿಡಿದು ಈ ಜಡಪದಾರ್ಥಗಳವರೆಗೆ ಶರೀರಾಹ ಏನೇನು ಫಾರಮ್ಸ್ ಇದೆ ಅವೆಲ್ಲ ಆತ್ಮ ಸಂಯುತಾಹ. ಪ್ರತಿಯೊಂದು ಚೇತನ ಕೂಡ ದೇಹ ತಗೊಂಡ್ರೆ ಇಷ್ಟಿರಲೇಬೇಕು ಅದರೊಳಗೆ. ಅದೇ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಇವನು ದೇಹ ಅವ್ಯಯವನು, ಆದರೆ ದೇಹ ಮಾತ್ರ ಬೇರೆ. ಸೊ ಜೀವಕ್ಕಿದಲ್ಲಿ ಲಿಂಕ್ ಇಲ್ಲ, ದೇಹಕ್ಕೆ ಮಾತ್ರ ಲಿಂಕ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ದೇಹ ಫಾರ್ಮೇಷನ್ ಆಗೋದೇ ಹಾಗೆ. ಆತ್ಮ ಸಂಯುತಾಹ ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ ಭೂಮಿ ಸ್ಥಾವರಾದೀನಾಂ ಆಬ್ರಹ್ಮ ಪರ್ಯಂತಾನಾಂ ಜೀವಾನಾಂ ಆತ್ಮನಾ ಸಂಯುತ ಶರೀರಾಹ ಭೂಮ್ಯಾದಯಃ ಪಂಚಧಾತವಃ ಮಹಾಭೂತಾನಿ ಭೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ ಧಾತುಶುದ್ಧೈ ವಿಕಲ್ಪ್ಯಂತೆ ಏತೇಷಾಂ ಸ್ವಾರ್ಥಸಿದ್ಧಯೇ ಭೇದೇನ ನಾಮರೂಪಾಣಿ ಸಮೇಶ್ವಪಿ ಅವೆಲ್ಲ ಭೂತಗಳು ಈದೃಷ್ಟು ಸಮವಾದರೂ ಕೂಡ ಭೇದೇನ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರಿಂದ ನಾಮರೂಪಾಣಿ ವಿಷಮಾಣಿ ಹೆಸರು ಬೇರೆ ಆಗುತ್ತೆ, ಹೆಸರು ಆಕಾರ ಎರಡು ಬೇರೆ ಆಗಿಬಿಡುತ್ತೆ. ಅದೇ ಕಡಲೆ ಇಟ್ಟು ಅದೇ ಸ್ವೀಟೇನೆ, ಇದು ಬೇಸನ್ನು ಮೈಸೂರು ಪಾಕ್ ಚೇಂಜ್ ಆಗೋಗುತ್ತೆ. ಅದಕ್ಕೆ ಪಾಕದಲ್ಲಿ ವ್ಯತ್ಯಾಸದಿಂದ ಚೇಂಜ್ ಆಗೋಗ್ಬಿಡುತ್ತೆ. ನಾಮರೂಪಾಣಿ ಧಾತು ಸಿದ್ಧೈ ವಿಕಲ್ಪೆಂತೆ ಏತೇಷಾಂ ಸ್ವಾರ್ಥ ಸಿದ್ಧೆಯೇ. ಅದಕ್ಕೋಸ್ಕರ ತಮ್ಮ ಒಂದು ವಿಶೇಷ ಸಿದ್ಧಿಗೋಸ್ಕರವಾಗಿ ಧಾತು ಶುದ್ಧೈ ಈ ಒಂದು ವಿಭಾಗ ವಿಕಲ್ಪ ಅಂದರೆ ವಿಭಾಗವನ್ನು ಮಾಡಲಾಗಿದೆ ಎಂದರ್ಥ. ಸಿದ್ಧಶುದ್ಧಿ ಇತ್ಯುಕ್ತಮೇ ವಿವೃಣೋತಿ ಭೂಮಿ ಇತಿ. ಪಂಚಭೂತಾತ್ಮಕ ಭೂತಾತ್ಮಕತ್ವೇನ ಸಮಾನೇಷ್ವಪಿ ಬ್ರಹ್ಮಾದಿ ಸ್ಥಾವರಾಂತೇಷು ಧಾತು ಪರಮೇಶ್ವರ ಯವೋ ತ್ರಿಧಾತು ಪೃಥಿವೀವಿತ ಶ್ರುತಿ ತಸ್ಯ ಸನ್ನಿಧಾನ ವಿಶೇಷಾತ್ ಶುದ್ಧೈ ತತ್ ಅಸನ್ನಿಧಾನ ವಿಶೇಷಾತ್ ಅಶುದ್ಧೈ ಚ ಭೇದೇನ ತಾರತಮ್ಯ ಲಕ್ಷಣೇನ ವಿಷಮಾಣಿ ನಾಮರೂಪಾಣಿ ವಿಕಲ್ಪ್ಯಂತೆ ವಿವಿಧತ್ವೇನ ಕಲ್ಪ್ಯಂತೆ ವ್ಯವಹಾರ ಯೋಗ್ಯ ಅಯೋಗ್ಯಾನಿ ಕ್ರಿಯಂತೆ ವಿದ್ವದ್ಭಿಗಿಮಯಾಚೇತಿ ಶೇಷ ಕಿಮರ್ಥಂ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ವ್ಯವಹಾರಕ್ಕೋಸ್ಕರ ವ್ಯತ್ಯಾಸ ಮಾಡಿದ್ದೇನೆ. ಯಾತಕ್ಕೆ ಏತೇಷಾಂ ದೇಹಿತ್ವೇನ ಪ್ರತ್ಯಕ್ಷ ಲಕ್ಷಣಾನಾಂ ಸ್ವಾರ್ಥ ಸಿದ್ಧಯೇ ಸ್ವಯೋಗ್ಯ ಪುರುಷಾರ್ಥ ಸಿದ್ಧಯೇ ಇತಿ. ಪ್ರತ್ಯಕ್ಷವಾದ ವ್ಯವಹಾರನೂ ಸಿದ್ಧ ಆಗಬೇಕು, ಮುಂದೆ ಅವರ ಯೋಗ್ಯವಾದ ಗತಿನೂ ಬರಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಬ್ರಹ್ಮಸ್ಥಾವರಾದೀನಾಂ ಆ ಸ್ಮೃತಿಲಕ್ಷಣ ಜ್ಞಾನಯೋಗ್ಯಾನಾಂ ಇತ್ಯರ್ಥ. ವಾಕ್ಯಸ್ಮರಣಯೋ ಅಂಗಿತಿ ವಚನ ಯದ್ಯತ್ಥರೇ ಸನ್ನಿಹಿತಂ ತತ್ತಚ್ಯುದ್ಧತರಂ ಮತಂ ಶತಶುಚಿತಮೋ ವಿಷ್ಣು ಸಾನ್ನಿಧ್ಯಂಚ ಸ್ವಭಾವತಃ ಇತಿ ವಚನಾತ್. ಯಾವುದು ಶ್ರೇಷ್ಠ ಅಂತೇಳಿ ಹೇಳ್ತಾರೋ ದೇವರು ಸನ್ನಿಧಾನ ಜಾಸ್ತಿ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ದೇವರ ಸನ್ನಿಧಾನ ಜಾಸ್ತಿ ಆಗ್ತಾ ಹೋದಂತೆ ಶ್ರೇಷ್ಠ ಬರೋಕ್ಕೆ ಶುರುವಾಗುತ್ತೆ. ಇದರ ಬೆಲೆ ಎಷ್ಟು? 15 ವಾಟ್ಸು 25 ವಾಟ್ಸು ಬೇರೆ ಆಗಲಿ ಶುರುವಾಯ್ತಾ? ಅದಕ್ಕೆ ಕೆಪಾಸಿಟಿ ಜಾಸ್ತಿ ಇದೆ, ಬೆಲೆ ಜಾಸ್ತಿ ಆಯಿತು. ದೇವರ ಸನ್ನಿಧಾನ ನಮಗೆ ಅರ್ಥ ಆಗೋದಿಲ್ಲ, ಈ ಕರೆಂಟ್ ಸನ್ನಿಧಾನ ಅರ್ಥ ಆಗ್ತದೆ. ಹೌದಲ್ಲ, ಡೇಂಜರ್ ಅಂತ ಇಲ್ಲ, ಹಾಗೆ ದೊಡ್ಡ ಡೇಂಜರ್ ಅಂತ ಹಾಕಿರ್ತದೆ. ಕರೆಂಟ್ ಜಾಸ್ತಿ ಇದೆ, ಸಿಕ್ಕ 230 ವೋಲ್ಟ್ಸ್ ಇಲ್ಲ, ಅದು ಎಷ್ಟಿರುತ್ತೆ ಅಲ್ಲಿ? 1 ಗಂಟೆ ಹೊಡೆದ್ರೆ ಪೀಸ್ ಪೀಸ್ ಆಗುತ್ತೆ, ಅಷ್ಟು ಬ್ಲಾಸ್ಟ್ ಆಗಿಬಿಡ್ತಾರೆ. ಅದರಿಂದಾಗಿನ ಸನ್ನಿಧಾನ ಜಾಸ್ತಿ ಆಗೋದಂದ್ರೆ ಒಂದೇ, ಅಲ್ಲಿ ಪವರ್ ಜಾಸ್ತಿ ಇರೋದಂದ್ರೆ ಒಂದು. ದೇವರ ಸನ್ನಿಧಾನ ಇಡ್ತಾ ಹೋದಂತೆ ಹಿರಿಮೆ ಬರಲಿಕ್ಕೆ ಶುರುವಾಗುತ್ತೆ. ಕಡಿಮೆ ಸನ್ನಿಧಾನ ಇಟ್ಟಾಗ ಹಿಡಿಮೆ ಕಡಿಮೆ ಆಗುತ್ತೆ. ಆದ್ದರಿಂದ ವರ್ಣದಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂದ್ರೆ ಏನರ್ಥ? ದೇವರ ಸನ್ನಿಧಾನ ಜಾಸ್ತಿ ಇದೆ ಅಂತ ಅರ್ಥ. ಆಶ್ರಮದ ಯತಿಗಳು ಶ್ರೇಷ್ಠ ಅಂದ್ರೆ ಏನೋ, ದೇವರ ಸನ್ನಿಧಾನ ಜಾಸ್ತಿ ಇದೆ ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ ಅದೇ ಎಲ್ಲಿ ವಿಭೂತಿ ಎಲ್ಲೆಲ್ಲಿರುತ್ತೋ ಅಲ್ಲಿ ವಸ್ತುವಿ ಶ್ರೇಷ್ಠ ಬರುತ್ತೆ. ವಿಭೂತಿ ಅಂತ ಒಂದೇ ಸನ್ನಿಧಾನ ವಿಶೇಷ ಅಂದ್ರೆ ಒಂದೇ. ದೇಶಕಾಲಾದಿ ಭಾವಾನಾಂ ವಚನಾತ್ ಮಮ ಸತ್ತಮ ಗುಣದೋಷೋ ವಿಧೀಯತೆ ನಿಯಮಾರ್ಥಂ ಹಿ ಕರ್ಮಣಾಂ. ದೇಶಾದೀನಾಂ ಶ್ರುತಿಸ್ಮೃತಿ ಲಕ್ಷಣಂ ಮಮ ಮುಖೋದ್ಗತಂ ವಚನಮೇವ ಗುಣದೋಷ ವಿವೇಚಕಮಿತ್ಯಾಹ ದೇಶೇ. ಇವ್ರು ವ್ಯತ್ಯಾಸ ಯಾಕೆ ತಿಳ್ಕೋಬೇಕು ಅಂದರೆ, ಮಮ ವಚನ ನನ್ನ ಮಾತಿನಿಂದ ತಿಳ್ಕೋಬೇಕು ಅಂತ ಹೇಳ್ತಾರೆ. ತನ್ನ ಮಾತು ಅಂದ್ರೇನು? ಶ್ರುತಿ ಸ್ಮೃತಿ ಹರಿಯರಾಕ್ಯ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದ್ದೇನೆ ಯಾವುದು ಶ್ರೇಷ್ಠ ಅಂತೇಳಿ. ಶ್ರೇಷ್ಠ ಶಬ್ದಕ್ಕೆ ನನ್ನ ಸನ್ನಿಧಾನ ಇರೋದು ಅಂತ ಅರ್ಥ. ಅದು ನೋಡಿ ತಿಳ್ಕೋಬೇಕು. ಗುಣದೋಷವು ವಿಧೀಯತೆ ನಿಯಮಾರ್ಥಂ ಹಿ ಕರ್ಮಣ. ಯಾವುದೇ ಕರ್ಮದ ಆಚರಣೆಗೋಸ್ಕರವಾಗಿ ಶುದ್ಧಿ ಅಶುದ್ಧಿ ಗುಣ ದೋಷ ಮೊದಲಾದವುಗಳನ್ನು ನಾನು ಶಾಸ್ತ್ರದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೇನೆ. ಅದು ನೋಡಿ ತಿಳ್ಕೋಬೇಕು. ಈಗ ದೇಶ ಶುದ್ಧಿ ಬಗ್ಗೆ ಹೇಳ್ತಾರೆ. ಇಷ್ಟೆಲ್ಲ ಜನರಲ್ಲ ಹೇಳಿಬಿಟ್ಟು ದೇಶ ಶುದ್ಧಿ ಅಂದ್ರೇನು? ಕೃಷ್ಣ ಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್ ಕೃಷ್ಣ ಸಾರೋಪಿ ಅಸೌ ವೀರ ಕೀಕಟ ಅಸಂಸ್ಕೃತೇರಿಣ. ಕೃಷ್ಣ ಸಾರ ಅಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್. ಯಾವ ದೇಶದಲ್ಲಿ ವಾಸ ಮಾಡಬೇಕು ಬ್ರಾಹ್ಮಣ ಅಂತ ಕೇಳಿದರೆ, ಕೃಷ್ಣ ಸಾರ ಮೃಗ ಇರಬೇಕು, ಕೃಷ್ಣ ಮೃಗ ಇರಬೇಕು. ಅದಕ್ಕೆ ಜಿಂಕೆ, ಜಿಂಕೆ ವಾಸ ಮಾಡೋ ಜಾಗ ಬ್ರಾಹ್ಮಣರಿಗೆ ಶುದ್ಧವಾದ ಸ್ಥಳ ಅಂತ ಅರ್ಥ. ಅಲ್ಲಿ ವಾಸ ಮಾಡಬೇಕು, ಫಸ್ಟ್ ನಿಯಮ. ಇವೆಲ್ಲ ದೇಶ ಶುದ್ಧಿಗೆ ಬೇಕಾದ ವ್ಯವಸ್ಥೆಗಳು. ಬ್ರಾಹ್ಮಣಾನಾಂ ಕರ್ಮಕರಣಾಯ ಕೃಷ್ಣಸಾರೋ ನಾಮ ಮೃಗೋ ದೇಶಾನಾಂ ಶುಚಿಹಿ ಶುದ್ಧಿಕರೋ ಭವೇತ್. ಕೃಷ್ಣಸಾರೋ ಎಂ ದೇಶ ಮಧಿವಸತಿ ಸ ದೇಶ ಶುಚಿರಿತ್ಯರ್ಥ. ಎಲ್ಲಿ ಕೃಷ್ಣಸಾರ ಮೃಗಳು ವಾಸ ಮಾಡುತ್ತೋ ಶುದ್ಧ ದೇಶ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಥ ಶಬ್ದೇನ ಕೃಷ್ಣಸಾರ ವಿಧರೂಪಿ ದೇಶ ಶುಚಿರಿಚಿ ಶುಚಯಿ ಬಂದು ಅಥ ಅಂತ ಹೇಳಿದ್ರಿಂದ ಕೃಷ್ಣಸಾರದ ಉಪದರ್ಕ್ಷಣ ಇನ್ನೂ ಕೆಲವು ತಗೋಬೇಕು ಆ ರೀತಿಯಲ್ಲಿ. ಯಾವ್ಯಾವುದು ಅಂದರೆ ನದಿ ಸಮುದ್ರ ಗಿರಯಃ ಆಚಾರ ತಾತ್ಪರ್ಯ. ನದಿ ಸಮುದ್ರ ಬೆಟ್ಟ ತಿರುಪತಿ ಬೆಟ್ಟ ಭಾರಿ ಶ್ರೇಷ್ಠ. ಸಮುದ್ರ ತೀರ ಉಡುಪಿ ದ್ವಾರಕಾ ಶ್ರೇಷ್ಠ. ಆ ನದಿಗಳು ಗಂಗಾದಿ ನದಿಗಳು ಕಾಶಿ ಅವೆಲ್ಲ ಶ್ರೇಷ್ಠ. ಅದು ನದಿ ತೀರ ಬೆಟ್ಟ ಇವೆಲ್ಲ ಕೂಡ ಏನಾಗುತ್ತೆ ಸ್ವಾಭಾವಿಕವಾಗಿ ಶ್ರೇಷ್ಠವಾದ ಸ್ಥಳಗಳು. ನದಿ ಸಮುದ್ರ ಗಿರಯ ಆಶ್ರಮಾಶ್ಚ ವನಾನಿಚ ಆ ಋಷಿಗಳ ಆಶ್ರಮಗಳು. ನೈಮಿಷಾರಣ್ಯ ವನಾನಿಚ ನೈಮಿಷಾರಣ್ಯ ಶುದ್ಧವಾದ ಸ್ಥಳ. ನಗರಾಣಿಚ ದಂಡಕಾರಣ್ಯ ಶುದ್ಧವಾದ ಸ್ಥಳ. ಪ್ರತಿನಿತ್ಯ ದಂಡಕಾರಣ್ಯ ಗೋದಾವರ್ಯ ಅಂತ ಅದಕ್ಕೆ ನಾವು ಹೇಳೋದು. ದಂಡಕಾರಣ್ಯ ಅಂತ ಹೇಳಿದ್ರಿಂದ ಅರಣ್ಯ ಬಂತು. ಗೋದಾವರಿಯ ದಕ್ಷಿಣ ತೀರ ಹೇಳಿದಾಗ ನದಿ ಬಂತೆ. ಎಲ್ಲದರೂ ಕೌಂಟ್ ಆಗಿ ಭಾಗವತ ಹೇಳಿದಂತೆ ಶುದ್ಧಿಗೆ ಕಾರಣವಾದ ಸ್ಥಳಗಳಿವೆ ಅಂತ ಅರ್ಥ. ನಗರಾಣಿತೆ ದಿವ್ಯಾನಿ ದಿವ್ಯವಾದ ನಗರಗಳು ಅಲ್ಲೋಡ್ಬಿಡು. ದಿವ್ಯ ನಗರಗಳು ಅಂತ ಹೇಳಿದ್ರಿಂದ ನಮ್ಮ ಈ ಮಾಡರ್ನ್ ಸಿಟಿಗಳಲ್ಲ. ಯಾವ ಸಿಟಿಗಳು? ಪ್ರಾಚೀನಗಳು. ಕಾಶಿ ಮೊದಲಾದ ಪ್ರಾಚೀನ ಸಿಟಿಗಳವೆಲ್ಲ ಕೂಡ ರಾಜ ಮಹಾರಾಜರು ವಾಸ ಮಾಡಿಕೊಂಡಿದ್ದಕ್ಕೆ. ಅಯೋಧ್ಯ ಪ್ರಾಚೀನ ಸಿಟಿ ಅಂದ್ರೆ ಮುಖ್ಯ ಪಟ್ಟಣ. ಮಸುರ ಪ್ರಾಚೀನ ಸಿಟಿ. ಅವೆಲ್ಲವೂ ಕೂಡ ಏನವು? ಪುಣ್ಯ ಸ್ಥಳಗಳು. ಈ ಶಾಲಗ್ರಾಮಾದಯಸ್ತಥ ಶಾಲಿಗ್ರಾಮ ಅಂದರೆ ಗಂಡಕಿ ನದಿಯಲ್ಲಿರತಾಯಿ ಗ್ರಾಮ. ಆದ್ದರಿಂದ ಅಲ್ಲಿ ಶ್ರೇಷ್ಠ ಅಷ್ಟೇ ಅಲ್ಲ, ಅಲ್ಲಿರೋ ಜಾಗ ಶ್ರೇಷ್ಠ. ಮತ್ತೆ ಸಾಲಿಗ್ರಾಮಾದಯ ಸ್ತಥ, ಅದನ್ನೇ ಆಚಾರ್ಯ ಹೇಳಬೇಕಾದ್ರೆ, ಒಂದು ಸಾಲಿಗ್ರಾಮ ಇದ್ರೆ ಮೂರು ಯೋಜನೆ ದೂರ ಶುದ್ಧ ಆಗಿಬಿಡುತ್ತೆ ಅಂತೇಳಿ. ತೇಷಾಂ ಸಮೀಪಗಾಶ್ಚೈವ, ಬರೀ ಅವೇ ಡೈರೆಕ್ಟ್ ಅವೇ ಆಗಿರ್ಬೇಕಲ್ಲ, ನಿಯರ್ ಬೈ ಇದ್ರೂ ಸಾಕು, ಅವು ಕೂಡ ಶ್ರೇಷ್ಠನೇ. ತೇಷಾಂ ಸಮೀಪಗಾಶ್ಚೈವ, ದೇಶ ಯೋಜನಾ ಮಾತ್ರದ ಲಿಮಿಟ್ ಬೇಕಲ್ಲ ಅದಕ್ಕೆ, ಒಂದು ಯೋಜನದವರೆಗೂ, ಯೋಜನದವರೆಗೂ ಕೂಡ ಏನಾಗುತ್ತೆ ಅದು ಶ್ರೇಷ್ಠನೇ. ತಿರುಪತಿ ಶ್ರೇಷ್ಠ ಕೇಳಿ, ತಿರುಚಾರ ಅದು ಶ್ರೇಷ್ಠ. ಯಾತಕ್ಕೆ ಯೋಜನೆ ದೂರದಲ್ಲಿ ಬರೋದೆಲ್ಲ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಎಫೆಕ್ಟ್ ಬರೋದ್ರಿಂದ. ಇವತ್ತು ಬೆಂಕಿ ಕೈ ಇಟ್ಟರೆಲ್ಲ ಸ್ವಲ್ಪ ಹೊತ್ತರೂ ಜಳ ಹೊಡೆಯುತ್ತೆ, ಸೈಂಟಿಫಿಕಲಿ ಕರೆಕ್ಟ್. ಬೆಂಕಿ ಮುಟ್ಟಬಾರದು, ಹತ್ತು ಜಳ ಕೂಡ ತಾಕಬಾರದು. ಇದು ಜಳ ಇದ್ದಾಗ ಅಷ್ಟು ಕವರ್ ಮಾಡುತ್ತೆ, ಫ್ರಿಜ್ ಬಾಲ್ ತೆಗೆದಷ್ಟು ಜೋರ ಹೊಡೆಯುತ್ತೆ ತಣ್ಣಗೆ, ಎತ್ತಕ್ಕೆ ಅಷ್ಟೇ ಕವರ್ ಮಾಡುತ್ತೆ. ಆ ದೃಷ್ಟಿಯಿಂದ ಅದಿಷ್ಟು ಅಲೋಡು. ಅದೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮುಂದೆ ಇಲ್ಲೇ ಬರುತ್ತ. ಆಶ್ರಮಾಶ್ಚ ವನಾನಿಜ ತೇಷಾಂ ಸಮೀಪಗಾಶ್ಚೈವ, ದೇಶ ಯೋಜನಾ ಮಾತ್ರತಃ ಕರ್ಮಣ್ಯಾಸ್ತು ಸಮಾಖ್ಯಾತಃ ತದನ್ನೇ ಕೀಕಟಾಸ್ಮೃತ. ವಿಕಲ ಕರ್ಮಣ್ಯ ದೇಶಗಳು ಅಂತ ಕರೀತಾರೆ. ಕರ್ಮಣ್ಯ ದೇಶಗಳು ಅಂದ್ರೇನು? ಕರ್ಮಭೂಮಿಗಳು ಅಂತ, ಕರ್ಮಭೂಮಿಗಳು ಅಂತ ಕರೀತಾರೆ. ತದನ್ನೇ ಪಿತು ಏ ದೇಶ ಎಲೆಕ್ಷನ್ ಮಾಡಬೇಕಾದ್ರೆ ಈ ಬಾರ್ಡ್ ಡಿಸೈಡ್ ಮಾಡಿ ಅಷ್ಟರೊಳಗೆ ಯಾರು ಓಡಾಡಬಾರ್ದು ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? 100 meters ಅಂತ ಹಾಕಿರ್ತಾರೆ. ಈಗ 100 meters ಜಾಗನೇ ಇರೋದಿಲ್ಲ, 100 meters ಇರೋದೇ ಇಲ್ಲ, ಸುಮ್ಮನೆ ಟೆಕ್ನಿಕಲಿ 100 meters ಅಷ್ಟೇ. ಸಿಟಿ ಒಳಗೆ 100 meters ಖಾಲಿ ಎಲ್ಲ ಇಟ್ಟಿರ್ತಾರೆ, ಜಾಗನ ಇರೋದೇ ಇಲ್ಲ. ಅದಕ್ಕೇನು ಮಾಡ್ತಾರೆ, ಮತ್ತೆ ಒಂದು ಕ್ಲಾರಿಫಿಕೇಶನ್ ಅದಕ್ಕೆ, ಗೊತ್ತಾಯ್ತು? ಎಷ್ಟು ದೂರ ಆಗುತ್ತೋ ಅಷ್ಟು ಪಾಸಿಬಲ್ ಇರಬೇಕು. ಕಲಿಯವರು ಇದನ್ನ ಹಾಕ್ಬೇಕು, ಎಲೆಕ್ಟ್ರಿಕ್ ಹೋದ ಏನಾಗಬೇಕು, ಒಂದು ಬಾರ್ಡರ್ ಡಿಫೈನ್ ಮಾಡಬೇಕು. ಇದರೊಳಗೆ ಯಾವುದೇ ವಿಧವಾದ ರೀತಿಯಲ್ಲಿ ಕ್ಯಾನ್ವಾಸಿಂಗ್ ಎಲ್ಲ ಮಾಡಬಾರದು ಅಂತ ಡಿಫೈನ್ ಮಾಡಬೇಕು ಅವರು, ಪ್ರಿಸೈಡಿಂಗ್ ಆಫೀಸರ್ ಅದು. ಅದು ಕೇಳಿದಾಗ ಏನು ಮಾಡಬೇಕು, 100 meters ಸ್ಟ್ಯಾಂಡರ್ಡ್ ಅದು. ಅದು ಮಾಡಲಿಕ್ಕಾಗದವ್ರು ಏನು ಮಾಡಬೇಕಾಗ, ಎಷ್ಟು ಬೆಸ್ಟ್ ಸಾಧ್ಯ ಆಗುತ್ತೋ ಅಷ್ಟು ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಹಾಗೆ ಯೋಜನಾ ಮಾತ್ರತಃ ಕರ್ಮಣ್ಯಾಸ್ತು ಸಮಾಖ್ಯಾತಃ ತದನ್ನೇ ಕೀಕಟಾಸ್ಮೃತ. ಉಳು ಕೀಕಟಗಳು ಅಂದ್ರೇನು? ಕರ್ಮಣ್ಯ ದೇಶಗಳಲ್ಲ ಅಂತ, ಕರ್ಮಣ್ಯ ದೇಶಗಳಲ್ಲ. ತದನ್ನೇಪಿತು ಏ ದೇಶ ಕೃಷ್ಣ ಸ್ವಾರೋಷಿತ ಸ್ವತಃ ಕರ್ಮಣ್ಯಾಯೇವ ತೇ ಜ್ಞೇಯ. ಅದು ಬಿಟ್ಟುಬಿಟ್ಟು ಕೀಕಟ ದೇಶ ಆಗಿರಬಾರ್ದು, ವೆರಿ ಇಂಪಾರ್ಟೆಂಟ್ ಇದು. ಕೃಷ್ಣಸಾರೋಪ್ಯಸೌ ವೀರ ಕೀಕಟ ಅಸಂಸ್ಕೃತ ಏರಿಣ, ಆ ಪದ ಅಲ್ಲೇ ಬಂದ್ಬಿಟ್ಟಿದೆ. ಜಿಂಕೆ ಇದ್ರೂ ಕೂಡ ಕೆಲವು ದೇಶ ಬ್ಯಾನ್ ಮಾಡಿದ್ರೆ ಅದು ಬ್ಯಾಂಡ್ ಅಂತ ಹೇಳ್ಬಿಡ್ತಾರೆ. ಜಿಂಕೆ ಇರಬಹುದು, ಸಾರಿಗ್ರಾಮನ ಇರಬಹುದು, ಏನೇ ಇದ್ರೂ ಕೂಡ ವ್ಯಾಲಿಡ್ ಅಲ್ಲ ಅದು. ಯಾಕಂದ್ರೆ ಇಟ್ಕೊಳ್ಳದೆ ಹೋಗಿಬಿಟ್ರೆ ಹೇಗಾಗ್ತದೆ? ತಪ್ಪು. ಕ್ಲಬ್ನಲ್ಲಿ ಸಾರಿಗ್ರಾಮ ಇಟ್ಟರೆ ಪ್ರಶ್ನೆ ಏನು ಬಂತಾಗ ತಿಳಿತಿಲ್ಲ. ಮಡಿ ಹೋಟ್ಲ್ ಅಂತ ಹೇಳ್ದಾಗತ್ತೆ ಅಷ್ಟೇ. ಹೋಟೆಲ್ ಶಬ್ದಕ್ಕೆ ಏನಿಲ್ಲ, ಅದಕ್ಕೆ ಮಡಿ ಹೋದರೆ ಹೋಟ್ಲ್ ಹೋಗಿ ಬರೋದಾಗ, ಮಡಿ ಇರೋವರೆಗೂ ಹೋಟ್ಲ್ ಆಗೋದಿಲ್ಲ ಅದು. ಮಡಿ ಹೋದ್ಮೇಲೆ ಹೋಟೆಲ್ ಆಗೋದು. ನಾವು ಮಡಿ ನಾಯಿ ಅಂತ ಕೆಲಕ್ಕೆ ಬರುತ್ತಾ? ಮಡಿ ನಾಯಿ ತಂದಿದೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಮೈಲಿಗೆ ಕೃಷ್ಣ ಆದರೆ ಇಲ್ಲ, ಮಡಿ ನಾಯಿ ಇಲ್ಲ. ಅದೇ ರೀತಿಯೇ ಕರ್ಮಣ್ಯ ದೇಶ ಅಲ್ಲದೆ ಹೋದ ಮೇಲೆ ಡಿಫೈನ್ ಮಾಡ್ತಾರೆ, ಇವು ಕರ್ಮಣ್ಯ ದೇಶಗಳಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಸಾಲಿಗ್ರಾಮ ಹೋಯ್ದರೂ ಅಷ್ಟೇ, ಜಿಂಕೆನ ಹೋಯ್ದರೂ ಅಷ್ಟೇ, ಏನು ಹೋಯ್ದರೂ ಅಷ್ಟೇ, ಏನು ಮಾಡಬಾರ್ದು ಅದನ್ನು? ನಾಟ್ ಅಲೋ. ಇದು ಅರ್ಥ ಮಾಡ್ಕೊಂಡು ಎರಡು ಉತ್ತರ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಕೃಷ್ಣ ಸಾರೋಪ್ಯಸೌ ವೀರ ಕೀಕಟ ಅಸಂಸ್ಕೃತಿ ಏರಿಣ. ಈ ಮೂಲದಲ್ಲೇ ಬ್ಯಾಂಡ್ ಆದ್ದರಿಂದ ಅವನು ಉಪಯೋಗಿಸೋಕ್ಕೆ ಬರೋದಿಲ್ಲ. ಕರ್ಮಣ್ಯ ದೇಶಗಳು ಅಂತ ಅಲೋ ಮಾಡಿದರೆ ಅಲ್ಲಿ ಬೇಕಾದ್ರೆ ಸಾರಿಗ್ರಾಮ ಹೋಯ್ದು ಕ್ಲೀನ್ ಮಾಡ್ಕೋಬೇಕು, ಹೋಯ್ದು ಸಿದ್ಧಿ ಬಂದ್ಬಿಡೋದು. ಸಾರಿಗ್ರಾಮ ಹೋಯ್ದುಬಿಟ್ಟು ಪ್ಯೂರಿಟಿ ಬರೋದು. ನಿಷಿದ್ಧವಾದ ಸ್ಥಳಕ್ಕೆ ಒಯ್ಲೇಬಾರ್ದು. ಏನೋ ಅದಕ್ಕೆಲ್ಲ ಹೆಸರೇ ಕೇಳೋ ಕಾರಣ ಇಲ್ಲ, ಹೇಳ್ಬಿಟ್ಟಿದ್ದಾರೆ. ಈಗ ಇದು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸಾಕು. ಕೃಷ್ಣ ಸಾರೋಪಿ ಸೌವೀರ ಕೀಕಟ ಅಸಂಸ್ಕೃತ ಏರಿಣಭ್ಯೋ ಅನ್ಯ ದೇಶ ಶುಚಿ ಹೇತು ಯಶಾಂ ಸ್ವಭಾ ಸೇನಾಪಿ ಶುಚಿಕರೋನಾ ಇತ್ಯರ್ಥ. ಇವಿಷ್ಟು ಸ್ವಭಾವತ ಶುಚಿಕರ ಅಲ್ಲ ಆದ್ದರಿಂದ ಅಂದ್ಬಿಟ್ಟು ಬಿಡಬೇಕು. ಕರ್ಪರಾದ್ಯುಷಿತೋ ದೇಶೋ ಅಸಂಸ್ಕೃತ ಇತ್ಯುಚ್ಯತೆ ತದುಕ್ತ ಯದಿ ದಾದ್ಯುಷಿತ ಕಲೈಹಿ ಇತಿ. ಇನ್ನೊಂದು ಸ್ವಾರಸ್ಯ ಇದೆ. ಒಂದೇನು ಮಾಡಿದರೆ ಒಂದು ಗುಂಪೇನೋ ಕೃಷ್ಣಸಾರಾದಿಗಳಿದ್ದರೆ ಕರ್ಮಣ್ಯ ದೇಶ, ಇನ್ನೊಂದೇನು ಮಾಡಿದ್ರು ಕೃಷ್ಣಸಾರ ಇದ್ದರೂ ಕೂಡ ಅದು ಕರ್ಮಣ್ಯ ದೇಶ ಅಲ್ಲ, ನೇಚರಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ರೆ. ಎರಡಾಯ್ತು. ಈಗ ಇನ್ನು ಒಳ್ಳೆ ಕರ್ಮಣ್ಯ ದೇಶನೇ ಇದೆ, ಅಲ್ಲಿ ದುಷ್ಟರು ವಾಸ ಮಾಡ್ತಿದ್ರೆ ಅದು ಆಗ ಕರ್ಮಣ್ಯ ದೇಶ ಅಲ್ಲ, ಇರೋವರೆಗೂ ಕರ್ಮಣ್ಯ ದೇಶ ಅಲ್ಲ. ಅದಕ್ಕೇನು ಮಾಡ್ತಿದ್ರೆ ಎಲ್ಲ ಕೂಡ ಆಗ ಯೋಗಿರೇ ಶಿಫ್ಟ್ ಮಾಡಿಬಿಡ್ತಾಯಿದ್ರು. ದುಷ್ಟರಾಜರು ಆಡ್ತಿರ್ಬೇಕಾದ್ರೆ ಅವರು ಆ ದುಷ್ಟರಾಜ್ ಇರೋವರೆಗೂ ಅಲ್ಲಿ ಕಾಲಿಡ್ತಿದ್ರು, ಬೇರೆ ಕಡೆ ಹೋಗ್ಬಿಡ್ತಿದ್ರು. ಗೊತ್ತಾಯ್ತಾ? ಕೆಲವು ಬಿಹಾರಗಳು, ಕೇರಳ, ಉತ್ತರ ಭಾರತದಲ್ಲಿ ಬಿಹಾರ, ದಕ್ಷಿಣದಲ್ಲಿ ಕೇರಳ, ಭರತಕಡದಲ್ಲಿ ಇದ್ದರೂ ಕೂಡ ಅವು ಬ್ಯಾಂಡ್. ಆದರೆ ಕೆಲವು ಎಕ್ಸ್ ತಿರುವನಂತಪುರಕ್ಕೆ ಹೋಗ್ಬೋದು, ಇಲ್ಲಿ ಬಿಹಾರದಲ್ಲಿ ಗಯಾಕ್ಕೆ ಹೋಗ್ಬೋದು, ವ್ಯತ್ಯಾಸ ತೋರಿಸಿದೆ. ಗೊತ್ತಾಯ್ತಾ? ಆದರೆ ಗಯಾಕ್ಕೆ ಹೋಗೋದಿಲ್ಲ ಬಿಹಾರದಲ್ಲಿ ಅಂತ ವಾದ ಮಾಡಬಾರ್ದು. ಯಾಕೆ ಬಿಹಾರನ ಕರ್ಮಣ್ಯ ದೇಶ ಅಲ್ಲ ಅಂತ ಹೇಳಿದ ಶಾಸ್ತ್ರನೇ ಗಯಾಕ್ಕೆ ಹೋಗ್ಬೋದು ಅಂತ ಹೇಳಿದ್ರಿಂದ ಎಕ್ಸೆಪ್ಷನ್. ಅದರೆಲ್ಲ ತೋರಿಸಿಬಿಟ್ರೆ ಯೋಚನೆ. ಕಲೈರ ಧ್ಯುಷಿತಾಶ್ಚಾಪಿ ಯದಿ ಸದ್ಭಿರಧಿಷ್ಠಿತಾ. ಇನ್ನು ಮೊದಲು ದುಷ್ಟವಾಸ ಮಾಡಿಬಿಡ್ತಾರೆ, ಅದು ಕರ್ಮಣ್ಯ ಅಲ್ಲಿ ಬಿಟ್ಟೋಯ್ತದ. ಆಮೇಲೆ ಒಳ್ಳೆ ರಾಜರು ಬಂದ್ಬಿಟ್ರೆ, ಮೊಸರ ಕಂಸಾಳವರೆಗೂ ಅದು ಕರ್ಮಣ್ಯ ದೇಶ ಆಗಿದ್ದಿಲ್ಲ. ಕಂಸ ಯಾವಾಗ ಕೃಷ್ಣ ಬಂದ್ಬಿಟ್ಟು ಕಂಸರ್ ಕೊಂದಾಕ್ಬಿಟ್ಟು ಮತ್ತೇನಾಯ್ತದ? ಅಯೋಧ್ಯ ಮಧುರಾಮಾಯ ಯಾವ ಗುಂಪಿ ಸೇರಿ ಮತ್ತೆ ಅದು ಟಾಪ್ 7 ಸೇರಿತು. ಟಾಪ್ 7 ಅವಾಗ ಟಾಪ್ 7 ಇರಲಿಲ್ಲ. ಯಾವಾಗ ಕೃಷ್ಣಾವತಾರವಾಯಿತು ಅಲ್ಲಿ ಚೇಂಜ್ ಆಗೋಯ್ತು. ಅದಕ್ಕೆ ಸಜ್ಜನರು ವಾಸ ಮಾಡೋವರಿಗೂ ಶ್ರೇಷ್ಠ, ಸಜ್ಜನರು ವಾಸ ಮಾಡದೆ ಹೋದರೆ ಕೆಟ್ಟದು. ಅವ್ರು ಹೋದ ತಕ್ಷಣ ಮತ್ತೆ ಸಜ್ಜನರು ಬಂದರೆ ಮತ್ತೆ ಶ್ರೇಷ್ಠ. ಕಲೈರ ಅಧ್ಯುಷಿತಾಶ್ಚಾಪಿ ಯದಿ ಸದ್ಭಿರ ಅಧಿಷ್ಠಿತಾ ಕರ್ಮಣ್ಯ ಇತಿ ವಿಘ್ನೇಯ ವಿಷ್ಣುಲಿಂಗಾನಿ ಯತ್ರ ಚಾಯಿ ಈರಿಣ ದೇಶೋ ಲಾವಾನಿಕ ಇದು ಉಪದ್ವೀಪಾಧಿಕ. ಕೆಲವು ಉಪದ್ವೀಪ ಈರಣ ದೇಶಗಳು ಅಂತ ಇರ್ತವೆ, ಅದಕ್ಕೆ ಈರಣ ದೇಶ ಅಂತ ಯಾತಕ್ಕೆ ಹೇಳಿದ್ರಂತೆ, ಬೈ ನೇಚರ್ ಬ್ಯಾಂಡ್ ಆದ್ದರಿಂದ ಅಲ್ಲಿಗೆ ಸಾರಿಗ್ರಾಮ ಒಯ್ದರೂ ಅಷ್ಟೇ, ಕೃಷ್ಣಸಾರ ಮೃಗ ಒಯ್ದರೂ ಅಷ್ಟೇ, ಉಪಯೋಗ ಬರೋದಿಲ್ಲ ಅಂತ. ಈರಣ ದೇಶಗಳು ಲಾವಾಣಿಕ ಉಪದ್ವೀಪಾದಿಗಳು ಅಂತ ಅರ್ಥ. ಉಪದ್ವೀಪಾದಿಗಳು ಎಂದು ಕೂಡ ಶ್ರೇಷ್ಠವಾದವುಗಳಲ್ಲ. ನಾವು ಇಂಡಿಯಾ ದ್ವೀಪ ಅಲ್ಲ, ಅದು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅಂದರೆ ಮೂರು ಕಡೆ ನೀರಿದ್ದು ಒಂದು ಕಡೆಗೆ ಭೂಮಿ ಇರೋದರಿಂದ ಅದು ದ್ವೀಪದ ಗುಂಪಿ ಸೇರೋದಿಲ್ಲ. ಕೃಷ್ಣಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್ ಕೃಷ್ಣಸಾರೋಪಿ ಅಸೌವೀರ ಕೀಕಟ ಅಸಂಸ್ಕೃತೇರಿಣ ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯತ ಸ್ವತ ಏವ ಯಥೋ ನಿವರ್ತತೆ ಕರ್ಮ ಸದೋಷೋ ಅಕರ್ಮಕ ಸ್ಮೃತ. ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯತ ಸ್ವತ ಏವ ಯಥೋ ನಿವರ್ತತೆ ಕರ್ಮ ಸದೋಷೋ ಅಕರ್ಮಕ ಸ್ಮೃತ. ದೇಶಾನ್ ನಿರೂಪ್ಯ ಕರ್ಮಯೋಗ್ಯಂ ಕಾಲಮಾಹ ಕರ್ಮಣ್ಯ. ಕರ್ಮಣ್ಯ ದೇಶ ಹೇಗೋ ಕರ್ಮಣ್ಯ ಕಾಲ ಅಂತಿದೆ. ರಾತ್ರಿ ಒಂದು ಗಂಟೆ ದೇವ್ರ ಪೂಜೆ ಶುರು ಮಾಡಿಬಿಡು, 12 ಗಂಟೆ ಹೊತ್ತಿ ಶುರು ಮಾಡಿಬಿಡು ದೇವ್ರ ಪೂಜೆ. ಕರ್ಮಣ್ಯ ಕಾಲ ಅಲ್ಲ ಅದು, ಗೊತ್ತಾಯ್ತಿಲ್ಲ, ನಿಷಿದ್ಧ ಕಾಲದಲ್ಲಿ ಮಾಡಬಾರ್ದು ಹಾಗೆಲ್ಲ. ಕರ್ಮಣ್ಯೋ ಗುಣವಾನ್ ಕಾಲ ದ್ರವ್ಯತ, ಆದ್ದರಿಂದ ಯಾವ ಕಾಲವನ್ನು ಕರ್ಮಕ್ಕೆ ಯೋಗ್ಯ ಅಂತ ಹೇಳಿದ್ದಾರೋ ಆ ಕಾಲದಲ್ಲಿ ಮಾಡಬೇಕೇ ಹೊರತು ಬೇರೆ ಕಾಲದಲ್ಲಿ ಮಾಡಬಾರ್ದು. ಸ್ವತಏವ ಅದು ನ್ಯಾಚುರಲಿ ಇರೋದೊಂದು, ಯಾವುದಾದ್ರು ದೌಪಾದಿ ಅಧಿಕ ಮಾಸಾದಿಗಳೇನವು ವಿಶೇಷವಾಗಿ ಮಹತ್ವ ಬಂದ ಕಾಲಗಳು. ಯಥೋ ನಿವರ್ತತೆ ಕರ್ಮ, ಅಲ್ಲಿ ಮಾಡಿ ಏನು ಉಪಯೋಗ ಅಂದರೆ ಕರ್ಮ ಬಂಧನ ಕಡಿಮೆ ಅಂತ ಮಾಡಿಬಿಟ್ರೆ ಪುಣ್ಯವಾಗಿ ಜಾಸ್ತಿ ಕೌಂಟ್ ಆಗ್ತದೆ, ಗೊತ್ತಾಯ್ತಾ, ಆದ್ದರಿಂದಾಗಿನ ಮಲ್ಟಿಪ್ಲೈ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆ ಸದೋಷೋ ಅಕರ್ಮಕ ಸ್ಮೃತ, ಯಾವುದು ಕರ್ಮಣ್ಯ ಕಾಲ ಅಲ್ಲ, ಹಾಗೆ ಮಾಡಿದರೆ ಮಹಾಪಾಪ ಬರುತ್ತೆ, ಮಾಡೋಕ್ಕೆ ಹೋಗಬಾರ್ದು. ಅದು ಪಾ ಶಬ್ದೇನ ದ್ವಾಪಿ ಯೋಗ್ಯವು ಇತಿ ವಕ್ತಿ. ಈಗ ಕರ್ಮಣ್ಯ ಇತಿ ವಿಜ್ಞೇಯ ಇತಿ ಇತ್ಯಾದಿ ಪ್ರಮಾಣ ಸಿದ್ಧೋ ಅಯಮರ್ಥ ಇತಿ ಪ್ರಕಟನಾಯ ಕರ್ಮಣ್ಯ ಇತಿ ಸ್ಮೃತ್ಯುಕ್ತ ಶಬ್ದ ಅನುವಾದ. ಗುಣವಾನ್ ಆವೃತ್ತಿಮಾನ್ ಕಾಲ ಕರ್ಮಣ್ಯ ಯಜ್ಞಾದಿ ಕರ್ಮಯೋಗ್ಯ ಸಚೇತ್ ವಿವಿಧೋ ದ್ರವ್ಯತಃ ಸ್ವತಃ ಇತಿ. ಕೆಲವು ಕಾಲಗಳನ್ನು ದ್ರವ್ಯದಿಂದ ಶುದ್ಧಿ ಮಾಡಬಹುದು, ಕೆಲವು ನ್ಯಾಚುರಲಿ ಶುದ್ಧ ಇದೆ. ವಾ ಶಬ್ದೇನ ದ್ವಾಭವ ಯೋಗ್ಯವಿತಿ ವಕ್ತಿ, ಏವ ಶಬ್ದೇನ ತೃತೀಯೋ ನಾಸ್ತಿ ಇತಿ ನಿಶ್ಚೀಯತೆ. ದ್ರವ್ಯತಃ ಕರ್ಮಣ್ಯೋ ವಸಂತಾದಿ ಲಕ್ಷಣ. ಈ ನ್ಯಾಚುರಲಿ ಶ್ರೇಷ್ಠವಾದ ಕಾಲಗಳು ವಸಂತ ವಾಸ ಇತ್ಯಾದಿಗಳು ಸಹಜವಾಗಿ ಯಾವುದು ಗಳು ಡಿಸೆಂಬರ್ನಲ್ಲಿ ವಸಂತ ಪೂಜೆ ಮಾಡ್ತೀನಿ ಅಂದರೆ ಏನಂತಾರೆ, ಸುಖ ಊಟಕ್ಕೆ ತಿನ್ನಕ್ಕೆ ಬರ್ತೀವಿ ಅಷ್ಟೇ, ವಸಂತ ಪೂಜೆ ಆಗೋದಿಲ್ಲ ಅಂದ್ಬಿಡ್ತಾರೆ ಅಷ್ಟೇ. ವಸಂತ ಪೂಜೆ ಕಾಲ ಅಲ್ಲ ಅದು, ವಸಂತ ಪೂಜೆ ಟೆಕ್ನಿಕಲಿ ಹೆಸರು ಬರ್ಬೇಕಾದ್ರೆ ಇದಾಗಬೇಕು. ಸ್ವತಃ ಕರ್ಮಣ್ಯೋ ಸಂಧ್ಯಾದಿ ಲಕ್ಷಣ, ಕರ್ಮಣ್ಯ ಕಾಲಕ್ಕೆ ಒಂದು ವ್ಯವಸ್ಥೆ ಇದೆ. ಕರ್ಮಣ್ಯ ಆ ಕಾಲದಲ್ಲೇ ಮಾಡಬೇಕು, ಬೇರೆ ಕಾಲದಲ್ಲಿ ಮಾಡಿದ್ರೆ ಸಂಧ್ಯಾವನ್ನೇ ಅಲ್ಲ, ಅದೇ ಕಾಲದಲ್ಲಿ ಮಾಡಬೇಕು. ಅದಕ್ಕೆ ಬಿಟ್ಟುಬಿಟ್ರೆ ಫಲ ಕೊಡೋದಿಲ್ಲ. ಕಾಲಸ್ಯ ಗುಣವತ್ವಂ ನಾಮ ಕಿಂ ಏನ ಕರ್ಮ ಆವರ್ತತೆ ಇತಿ ತಮ್ ವಿವಿನಕ್ತಿ ಯತ ಇತಿ. ಕಾಲಸ್ಯ ಗುಣತ್ವ ಅಂದ್ರೇನು, ಯಥೋ ಯಸ್ಮಿನ್ ಕಾಲೇ ನಿಷೇಧಾತ್ ಕರ್ಮ ನಿವರ್ತತೆ ನ ಕ್ರಿಯತೆ ಸ ಕಾಲ ಸದೋಷ ನಿಷಿದ್ಧ ಅಕರ್ಮಕ ಕರ್ಮ ಅನರ್ಹ ನಿಶೀಥಾದಿ ಲಕ್ಷಣ ಸ್ಮೃತ. ನಿಶೀಥ ಕಾಲ, ನಿಶೀತಂತೂ ಅರ್ಧರಾತ್ರಂ ಸ್ಯಾತ್ ಮಿಡ್ ನೈಟ್, ಹಾಗೆ ಯಾವುದೇ ಇದಕ್ಕೇನಿಲ್ಲಾಗ ನಿದ್ರಾಕಾಲನೆ ಹೊರತು ಈ ಕಾಲ ಅಲ್ಲ. ಆದರೆ ಒಂದು ಎಕ್ಸೆಪ್ಷನ್, ಓದೋದಕ್ಕೆ ಮಾತ್ರ ಅನ್ವಯ ಮಾಡ್ಬೋದು, ಓದಕ್ಕೆ ಕಾಲದ ಬ್ಯಾನೆ ಇಲ್ಲ. ಯಾವುದು ಯಾವಾಗ ಓದಿದ್ರು ಎಷ್ಟು ತಿಳ್ಕೊಂಡ್ಬಿಟ್ಟಿತ್ತಾಚಾರ್ಯರು, ಮಧ್ಯರಾತ್ರಿ ಕ್ಷಣದಾಸು ವಿಚಕ್ಷಣ ವಿಚಿಂತ್ಯ ಪ್ರಚುರ ಪ್ರಜ್ಞೆ ಮನೋಜ್ಞ ಶಾಸ್ತ್ರ ಸಾರ ಅಂತ ಹೇಳ್ಬಿಟ್ಟಿದ್ದ. ಅದಕ್ಕೆ ಬ್ಯಾನೆ ಇಲ್ಲ, ನಿದ್ರಾ ವಿದ್ಯಾ ಎರಡಕ್ಕೆ ಎಲ್ಲ ಕಾಲಗಳು ಸರಿ. ಉಳಿದಕ್ಕೆ ಮಾತ್ರ ಆಯಾ ಕಾಲದಲ್ಲೇ ಮಾಡಬೇಕು. ನಿಶೀಥೋ ಮಧ್ಯಮ ರಾತ್ರಿ ರಕ್ಷಸ ಅಕ್ಷಸಾನಾಂತು ಗೋಚರ. ನಿಶೀಥೋ ಮಧ್ಯಮ ರಾತ್ರಿ ರಾಕ್ಷಸಾನಾಂತು ಗೋಚರ, ರಾಕ್ಷಸರ ಕಾಲ ಅಂತ. ಅದಕ್ಕೆ ಭೂತ ಹಿಡಿತು, ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್, ನಮ್ಮ ಕಾಲದಲ್ಲಿ ಬಂದಿದ್ದೀರಿ, ಕೊಂದಾಗ್ಬಿಡ್ತೀನಿ ನಿಮ್ಮನ್ನು ಅಂತ ಹೇಳಿದೆ. ಇತ್ಯಾದಿಕ ಯಥೋ ದೋಷಾನ್ ಕರ್ಮ ನಿವರ್ತತೆ, ದೋಷಾತ್ ಕರ್ಮ ನಿವರ್ತತೆ ತೇನ ದೋಷೇಣ ಯುಕ್ತತ್ವಾತ್ ಕಾಲ ಸದೋಷತ್ವಾತ್ ಅಕರ್ಮಕ. ಅದು ಕರ್ಮಕ್ಕೆ ಕಾಲ ಅಲ್ಲ, ಬಿಟ್ಟುಬಿಡ್ಬೇಕು, ಆ ಕಾಲದಲ್ಲಿ ಮಾಡಬಾರ್ದು ಅಂತ ಅರ್ಥ. ಅದಕ್ಕೇನು ಮಾಡಿದ್ರೆ ಈಗ ಯಾವುದೋ ಊರಿಗೆ ಹೋದ ದೇವ್ರ ಪೂಜೆ ಎಲ್ಲ ಮಾಡಬೇಕಾಗಿತ್ತು, ರಾತ್ರಿ ಟ್ರೈನ್ ಹೋಗಿದ್ದೆ 12:30 ಹೋಯ್ತು, ಏನು ಮಾಡ್ತಾನೀಗ? ಆಗ ದೇವ್ರ ಪೂಜೆ ಮಾಡಕ್ಕೆ ಬರೋದು, ಏನು ಮಾಡಬೇಕಾಗ? ಉಪವಾಸ ಮಲ್ಲಿ ಬಿಡ್ಬೇಕು. ಅದು ಊಟದ ಕಾಲ ಅಲ್ಲ, ಮತ್ತೆ ದೇವ್ರ ಪೂಜೆ ಕಾಲ ಅಷ್ಟೇ ಅಲ್ಲ, ಏನಲ್ಲ ಅದು, ತಾನು ಆಹಾರ ತೊಗೊಳಕ್ಕೂ ಬರೋದಿಲ್ಲ. ಆಗ ದೇವ್ರ ಪೂಜೆ ಆಗಿಲ್ಲ ಅಂದರೆ ಆಹಾರನೂ ಇಲ್ಲ, ಏನಾಗ ಉಪವಾಸ ಇರಬೇಕು, ಮರು ದಿವಸ ಬೇರೆ ಸಕಾಲಕ್ಕೆ ಮಾಡಬೇಕೇ ಹೊರತು ಆಗ ಮಾಡಿ ತೊಗೊಳಕ್ಕೆ ಬರೋದಿಲ್ಲ, ನಿಷಿದ್ಧ ಕಾಲ. ಇಲ್ಲ 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 ಇಲ್ಲ, 25 ತಾರೀಕಿಗೊಂದು ಟೈಮ್ ಇದೆ. ಹಾಂ, ಇಲ್ಲ ಇಲ್ಲ, ಕೊಡೋದು ಟೈಮ್ ಇಲ್ಲ, ಮುಗಿದೋಯ್ತು. ಇವತ್ತೆಲ್ಲ ಫಾಲೋ ಮಾಡೋದಿಲ್ಲ ಭಾಳ ದಿನಗಳು, ರುಕ್ಕೊತ್ತು ಊಟ ಅಂತ 2 ಗಂಟೆ ಊಟ ಕೂತಿರ್ತಾರೆ. ಈಗ ಅದು ಹೋಗಿಬಿಟ್ಟಿದೆ, ಕಡಿಮೆ ಆಗಿದೆ ಈಗ, ಬಂದರೆ ರುಕ್ಕೊತ್ತು ಊಟ ಅಂತ ಹೆಸರು. ಅದಕ್ಕೆ ಹೋಗಿಬಿಟ್ಟು ಹಿಂದಿನ ದಿವಸ ಎದುರುಗೊಳ್ಳೋದು, ಎದುರುಗೊಂಡು ಊಟ ಹಾಕ್ಬೇಕಲ್ಲ, ರಾತ್ರಿ 12:00-1 ಗಂಟೆ ಮೇಲೆ ಶುರು ಊಟಕ್ಕೆ, ಗೊತ್ತಾಯ್ತಾ? ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ ಹಾಗೆ ಆಯಿತು, ಶ್ರೀನಿವಾಸ ಕಲ್ಯಾಣ ಸುಳ್ಳೇ, ಶ್ರೀನಿವಾಸ ಕಲ್ಯಾಣ ಹೆಸರು ಹೇಳ್ಬಿಡ್ತಾರೆ ಅಷ್ಟೇ, ಸುಳ್ಳು ಹಾಗೆಲ್ಲ ಹಾಗೇ ಇಲ್ಲ. ಅದೆಲ್ಲ ಹೋಗ್ತಾ ಇದೆ, ಬರ್ತಾ ಬರ್ತಾ ಅದು ಉಳ್ಕೊಂಡಿಲ್ಲ ಈಗ. ಆದರೆ ಎರಡೂ ಹೋಯ್ತು, ಪುಣ್ಯನೂ ಹೋಯ್ತು ಪಾಪನೂ ಹೋಯ್ತು, ಆ ರೀತಿ ಆಗಿಬಿಟ್ಟಿದೆ. ಹಾಗೆ ಮಾಡಬಾರ್ದು, ಅದು ಕಾಲ ಸಕಾಲದಲ್ಲಿ ಆಗದೆ ಹೋದರೆ ಉಪಾಸನೆ ಆಗ. ದೇವ್ರ ಸಮಾರಾಧನೆ ಅಲ್ಲ, ಅದು ರುಕ್ಕೋತದೂಟ ಅಂತಾರೆ, ದೇವ್ರ ಸಮಾರಾಧನೆ ಊಟ ಅಲ್ಲ ಅಲ್ಲ ಅಲ್ಲ, ರುಕ್ಕೋತದೂಟ ಅಂತ ಕರೆಯೋದು. ಹಿಂದಿನ ರಾತ್ರಿ ಎದುರುಗೊಂಡ ಮೇಲೆ ಮಾಡೋ ಊಟಕ್ಕೆ ವರಪೂಜೆ ದಿವಸದ ಊಟಕ್ಕೆ ಕೃತ್ವದ ಊಟ ಅಂತ ಕರೀತಾರೆ. ಅದನ್ನು ಯಾವಾಗ ಕರ್ಮ ಮಾಡೋ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮಾಡೋಕ್ಕೆ ಬರೋದಿಲ್ಲ, ತಪ್ಪದು. ದೋಷಾತ್ ಕರ್ಮ ನಿವರ್ತತೆ ತೇನ ದೋಷೇಣ ಯುಕ್ತತ್ವಾತ್ ಕಾಲಃ ಸದೋಷತ್ವಾದ ಅಕರ್ಮಕಃ. ದ್ರವ್ಯಶ್ಚ ಶುದ್ಧ ಶುದ್ಧೀಚ ದ್ರವ್ಯೇಣ ವಚನೇನ ವಾ ಸಂಸ್ಕಾರೇಣಾಥ ಕಾಲೇನ ಮಹತ್ವ ಅಲ್ಪತ್ವಯಾಥವಾ. ಮೊದಲು ಹೇಳಿದ್ದು ದೇಶಶುದ್ಧಿ, ಎರಡನೇದು ಕಾಲಶುದ್ಧಿ, ಈಗ ದ್ರವ್ಯ ಶುದ್ಧಿ ಹೇಳ್ತಾರೆ. ದ್ರವ್ಯ ಶುದ್ಧಿ ಅದೇ, ದ್ರವ್ಯದ ಶುದ್ಧಿ ಎರಡು ವಿಧ, ಶುದ್ಧ ದ್ರವ್ಯಗಳು ಅಂತ ಒಂದು, ಅವು ಕೊಳಕಾದ್ರೆ ಏನು ಮಾಡಬೇಕು ಇನ್ನೊಂದು. ಈರುಳ್ಳಿ ಮೊದಲಾದ ಕಡೆ ಏನೋ ಅಶುದ್ಧ ದ್ರವ್ಯಗಳು, ಶುದ್ಧ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು. ಆದರೆ ಒಳ್ಳೆ ಹೂವು ಪಾರಿಜಾತವು ಕೆಳಗೆ ಬಿದ್ದಿದೆ, ಹೂವು ಕೆಳಗೆ ಬಿದ್ದು ತೊಗೋಬಾರ್ದು. ಪಾರಿಜಾತಕ್ಕೆ ಎಕ್ಸೆಪ್ಷನ್, ಯಾಕೆ ಅದು ಬೀಳೋದೇ ಕೆಳಗೆ ಸಾಮಾನ್ಯವಾಗಿ, ಆದಷ್ಟು ಕೆಳಗೆ ಬಿದ್ದೇ ಬಿಡು. ಎಲ್ಲ ಕೆಲವೊಂದು ದೋಷ ಇಲ್ಲ, ಬಿದ್ದಣ್ಣು ತೊಗೋಬಾರ್ದು. ಕೆಲವೊಂದು ಬಿದ್ದೇ ತೊಗೊಳ್ದಾರೆ ತೊಗೊಳ್ಬೋದು, ದೋಷ ಇಲ್ಲ. ಅದೇ ಸಾತ್ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇಲ್ಲ ಹೋದ್ರೆ ಕೆಳಗೆ ತೊಗೊಂಡ ಹೂವನ್ನ ಕೆಳಗೆ ಬಿತ್ತು ಹೋಗಿ ಬಿಟ್ಬಿಡೋದು ಮುಗಿದೈತೆ. ಪಾರಿಜಾತ ಕೆಲವಕ್ಕೆ ಮಾತ್ರ ಎಕ್ಸೆಪ್ಷನ್, ಅವ್ರದ್ದು ಬೇರೆದಕ್ಕಿಲ್ಲ. ಯೋ ಯಸ್ಮಿನ್ ಕಾಲೇ ದ್ರವ್ಯ ಶುದ್ಧಿ ಹೇಳ್ತಾರೆ, ತಾಮ್ರಾದೇಹೇ ದ್ರವ್ಯಶ್ಚ ಅಂತ ಇತಿಯಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ದ್ರವ್ಯಶ್ಚ ದ್ರವ್ಯ ಶುದ್ಧಿ ಶುದ್ಧಿ ಚ ದ್ರವ್ಯೇಣ ವಚನೇನವ. ಎರಡು ರೀತಿ ಶುದ್ಧಿ, ಅದಕ್ಕೆ ಪ್ರತಿಯೊಂದು ದ್ರವ್ಯಕ್ಕೂ ಕೂಡ ಸ್ವಭಾವತಃ ಅಶುದ್ಧಿ ಇದ್ದರೆ ಶುದ್ಧಿ ಇಲ್ಲೇ ಇರೋದಕ್ಕೆ ಮುಗಿದೋಯ್ತು. ಇನ್ನು ಔಪಾಧಿಕವಾಗಿ ಅಶುದ್ಧವಾಗಿದ್ದರೆ ಏನು ಮಾಡಬೇಕು, ಅದನ್ನು ಶುದ್ಧಿ ಮಾಡೋ ಪ್ರೋಸೆಸ್ ಇದೆ, ಆ ಪ್ರಕಾರ ಶುದ್ಧಿ ಮಾಡಬೇಕು. ಅಥವಾ ವಚನೇನ ಚ, ನಮಗೊಂದು ವಿಷಯ ಗೊತ್ತಿಲ್ಲ, ಶುದ್ಧನೋ ಅಶುದ್ಧನೋ ಗೊತ್ತಿಲ್ಲ ನಮಗೆ, ಒಂದು ಡೌಟ್ ಬಂದು ಏನು ಮಾಡಬೇಕಾಗ, ವಚನೇನ ಯಾರೇ ಹೇಳಿದರು ಮಡಿಯಿದೆ ತೊಗೊಂಡು ಅಂದ್ಬಿಟ್ಟು ಮುಗಿದೋಯ್ತಾರೆ, ಮತ್ತೇನು ಪ್ರಶ್ನೆ ಇಲ್ಲ. ಎಲ್ಲ ದೇವ್ರ ಮನೆಗೆ ಹೋದರೂ ಬಟ್ಟೆ ಇತ್ತು, ಯೋಚನೆ ಮಾಡಿದರು ಏನು ಅಂತ ಯಾರು ಇಲ್ಲ ಮಡಿಲಿ ಮುಗಿದೋಯ್ತಾರೆ. ಅದಕ್ಕೇನು ಟೆಸ್ಟ್ ಮಾಡಲಿಕ್ಕೆ ಕೊಡಬಾರ್ದು, ಮತ್ತೆ ಟೆಸ್ಟ್ ಏನು ಟೆಸ್ಟ್ ಮಾಡಬೇಕು ಅದಕ್ಕೆಲ್ಲ, ಈಗ ಸಾಧ್ಯನೇ ಇಲ್ಲ. ವಚನೇನ ಅಷ್ಟೇ ಹೇಳಿದ್ರು, ಅವ್ರು ಮಾಡಿ ಅವ್ರು ಯಾರು ಕೇಳಿದ್ರು ಅವ್ರು ಹೇಳಿದ್ರು ಅಂದ್ಬಿಡ್ತಾರೆ ಅಷ್ಟೇ. ಯಾಕೆ ತೊಗೊಂಡೆ ಅವ್ರು ಹೇಳಿದರು ಸಿಂಪಲ್ ಅದು. ಅವಾಗ ಇನ್ನೊಬ್ರು ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಬಿಟ್ಟಿದ್ದೆ ಅಂತಾರೆ, ಅವಾಗ ಏನಾಯ್ತಾಗ ಇವ್ರ ವಚನ ಬಂತು ಹೋಯ್ತಾರೆ. ಇನ್ನೊಬ್ರು ಯಾರು ಹೇಳದೆ ಹೋದ್ರೆ ಬಿಡಿತ್ತು, ಇದಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಬಿಟ್ಟಿಟ್ಟು ಹೋಗಿದ್ದೆ ಅಂತ ಹೇಳಿದ ತಕ್ಷಣ ನಾನು ಕೆಲವು ಸುಳ್ಳು ಸುಳ್ಳು ಹೇಳಿದ್ರು ಸ್ನಾನ ಮಾಡಲಿ ಅಂತ ಹೇಳಬಾರ್ದು ಅಷ್ಟೇ, ಅದು ಮೋಸ ಆಗಿಬಿಡುತ್ತೆ, ಆ ರೀತಿ ಮಾಡಬಾರ್ದು. ಶಕ್ತ್ಯಾ ವಾಗ್ಬುದ್ಧ್ಯಾ ಸಮೃದ್ಧ್ಯಾ ಚ ತಥಾತ್ಮನಃ ಅನ್ನೇ ಶುದ್ಧಂತಿ ಹಿ ತಥಾ ದೇಶಾವಸ್ಥಾನುಸಾರತಃ. ಡಿಟೇಲ್ಡ್ ಅಧ್ಯಾಯ ಇದು, ಒಂದು ಸರಿಯಾಗಿ ಓದಿಬಿಟ್ರೆ ರೋಗಕ್ಕೆ ಏನು ಓಡಿಸಿ ಅದೆಲ್ಲ ಹೇಳ್ತಾರೆ, ರೋಗ ಶುದ್ಧಿ ಹೇಗೆ ಅದ್ರ ಏನು ಅದೇ ಕರೆ ಮಾಡಿ ಹೇಳ್ತಾ ಹೋಗ್ತಾರೆ. ಅದಿಷ್ಟು ಕೂಡ ನಾಳೆ ಪಾಡ್ಯ ಪಾಠ ಇರೋದಿಲ್ಲ, ನಾಡಿದ್ದು ನಾಳಿನ ಅಧಿಕ ಮಾಸ ಪ್ರಾರಂಭ. ಅಧಿಕ ಮಾಸದಲ್ಲಿ ಅತ್ಯಂತ ಮುಖ್ಯವಾದ ಕೆಲಸ ವೈಶಾಖ ಸ್ನಾನ ಹೇಗೋ, ಕಾರ್ತಿಕ ಸ್ನಾನ ಹೇಗೋ, ಅಧಿಕ ಮಾಸ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಸಕಾಲಕ್ಕೆ ಸ್ನಾನ ಮಾಡಬೇಕು. ಸಕಾಲಕ್ಕೆ ಅಂದರೆ 8-9 ಗಂಟೆಗಲ್ಲ, ಎಷ್ಟೊತ್ತಿಗೆ ಸೂರ್ಯೋದಯ ಒಳಗೆ ಮಾಡಬೇಕು. ತುಂಬ ಲೇಟ್ ಅಂದರೂ ಕೂಡ ಸೂರ್ಯೋದಯ ಒಳಗೆ ಮಾಡಿಬಿಟ್ರೆ ಅದು ಈ ಹೇಳ್ತಾರೆ, ಉಳಿದ 4 ತಿಂಗಳಲ್ಲಿ ಪ್ರಾರ್ಥನೆ ಮಾಡಿ ಎಷ್ಟು ಪುಣ್ಯ ಬರ್ತದೋ, ಅಧಿಕ ಮಾಸ 1ರಲ್ಲಿ ಮಾಡಿ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದ ಅಧಿಕ ಮಾಸ ಸ್ನಾನ. ಆಮೇಲೆ ಸ್ನಾನ, ದೀಪ ಹಚ್ಚಿಡು, ಬಹಳ ಮುಖ್ಯವಾದ ದೇವರು ಮುಂದೆ ದೀಪ ಹಚ್ಚಿಡು. ಎಕ್ಸ್ಟ್ರಾ ದೀಪ ಒಂದು ನವರಾತ್ರಿ ಇತ್ಯಾದಿ ಹೇಗೆ ಹಚ್ಚಿಡ್ತಾರೆ, ತಿಂಗಳು ಪೂರ್ತಿ ಏನಿರಬೇಕು ಅದೊಂದು ಅಡಿಷನಲ್ ದೀಪ, ಅಧಿಕ ದೀಪ ಒಂದು ಎಕ್ಸ್ಟ್ರಾ ದೀಪ ಇಟ್ಟುಬಿಟ್ರೆ ಭಾರಿ ಪುಣ್ಯ. ಆಮೇಲೆ ಸ್ನಾನ, ದೀಪ, ಆಮೇಲೆ ದೀಪ, ಆಮೇಲೆ ದಾನ. ದಾನದಲ್ಲಿ ಸಾಕಷ್ಟು ವೆರೈಟಿಗಳು. ಅಪ್ಪು ಪದಾರದೇ ಶುರುವಾಗ್ತದೆ. ಅಪ್ಪು ಪದಾರ 33 ಇರಬೇಕು ಅಂತ ಹೇಳ್ಬಿಟ್ರಲ್ಲ, 33 ಸಾಮಾನ್ಯವಾಗಿ ಶಾಸ್ತ್ರ ಆಧಾರ ಇದೆ ಅದು. ಅಪ್ಪೂಪನೇ ಆಗಬೇಕು ಅಂತೇನಿಲ್ಲ, ಅಪ್ಪೂಪ ನಂಬರ್ 1 ಕರೆಕ್ಟೇ, ಬಟ್ 30 ಏನಾರು ಆಗ್ಬೋದು, ಪ್ರಮಾಣ ವಾಕ್ಯನೇ ಇದೆ ಅದಕ್ಕೆ. ಅಪ್ಪೂಪದ ಯಾತಕ್ಕೆ ಪಾರಿಸ್ತಾರೆ ಅಂದರೆ ಛಿದ್ರ ಎಷ್ಟಿರುತ್ತೋ ಅಷ್ಟು ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ. ಅತಿ ಛಿದ್ರ ಜಾಸ್ತಿ ಇರೋದು ಯಾವುದಕ್ಕೆ, ಸ್ವೀಟಲ್ಲಿ ಅಪ್ಪೂಪ, ಖಾರದಲ್ಲಿ ದೋಸೆ, ಹೋಗ್ತಾನೆ. ಅದಕ್ಕೋಸ್ಕರ ಅಪ್ಪೂಪ ಯಾಕಾರ ಮಾಡ್ತಾರೆ, ಸ್ವೀಟ್ ಅದಿದ್ದು ಖಾರ ಆದ್ರಿಂದ ತೊಗೊಳ್ಳೋದಿಲ್ಲ. ಅದು ಅಪ್ಪೂಪ ಶ್ರೇಷ್ಠ, ಅದು ಮೊಸರ ಆಗಬೇಕು. ದೋಸೆ ಮೊಸರ ಅಲ್ಲ, ಅದಕ್ಕೆ ಯಾವ್ದು ತೊಗೋಬೇಕು ಚಾಯ್ಸ್ ಯಾವುದಕ್ಕೆ, ಅಪ್ಪೂಪ ತೊಗೊಳ್ಬೇಕು. ಅದಾಗದೆ ಹೋದರೆ ನೋಟ್ ಬರೀ ಏನು ಬೇಕಾದ್ರೆ ಆಗ್ಬೋದು ಅಂತ ಹೇಳ್ಬಿಡ್ತಾರೆ. 33 ಏನು ಬೇಕಾದ್ರೆ ಆಗ್ಬೋದಾ, 33 ಹಣ್ಣಾಗ್ಬೋದು, 33 ಹಣ್ಣು, 30 ಎನಿಥಿಂಗ್, 33 ನಿಷಿದ್ಧ ಆಗಬಾರ್ದು ಅಷ್ಟೇ. 33 ಬದ್ರೆಕಾಯಿ ತೊಗೊಂಡೋಗ್ಬಾರ್ದು, ಬರ್ತದೆ 33 ಒಳ್ಳೆಯವಾಗಿಬಿಟ್ಟು ಬರಗ್ಗೆ ಅಡ್ಡವೆಲ್ಲ ತೊಗೊಂಡೋಗಕ್ಕೆ ಬರೋದಿಲ್ಲ, ಆ ರೀತಿ ಮಾಡಬೇಕು. ಆಮೇಲೆ ಸ್ನಾನ, ದಾನ, ಆಮೇಲೆ ಗೋದಾನ, ಭಾಳ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಗೋದಾನ, ಗೋ ಸಂರಕ್ಷಣೆ ಅವೆಲ್ಲ ಹೇಳ್ತಿದ್ದಾರೆ. ಅದು ತಕ್ಕಂತೆ ಯಾವ್ದು ಸಾಧ್ಯ ಆಗುತ್ತೋ ಶುರು ಮಾಡ್ಬೋದು. ಅದು ಭಾಳ ಮುಖ್ಯವಾದ ಉಪವಾಸ ವ್ರತ. ಇನ್ನೊಂದು ಉಪವಾಸ ಮಾಡಬೇಕು, ಎಷ್ಟು ಅದು 30 ಸಾಧ್ಯ 30 ಉಪವಾಸ ಮಾಡಿಬಿಡಿ, ಅಥವಾ ಒಪ್ಪತ್ತು ಮಾಡಿ 30 ದಿವಸ ಕೂಡ, ಅಥವಾ 2 ಒಟ್ಟು ಮಾಡಿ ಫಲಾರ ಕ್ಯಾನ್ಸಲ್ ಮಾಡಿ, ಗೊತ್ತಾಯ್ತಾ. ಯಾವ್ದಾದ್ರು ಒಂದು ಬಿಡಬೇಕು ಕೊನೆ ಪಕ್ಷ, ಯಾವ್ದು ಎಕ್ಸ್ಟ್ರಾ ತೊಗೊಳ್ತೀವಿ ಒಂದು ಬಿಟ್ಟರು ಸರಿ, 3 ಬಿಟ್ಟರೆ ಒಳ್ಳೆಯದು, ಅಥವಾ 1/2 ಬಿಡಿ. ಬೇರೆ ಯುಗದಲ್ಲಿ ಬಿಡಕ್ಕೆ ಬರ್ತಿತ್ತು, ಅವ್ರಿಗೆ ಅನ್ನಗತ ಪ್ರಾಣ ಅಲ್ಲ ಅವರಿಗೆಲ್ಲ ಕೂಡ, ಆ 30 ವರ್ಷಗಟ್ಟಲೆ ಇರ್ತಿದ್ರು, ಅದರಿಂದ ಯೋಚನೆ ಇಲ್ಲ. ಕೆಲವರು ಅಟ್ಲೀಸ್ಟ್ ಒಬ್ಬ ಏಕಭುಕ್ತ ಮಾಡಿ, ಅಥವಾ ಫಲಾರ ಮಾಡಿ, ತಿಂಗಳು ಪೂರ್ತಿ ಫಲಾರ ಮಾಡಿ, ತಿಂಗಳು ಪೂರ್ತಿ ಏಕಭುಕ್ತ ಮಾಡಿ, ತಿಂಗಳು ಪೂರ್ತಿ ಆಯಾಚಿತ ವ್ರತ, ತಿಂಗಳು ಪೂರ್ತಿ ಧಾರಣೆ ಪಾಲನೆ ಮಾಡೋದು. ಇದು ಏಕಾದಶಿ ಅಲ್ಲಿ ಹೇಗೆ ಅದರಲ್ಲಿ ಬರುತ್ತೆ ಇಲ್ಲೋ ಹಾಗೆ ಮಾಡೋಕ್ಕೆ ಬರೋದು. ಇನ್ನೂ ಸಾಲ್ಟಾಗಿ ಹೇಳಬೇಕಾದ್ರೆ ಚಾತುರ್ಮಾಸಿಕಾರದ ಏನೇನು ವ್ರತ ಮಾಡ್ಬೋದು ಅದಿಷ್ಟು ಅಧಿಕ ಮಾಸದಲ್ಲಿ ಮಾಡ್ಬೋದು. ಅದು 4 ತಿಂಗಳು ಮಾಡಿದ್ರೆ 1 ತಿಂಗಳು ರೆಡ್ಯೂಸ್ ಆಗಿಬಿಡುತ್ತೆ. ಮತ್ತೆ ಚಾಂದ್ರಾಯಣ ಮಾಡಬಹುದು, ಗೊತ್ತಾಯ್ತಾ, ಕೃಷ್ಣ ವ್ರತ ಮಾಡಬಹುದು, ಆದಮೇಲೆ ಧಾರಣ ಪಾಲನೆ ಮಾಡಬಹುದು, ಆಯಾಚಿತ ಮಾಡಬಹುದು, ರಾತ್ರಿ ಭೋಜನ ಅಂತ ಮಾಡಬಹುದು, ವಿಷ್ಣು ಪಂಚಕವನ್ನು ಮಾಡಬಹುದು, ಇವೆಲ್ಲ ಚಾಯ್ಸ್ ಕೊಟ್ಟಿದ್ದಾರೆ. ಮತ್ತೆ ಎಂದಾದರೂ ಒಂದು ಉಪವಾಸ ಮಾಡಿಬಿಡಿ ಕೊನೆಗೆ ಅಂತ ಹೇಳ್ತಾರೆ, ಎಕ್ಸ್ಟ್ರಾ ಉಪವಾಸವನ್ನು ಅಪಾರ್ಟ್ ಫ್ರಮ್ ಏಕಾದಶಿ ಎಕ್ಸ್ಟ್ರಾ ಒಂದು ಉಪವಾಸ ಮಾಡಿ. ಎಕ್ಸ್ಟ್ರಾ ಹೇಳ್ತಾರೆ ಹುಣ್ಣಿಮೆ ಅಮಾವಾಸ್ಯೆ ಶ್ರೇಷ್ಠ ಇವು, ವೈಧೃತಿ ವ್ಯತಿಪಾತ ಶ್ರವಣ ನಕ್ಷತ್ರ ಈ ದಿವಸ ಮಾಡಿದರೆ ಶ್ರೇಷ್ಠ. ಅಥವಾ ಎಂದಾರು ಒಂದು ದಿವಸ ಆರು ಮಾಡಿಬಿಡಿ ಕೊನೆ ಪಂಚ. ಹಾಗೆಲ್ಲ ಅನೇಕ ಚಾಯ್ಸ್ ಕೊಡ್ತಾರೆ. ಉಪವಾಸ ವಿಷ್ಣು ಪದ ಐದು ಮಾಡ್ಬೋದು, ಭಾರಿ ಶ್ರೇಷ್ಠ. ಎಷ್ಟಾದ್ರೆ ನಮ್ಮ ಹಸಿರು ಮಾಡಿಬಿಡಿದ್ರೆ ಅದೆಲ್ಲ ಹೇಳಿಲ್ಲ ಬಿಡ್ಬಿಡಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅವರಿಗೆ. ಸ್ಪಷ್ಟ ಹೇಳ್ತಾರೆ ಉಪವಾಸ ಐದಾರು ಮಾಡಿ ಸ್ಪಷ್ಟ ಹೇಳ್ತಾರೆ ಅಂತಿರೋದು ಮಾಡಬೇಕು. ಉದ್ಯಾಪನೆ ಮಾಡೋದು ಭಾರಿ ಶ್ರೇಷ್ಠ. ಮಾಡದೆ ಹೋದರೆ ನಿಷ್ಕಾಮ ಕರ್ಮಕ್ಕೆ ಉದ್ಯಾಪನೆ ಮಾಡದೆ ಹೋದರೂ ಪರವಾಗಿಲ್ಲ, ಗೊತ್ತಾಯ್ತು, ದೋಷ ಇಲ್ಲ. ಆದರೆ ಮಾಡೋದು ಮಾತ್ರ ಭಾರಿ ಮುಖ್ಯ. ಅದರ ಉಪವಾಸ ಅಯಾಚಿತ ಅವೆಲ್ಲ ಒಂದು ಗುಂಪುಗಳು, ಧಾರಣೆ ಪಾರಣೆ ಎಲ್ಲ ಒಂದು ಗುಂಪು, ಸ್ನಾನ ದಾನ ಇನ್ನೊಂದು ಕಡೆ ಗುಂಪು, ಅಥವಾ ಮೌನವ್ರತ. ಇನ್ನೇನು ಮಾಡೋಕ್ಕೆ ಬರೋದಿಲ್ಲ ಹೋದಲ್ಲೋ, ಮೌನವ್ರತ ಪೂರ್ತಿ ಮೌನವ್ರತ ಇದ್ರೆ ಭಾರಿ ಒಳ್ಳೆಯದು. ಊಟ ಕೂತಾರು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಮನೆ ಪಾಠ. ಸ್ನಾನ ಕಾಲದಲ್ಲಿ ಮೌನ, ಭೋಜನ ಕಾಲದಲ್ಲಿ ಮೌನ, ಹೋಮ ಕಾಲದಲ್ಲಿ ಮೌನ, ಮೂರು ಮೌನ ಮಾಡಬೇಕು. ಸ್ನಾನ ಹೋಮ ಭೋಜನ ಮೂರತ್ತಲ್ಲಿ ಸುಮ್ಮನೆ ಇರ್ಬೋದು. ಜಗತ್ತಿನ ಸ್ಕೋರ್ ಕೂಡ ಕೇಳೋದು ಹೋಮಕ್ಕೆ ಕೂತಾಗಲಿ, ಅವರು ಹೋಮ ಸಾತಾರೆ ಎಷ್ಟು ಸ್ಕೋರ್ ಅಂತ ಕೇಳ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಹೋಮ ಕಾಲಕ್ಕೆ ತುಂಬ ಮೌನ ಇರಬೇಕು. ಸ್ನಾನ ಕಾಲಕ್ಕೆ ಈಗ ಪರವಾಗಿಲ್ಲ, ಇದು ಮನೆ ಸ್ನಾನ ಮಾಡಿದಾಗ ಸಾಮಾನ್ಯ ಮೌನ ಇರ್ತಾರೆ. ಆ ನದಿ ಸ್ನಾನಕ್ಕೆಲ್ಲ ಹೋದ ಕಾಲಕ್ಕೆ ಮಾತಾಡ್ದು ಕೂತ್ಬಿಡ್ತಾರೆ, ಪದ್ಧತಿ ಆಗುತ್ತೆ. ಆದ್ದರಿಂದ ಅದು ಸರಿಯಲ್ಲ. ಆಮೇಲೆ ಇದ್ರ ಕಾಲಕ್ಕಂತೂ ಭೋಜನ ಕಾಲಕ್ಕೆ ಯಾವಾಗಲೂ ಮೌನ ಮಾಡಬೇಕಂತ. ಅಧಿಕ ಮಾಸದಲ್ಲಿ ಚಾತುರ್ಮಾಸದಲ್ಲಿ ಭಾರಿ ವಿಶೇಷ, ಅಧಿಕ ಮಾಸದಲ್ಲಿ ವಿಶೇಷ. ಅಟ್ಲೀಸ್ಟ್ ಕೊಡಿ ಎಲ್ಲಿ ಹೇಳ್ತಾರೆ ಗೊತ್ತಾ, ಮಾಡೋಕ್ಕಾಗದೆ ಇದ್ದವರಿಗೆ ಪ್ರಾಣಾಹುತಿ ತೊಗೊಳ್ಳೋರು ಯಾರು ಮೌನ ಮಾಡಿ ಅಂತ ಹೇಳ್ತಾರೆ. ಪ್ರಾಣಾಹುತಿ ಹೇಳ್ತಾರೆ ಇದು ತೊಗೊಳ್ಳೋದು, ಅಷ್ಟಲ್ಲೇ ಅಟ್ಟಿ ಹೊಡೆದ್ಬಿಟ್ರೆ ಮಾಡೋದು, ಒಂದು ತೊಗೊಳ್ಳೋದು ಅಟ್ಟಿ ಹೊಡಿತಾ ಕೂತಿರೋದು, ಹಾಗೆ ಮಾಡಬೇಡಿ. ಅಷ್ಟಾದ್ರೂ ಮೌನ ಮಾಡಿ ಕೊನೆ ಪಕ್ಷ. ಕೆಲವರು ನಿಧಾನ ಕೊಡಿ ಅಂತ ಹೇಳ್ತಾರಲ್ಲ, ಭಾರಿ ತಪ್ಪು ಮಾಡ್ತಾರೆ. ಆಪೋಸಿಟ್ ಹಾಕಿರ್ತಾರೆ, ತೊಗೋತಿರ್ತಾರೆ, ಬಾ ಅಡ್ಡ ತಲೆ ಇಟ್ಟು ಇವ್ರಾರು ಆಗಲಿ ಅಂತ ಹೇಳ್ತಾರೆ. ಅಡ್ಡ ಅಷ್ಟೇ ಅವ್ರು ಊಟ ಮಾಡ್ತಿಲ್ಲ, ಪ್ರಾಣಾವತಿ ತೊಗೋತಿದ್ದಾರೆ ಅಷ್ಟೇ. ಅವ್ರು ತೊಗೊಳ್ಳೋ ಬಿಡಿಸ್ಬಿಡ್ತಾರೆ, ಪಾಪ ಬಿಡಿಸ್ಬಿಟ್ಟು ನಿಧಾನ 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 ಕೈ ಹೊತ್ತು ಆಪೋಸಿ ತಲೆ ಅಡ್ಡ ತಂದುಬಿಡ್ತಾರೆ. ಹಾಗೆ ಮಾಡಬಾರ್ದು, ಅದು ಡಿಸ್ಟರ್ಬ್ ಮಾಡಬಾರ್ದು. ಹಾಗೆ ಪ್ರಾಣಾವತಿ ತೊಗೊಂಡ್ಮೇಲೆ ಸಾವಕಾಶ ಅನ್ಬೇಕೇ ಹೊರತು ಅದು ಸುಮ್ಮನೆ ಶುರು ಮಾಡಿಬಿಟ್ರೆ ಸಾವಕಾಶ ಅಂತ ಹೇಳಿಬಿಟ್ರೆ ಎಲ್ಲ 190 ಜನ ಹಾಗೆ ಮಾಡ್ತಾರೆ. ಎಲ್ಲಿ ಹೋಗಿಬಿಟ್ರು ಕೂಡ ಹಾಕ್ತಿರಲಿಕ್ಕೆ ಬಂದ್ಬಿಡ್ತಾರೆ ಅಡ್ಡ ಮುಖ ಕೈ ಇಟ್ಕೊಂಡು. ಅದು ನಿಷಿದ್ಧ ಅದೆಲ್ಲ. ಯಾತಕ್ಕೆ ಹತ್ತು ಪ್ರಾಣಾವತಿ ತೊಗೊಳ್ಳೋವರು ಯಾರು ಮೌನ ಇರಿ. ಪೂರ್ತಿ ಇದ್ರೆ ಭಾರಿ ಶ್ರೇಷ್ಠ, ಒಂದು ದಿವಸ ಇದ್ರೆ ಶ್ರೇಷ್ಠ. ಕೊನೆ 30 ದಿವಸ ಒಂದು ದಿವಸ ಇರಿ ಕೊನೆ ಪಕ್ಷ, ಒಂದು ವಾರ ಇರಿ, 15 ದಿವಸ ಇರಿ. ಎಷ್ಟೋ ಆಪ್ಷನ್ ಕೊಡ್ತಾರೆ ಪಾಪ, ನಿಮ್ಮ ಶಕ್ತಿ ನೋಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಬ್ಯಾಡ, ನಿಶ್ಚಿತ ಮಾಡಬಾರ್ದು. ತೀರ್ಥಯಾತ್ರೆ ಅಲ್ಲೇ ಇದ್ದವ್ರು ಮಾಡ್ಬೋದು, ತೀರ್ಥಯಾತ್ರೆ ವಾಸ ಮಾಡೋರಿಗೆ ದೋಷ ಇಲ್ಲ. ಆದರೆ ಮೊದಲೇ ಹೋಗ್ಬೇಕು, ಹಟ್ ಮಾಡ್ಬೋದು ಅಲ್ಲೇ ಹೋಗಿಬಿಟ್ಟು. ಕುರುಕ್ಷೇತ್ರ ಇರಬೇಕು ಅಂತ ಅಪೇಕ್ಷೆ ಇದೆ ತಿಳ್ಕೊಂಬೋಣ. ಅದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೋಗಿಬಿಡ್ಬೇಕು ಅಲ್ಲಿ. ಆ ಶುರು ಮಾತ್ರ ಓಡಾಡಬಾರ್ದು, ಶುರು ಆದ್ಮೇಲೆ ಮತ್ತೆ ಮೂಮೆಂಟ್ ಇಲ್ಲ. ಅಷ್ಟು ಕ್ವಶನ್ ಪೇಪರ್ ಕೊಟ್ಟಮೇಲೆ ಹಾಲು ಬಿಡಬಾರ್ದಲ್ಲ, ಆ ಥರ ಅದಕ್ಕಿಂತ ಮುಂಚೆ ಓಡಾಡ್ತಿರ್ತಾನೆ, ಆಮೇಲೆ ಬಿಡಾಗಿಲ್ಲ. ಅದು ಶುರು ಆದ ತಕ್ಷಣ ಅಲ್ಲಿ ಸ್ಟಾಪ್ ಮಾಡಿಬಿಡ್ಬೋದು, ಅಲ್ಲೇ ಇರ್ಬೇಕಾ. ಪಾರಾಯಣ ಭಾಗವತದಿಂದ ಶುರು ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಶಾಸ್ತ್ರಗ್ರಂಥ ಪಾರಾಯಣ ಭಾಗವತಕ್ಕೆ ಭಾರಿ ಮಹತ್ವ ಕೊಡ್ತಾರೆ. ಭಾಗವತ ಪಾರಾಯಣ, ಭಾಗವತ ಶ್ರವಣ, ಒಟ್ಟು ಹರಿಕಥಾ ಯಾವುದಾದ್ರೂ ಆಯಿತು, ಭಾಗವತ ಭಾರತ ಆಚಾರ ಸ್ವರ್ಮೂಲ ಗ್ರಂಥಗಳು ಅವಕ್ಕೆಲ್ಲ ಭಾರಿ ಮಹತ್ವ. ಹಾಂ, ಭೃತಿ ಶಾಸ್ತ್ರ ಯಾವ್ದು ಬೇಕಾದ್ರೂ ಒಂದು ನಿಮ್ಮೇನು ಒಂದು ವ್ರತ ಮಾಡಬೇಕು ಅಂತ ಇದನ್ನು ಮಾಡ್ತೇನೆ ಅಂತ ಅನ್ಕೊಂಡ್ಬಿಡ್ಬೇಕು. ಕ್ಯಾಶುವಲ್ ಆಗಬಾರ್ದು, ಯಾವ್ದಾದ್ರು ಸಂಕಲ್ಪ ಅದನ್ನು ಹೇಳ್ತಾ ಇದ್ರೆ ಸರಿ ಕಲಿಗೆ. ಹಾಂ, ಸೋದ್ಯ ಹೇಳಿದ್ನಲ್ಲ, ಯಾನೇ ಶಾಸ್ತ್ರ ಯಾವುದಾದ್ರೂ ಆಯಿತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ. ಮಾಡ್ಬೋದು, ಏನು ಮಾಡ್ಬೇಕು, ಬರೋದು ಎಷ್ಟು ಬರುತ್ತೆ ನಿಮಗೆ? ಹಾ, ಎಲ್ಲ ಸಂಕಲ್ಪ ಎಲ್ಲ ಕೂಡ ಮೊದಲನೇ ಉಪವಾಸ ಶುರು ಮಾಡ್ತಾರಲ್ಲ ಅವತ್ತು ಮಾಡ್ಬೇಕು. ಮೊದಲನೇ ಉಪವಾಸ ಏಕಾದಶಿ ಅಲ್ಲ, ದಶಮಿ ಹಿಂದಿನ ಮೊದಲೇ ಶುರು ಮಾಡೋದೆಂದು ದಶಮಿ ತಾನೇ. ಈಗ ಉಪವಾಸ ಮಾಡೋದು ಏಕಾದಶಿ, ದಶಮಿಯಿಂದ ವ್ರತ ಶುರು. ಆದ್ದರಿಂದ ದಶಮಿ ಸಂಕಲ್ಪ ಹೇಗೆ ಮಾಡಬೇಕು, ಫಸ್ಟ್ ಉಪವಾಸ ಸಂಕಲ್ಪ ಮಾಡಿ 5 ಮಾಡ್ತೀನಿ ಅಂತ ಮಾಡಬೇಕು.